ಅಡದಿ ದ್ರೌಪದಿಯ ಅಭಿಮಾನ ರಕ್ಷಕನೀತ ಮಿಡುಕುವ ಅಜಾಮಿಳನ ಪಾಶ ಪರಿಹರನೀತ ಕಡುಮೆಚ್ಚಿ ಧ್ರುವಗೆ ಉತ್ತಮ ಪದವನಿತ್ತನೀತ ಕಡಲ ಶಯನನೀತ ಕರುಣಾಂಬುದೀತ ಕಡಲ ಶಯನನೀತ ಕರುಣಾಂಬುದೀತ ಸಡಗರದ ಪುರಂದರ ವಿಠಲನೀತ ಸಡಗರದ ಪುರಂದರ ವಿಠಲನೀತ ನಂದವ್ರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೆ ಬಹು ಲಾಭವೋ ಇಂದಿರಾಪತಿ ದಯಾ ಸಿಂಧು ಸುಖಪೂರ್ಣ ಲಾಲಿಸೋ ಭಿನ್ನಪ ನಂದವ್ರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೆ ಬಹು ಲಾಭವೋ ಹುಟ್ಟಿದಾಗಲೇ ರಾತ್ರಿ ಮಳೆಯೊಳಗೆ ನಿನ್ನ ಎಬ್ಬಟ್ಟಿದರು ಪರಸದನಕ್ಕೆ ಕೊಟ್ಟಳೊಬ್ಬಳು ವಿಷದ ಸ್ತನವ ಬಂಡಿಯ ಬುಡದಲ್ಲಿಟ್ಟು ನಿನ್ನನು ಮರೆತರೋ ಕಟ್ಟು ಮಾಡಿ ತುರವ ಕಾಯಿಸಿ ಬೆರಳಿಂದ ಬೆಟ್ಟವನು ಹೊರಿಸಿದರಲ ಕೃಷ್ಣ ಉತ್ಕೃಷ್ಟ ಬಲನಾದ ಕಾರಣ ಇಷ್ಟು ಅಟ್ಟುಳಿಯ ಜರಿದು ಮೆರೆದೆ ಕೃಷ್ಣಾನಂದ ವ್ರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೆ ಬಹು ಲಾಭವೋ ಹಾಲು ಬೆಣ್ಣೆ ಕಳ್ಳನೆಂದು ವರಳಿಗೆ ಕಟ್ಟಿ ಕೋಲಲಿ ಬಡಿಯ ಬಂದರೋ ಶ್ರೀ ಲಕ್ಷ್ಮಿಪತಿ ಚಾರನೆಂದು ತಮ್ಮಾಲೆಗೆ ಬರಗೊಡರಲ ಕಾಲು ತೊಳಸಿ ಮಳೆಯ ನಿಡಿಸಿ ರಥವನ್ನೇ ಹೊಡಿಸಿ ಊಳಿಗಕ್ಕೆ ಮಾಡುದರಲ ವೇಳಲೆ ನಿನ್ನು ನಿನಗವರು ಮಾಡಿದ್ದು ತ್ರೈಲೋಕ್ಯನಾಥ ಕೃಷ್ಣ ಕೃಷ್ಣಾನಂದವ್ರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೆ ಬಹು ಲಾಭವೋ ಪರಮಾತ್ಮನೆಂದು ಭಿನ್ನಯಿಸಿದೆದು ನಿನಗೆ ಇದು ಇರತಕ್ಕ ರಮ್ಯ ಸ್ಥಳವೋ ಕರೆಸು ಸತಿಸುತ ಪರಿವಾರ ಜನರೆಲ್ಲರೂ ಸ್ಥಿರವಾಗಿ ವಾಸ ಮಾಡೋ ಮರಳಿ ನೀನ ಸ್ಥಾನಕ್ಕೆ ಹೋದರೆ ಹಿಂದಿನ ತರದಿ ಮಾಡದೆ ಬಿಡದಲ್ಲ ಗುರುವರ್ಯ ವೆಂಕಟ ರಾಮಾರ್ಯರು ನಿನ್ನ ಪರಿಪರಿ ಪೂಜಿಸುವರೋ ಕೃಷ್ಣ ಕೃಷ್ಣಾನಂದ ವ್ರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೆ ಬಹು ಲಾಭವೋ ಮಣಿಗಾರನಂತೆ ಅದು ಇದು ಕೊಡು ಎಂದು ದಣಿಸಿ ಬೇಡುವರಲ್ಲವೋ ಋಣತ್ರಯದೊಳ ಎರಡು ತಿದ್ದಿಗರು ಇನ್ನೊಂದು ಋಣ ಅವರಿಗುಳಿದಿಹುದೋ ಅದ ನೀನು ಇತ್ತು ಪಾಲಿಸಿದರೆ ನಿನ್ನ ಘನತೆ ಲೋಕದಿ ಮೆರೆವುದೋ ಧನುಜದಲ್ಲಣ ನಂಗ್ರಿ ವಿಘ್ನತತೆಗಳ ದೊರೆಗೆ ಪ್ರಣತಾರ್ಥಿಹರ ಕಾಮದ ಕೃಷ್ಣ ಕೃಷ್ಣಾನಂದ ವ್ರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೆ ಬಹು ಲಾಭವೋ ನೀನಿದ್ದ ಸ್ಥಾನದಲ್ಲಿ ಸಕಲ ತೀರ್ಥಗಳುಂಟು ನೀನಿದ್ದುದೇ ಕ್ಷೇತ್ರವೋ ನೀನು ಎಲ್ಲಿರಲಲ್ಲಿ ಬ್ರಹ್ಮಾದಿ ದಿವಿದರ ಸ್ಥಾನದಲ್ಲಿ ನೆಲೆಸಿಪ್ಪರೋ ನೀನಿದ್ದುದೇ ಕ್ಷೇತ್ರವೆಂದು ಮೌನಿಗಳು ಸೇವಿಸುವರೋ ಪ್ರಾಣಪತಿ ಶ್ರೀ ಗುರು ಗೋಪಾಲ ವಿಠಲ ಆನಂದ ನಿಲಯ ವಾಸ ಕೃಷ್ಣ ಕೃಷ್ಣಾನಂದ ವ್ರಜ ಮಧುರೆ ದ್ವಾರಕಾಪುರಿ ಬಿಟ್ಟು ಬಂದದ್ದೆ ಬಹು ಲಾಭವೋ Thank you.
ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ತ್ಯಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ಮುನಿಕೃಂದತಿ. ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವದಾ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಕೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರುನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿಃ. ಜನ್ಮಾದ್ಯಶ್ಚ ಯತೋ ಅನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿರ್ಷಿತಭೂ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಕೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಸ್ತಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಪರಮ ಪವಿತ್ರವಾದಂತಹ ಶ್ರೀ ಕೃಷ್ಣಾಷ್ಟಮಿಯ ಶುಭ ಸಂದರ್ಭ ಇವತ್ತು. ಜಗತ್ತಿನಲ್ಲಿ ಯಾರ ಅವತಾರಕ್ಕೋಸ್ಕರವಾಗಿ ಇಡೀ ಜಗತ್ತೆಲ್ಲ ಕಾದಿತ್ತೋ ಅಂತಹ ಭಗವಂತನಾದ ಕೃಷ್ಣ ಅವತಾರ ಮಾಡಿದಂಥ ಪವಿತ್ರವಾದ ದಿವಸ ಇದು. ಶ್ರಾವಣ ಮಾಸದ ಕೃಷ್ಣಪಕ್ಷದ ಅಷ್ಟಮಿ ಮಧ್ಯರಾತ್ರಿ ಚಂದ್ರೋದಯದ ಕಾಲಕ್ಕೆ ರೋಹಿಣಿ ನಕ್ಷತ್ರ ಇದ್ದ ಕಾಲಕ್ಕೆ ಭಗವಂತನಾದ ಕೃಷ್ಣ ಅವತಾರವನ್ನು ಮಾಡಿದ್ದಾರೆ. ಅಂಥ ಭಗವಂತ ನನ್ನ ಗೌರವಿಸೋದಕ್ಕೋಸ್ಕರ ನಮ್ಮ ಕೃತಜ್ಞತೆಯನ್ನು ತಿಳಿಸೋದಕ್ಕೋಸ್ಕರವಾಗಿ ಆಚರಣೆ ಮಾಡತಕ್ಕಂಥ ದಿವಸವೇ ಕೃಷ್ಣ ಜನ್ಮಾಷ್ಟಮಿ ಅಂತ. ರೋಹಿಣಿ ನಕ್ಷತ್ರ ಒಂದು ಸೇರಿದರೆ ಹೆಚ್ಚಾಗಿ ಸೇರಿದರೆ ಅದು ಜಯಂತಿ ಆಗುತ್ತೆ. ಈ ಸರ್ತೆ ಬರೀ ಅಷ್ಟಮಿ ಮಾತ್ರ, ಜಯಂತಿ ಇಲ್ಲ ಈ ಸಲ. ಅಷ್ಟಮಿ ಅಷ್ಟಮಿಯೇ ಆಗಲಿ ಜಯಂತಿನೇ ಆಗಲಿ, ಎರಡೂ ಸಹ ಭಗವಂತನನ್ನು ಅಷ್ಟೇ ಶ್ರೇಷ್ಠವಾದ ಆರಾಧನೆಯನ್ನು ಮಾಡಿ ಅಷ್ಟೇ ಶ್ರೇಷ್ಠ ಪುಣ್ಯಗಳಿಸ್ತಕ್ಕಂಥ ವಿಶಿಷ್ಟವಾದಂಥ ದಿವಸ ಇದು. ಜಯಂತಿ ಆದರೆ ಕೆಲವು ಸ್ನಾನ ಮಂತ್ರ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಇದೆ. ಅರ್ಘ್ಯಮಂತ್ರ ಎಲ್ಲದಕ್ಕೂ ಒಂದೇನೆ, ಅರ್ಘ್ಯಮಂತ್ರವಾಗಲಿ ಉಪವಾಸದ ವಿಧಿವಿಧಾನವಾಗಲಿ ಎಲ್ಲವೂ ಕೂಡ ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಎರಡಕ್ಕೂ ಕೂಡ ಸಂಪೂರ್ಣ ಒಂದೇನೆ. ವ್ಯತ್ಯಾಸ ಇರೋದು ಸ್ನಾನ ಮಂತ್ರ ಇತ್ಯಾದಿ ಕೆಲವುದರಲ್ಲಿ ಮಾತ್ರ. ಆದ್ದರಿಂದ ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ಅಂತ ಹೇಳಿ ನಾವು ಫಲಭೇದ ಅಂತ ತಿಳ್ಕೊಳ್ಳ ಕಾರಣ ಇಲ್ಲ. ಎಲ್ಲಕ್ಕೂ ಸಹ ಅಷ್ಟೇ ಶ್ರೇಷ್ಠವಾದಂತಹ ಅತ್ಯುತ್ತಮವಾದ ಫಲ ಇದೆ. ಅಂತಹ ಕೃಷ್ಣನ ಜಯಂತಿಯನ್ನು ಆಚರಣೆ, ಜಯಂತಿ ಶಬ್ದಕ್ಕೆ ಅರ್ಥ ಏನು, ಅಷ್ಟಮಿ ಅಂದರೆ ಏನು ಅಂತ ಹೇಳ್ತಾರೆ. ಜಯಂ ತನೋತೀತಿ ಜಯಂತಿ, ಜಯವನ್ನು ತಂದುಕೊಡುವುದು ಅಂತ. ಜಯವನ್ನು ತಂದುಕೊಡ್ತಕ್ಕಂಥದ್ದು ಎಲ್ಲ ಕಾರ್ಯಗಳಲ್ಲೂ ಸಹ ಜಯವನ್ನು ಸಾಧಿಸಲಿಕ್ಕೆ ನಾವು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ಈಗಾಗಲೇ ನಮ್ಮಿಂದನೇ ಜಯ ಸಾಧ್ಯವಾಗಿದ್ದರೆ ಯಾರು ಸೋಲ್ತಾನೇ ಇರಲಿಲ್ಲ. ಎಲ್ಲರ ಜಯವು ಕೂಡ ಅವರವರ ಕೈಯಲ್ಲೇ ಇದ್ದಿದ್ದರೆ ಯಾರಿಗೆ ಸೋಲುತ್ತಾನೆ ಬರ್ತಾರೇ ಇರಲಿಲ್ಲ. ಒಂದು ಜಯ ಅಲ್ಲ, ಪ್ರತಿಯೊಂದು ಕೂಡ ಭಗವಂತನ ಅಧೀನ, ಹೊರತು ಬೇರೆಯವರ ಅಧೀನ ಇಲ್ಲ. ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವಚ ಅಹಿಂಸಾ ತಮತ ತುಷ್ಟಿ ಜ್ಞಾನೋ ಜ್ಞಾನಂ ಯಶಃ ಅಯಶಃ. ಜಗತ್ತಿನಲ್ಲಿ ಏನೇ ಇದ್ದರೂ ಕೂಡ ಅದು ಭಗವಂತನ ಅಧೀನ, ಹೊರತು ಬೇರೆಯವರ ಅಧೀನ ಅಲ್ಲ. ಜಯ ಅಂಬುದು ಎಲ್ಲರಿಗೂ ಅಪೇಕ್ಷಿತವಾದದ್ದು. ಅಂತ ಅಪೇಕ್ಷಿತವಾದ ಜಯವನ್ನು ಕೊಡಲಿಕ್ಕೆ ಕೃಷ್ಣ ಮಾತ್ರ ಸಮರ್ಥ. ಭಗವದ್ಗೀತೆ ಮುಕ್ತಾಯವಾಗದೆ ಆ ಶ್ಲೋಕದಿಂದ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿ ಬತಿರ್ಮಂ. ಅಲ್ಲಿ ವಿಜಯ ಜಯ ಎಲ್ಲವೂ ಸಹ ಬರತಕ್ಕಂಥದ್ದು ಭಗವಂತನೇ ಆರಾಧನೆಯಿಂದ ಮಾತ್ರ. ಜಯರೂಪಿ ಅದು ವಿವರ್ಶರವಾಗಿ ಎಲ್ಲಾ ಕಾಲಕ್ಕೂ ಜಯಿಸಿದವರು ಯಾರೂ ಇಲ್ಲ, ದೇವರೊಬ್ಬನೇ ಜಯಿಸಿರು. ಅದಕ್ಕೆ ಚಿತಂತೆ ಸ್ತೋತ್ರದಲ್ಲಿ ಚಿತಂತೆ ಪುಂಡರೀಕಾಕ್ಷ ಚಿತಂತೆ ವಿಶ್ವಭಾವನ ಅಂತ ಸ್ತೋತ್ರ ಮಾಡುತ್ತಾರೆ. ಅದೇ ರೀತಿ ಆಚಾರ್ಯರು ವಶೀ ವಶೇ ನಕಶ್ಯಾಪಿ ಯೋ ಅಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತಮ್ರಮಾ ವಿರಮಾಪತಿ. ಯೋ ಅಜಿತ ಪರಮಾತ್ಮ ಎಲ್ಲ ಕಾಲಕ್ಕೂ ಅಜಿತ, ಯಾರಿಗೂ ಸೋಲದವರು ದೇವರೊಬ್ಬನೇ ಇದೆ. ಇದೆಲ್ಲರೂ ಕೂಡ ಬಹಳಷ್ಟು ಪರಮಾತ್ಮನೇ ಸೋಲ್ತಾರೆ, ಮನಸ್ಸು ಸೋಲ್ತಾರೆ. ಆದರೆ ಬೇರೆ ಎಲ್ಲರಿಗೂ ವಾಯುದೇವರತ್ತರು ದೇವರು ಸರ್ವೋತ್ತಮ ಅಂತ ಸಾರ್ಲಿಕ್ಕೋಸ್ಕರವಾಗಿ ಭೀಮಸೇನ ರೂಪದಿಂದ ರಥ ಚಕ್ರವನ್ನು ಹಿಡ್ಕೊಂಡ್ರಂತೆ, ಕೃಷ್ಣ ಚಕ್ರ ಬಿಡಿಸ್ಕೊಂಡು ಹೊರಟುಬಿಡ್ತಾರೆ. ಅಂದರೆ ಸದಾಕಾಲ ಜಯ ಹೊಂದಿರೋದು ಭಗವಂತನಿಗೆ ಮಾತ್ರ, ಅವನಿಗೆ ಮಾತ್ರ ಇರೋದ್ರಿಂದ ಬಹಳ ಸುಲಭ. ಈಗ ಎಲ್ಲದರಲ್ಲೂ ಜಯಬೇಕು ಅಂತಿದ್ರೆ ಜಯಶೀಲನನ್ನು ಆರಾಧನೆ ಮಾಡಬೇಕು, ಅವರಲ್ಲಿ ಜಯ ಇರಬೇಕು, ಇನ್ನೊಬ್ರಿಗೆ ಜಯ ಕೊಡಾಗಿರಬೇಕು. ಕೆಲವರು ತಾವು ಜಯಿಸ್ತಾರೆ, ಇನ್ನೊಬ್ರು ಗೆಲ್ಸೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಮಾಡ್ತೇನೆ ಇನ್ನೊಬ್ರ ಕೈಲಿ ಮಾಡ್ಸೋಕ್ಕಾಗೋದಿಲ್ಲ, ನಾನು ಗೆಲ್ತೇನೆ ಇನ್ನೊಬ್ರ ಕೈಲಿ ಜಯಿಸೋಕ್ಕಾಗೋದಿಲ್ಲ. ಆದರೆ ದೇವ್ರು ಹಾಗಲ್ಲ, ತಾನು ತಾನು ಜಯಿಸ್ತಾನೆ, ನಂಬಿದವರಿಗೆ ಜಯವನ್ನು ತಂದು ಕೊಡ್ತಾನೆ. ಪಾಂಡವರ ಜಯ ದೊಡ್ಡ ದರ್ಶನ, ಅರ್ಜುನ ಗಾಬರಿಯಾಗಿ ಹೋಗಿದ್ದ. ಯದ್ವಾ ಜಯೇಮ ಯದಿವಾ ನೋ ಜಯೇಯುಹು, ನಾವೇ ಗೆಲ್ತೇವೋ, ನಮ್ಮನ್ನು ಅವರೇ ಗೆಲ್ತಾರೋ, ಯಾರಿಗೆ ಗೊತ್ತು ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂದ್ರೆ. ಅರ್ಜುನ ಕೃಷ್ಣ ಹೇಳ್ತಾನೆ, ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್, ಯುದ್ಧ ಮಾಡು ಯುದ್ಧ ಗೆದ್ದೇ ಗೆಲ್ತಿ ಅಂತ ಭಗವಂತ ಹೇಳ್ತಾರೆ. ನಮಗೆ ಜಯಂತಿ ಯಾತಕ್ಕೆ ಬೇಕು, ಕೃಷ್ಣ ಜನ್ಮಾಷ್ಟಮಿ ಯಾತಕ್ಕೆ ಬೇಕು, ಕೃಷ್ಣ ಯಾತಕ್ಕೆ ಬೇಕು, ಒಂದು ಪುತ್ರ ಇದೆ. ಎಲ್ಲ ಕಡೆ ಜಯ ಜಯಿಸಬೇಕು, ಬರಲೇಬೇಕು ಅಂತ ಅಪೇಕ್ಷೆ ಇದ್ದರೆ ಭಗವಂತನ ಆರಾಧನೆಯಿಂದ ಹೊರತು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ವಿನಯೋ ಜಯ ಸತ್ಯಸಂಧ ದಾಶಾರ್ಘ, ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ಜಯ ಅಂತಾನೆ ಹೆಸರು. ಎಲ್ಲರಿಗೂ ಜಯ ಕೊಡತಕ್ಕಂಥ ಅವನೇ ಜಯ. ಅಂಥ ಭಗವಂತನ ಆರಾಧನೆಗೆ ಎಲ್ಲ ದಿವಸಗಳು ಪರ್ವ ದಿವಸಗಳೇ, ಇಂದಿನ ದಿನವೇ ಶುಭವಾರ, ಇಂದಿನ ದಿನ ಶುಭ ದಿನವೂ ಇದ್ದಾಗೆ ಪ್ರತಿ ಕ್ಷಣದಲ್ಲೂ ಭಗವಂತನ ಆರಾಧನೆಗೆ ವಿಶೇಷ ಮಹತ್ವ ಇದೆ. ಆದರೆ ಕೃಷ್ಣ ಜಯಂತಿ ಇದರ ಪರ್ವಕಾಲಗಳಲ್ಲಿ ಭಾರಿ ಹೆಚ್ಚು ಮಹತ್ವ. ಎಲ್ಲ ಕಾಲಕ್ಕೂ ಮಹತ್ವ, ಪರ್ವಕಾಲದಲ್ಲಿ ಹೆಚ್ಚು ಮಹತ್ವ. ಅದು ಕೂಡ ಉಪವಾಸ, ಇಡೀ ದಿವಸ ಉಪವಾಸದಿಂದ ಇದ್ದು ಭಗವಂತನನ್ನು ಆರಾಧನೆ ಮಾಡಿದಾಗ ನಮಗೆಂದೂ ಸಹ ದುಃಖ ಇಲ್ಲದಂತೆ ಮಾಡ್ತಾರೆ ಪರಮಾರ್ಥ. ಒಂದು ದಿವಸ ದುಃಖಪಟ್ಟೆ ಉಪವಾಸ ಮಾಡೋದು ಜನ ದುಃಖ ಪಡ್ತಾರೆ. ಉಪವಾಸ ಒಮ್ಮೆ ಮಾಡೋದ್ರಿಂದ ಎಂದೂ ಉಪವಾಸ ಇರಬೇಕಾಗಿಲ್ಲ, ನೆಸರಿ ಉಪವಾಸ ಇರೋದಿಲ್ಲ, ನೆಸ್ಸಿಟಿ ದಿವಸ ಉಪವಾಸ ಇರೋದಿಲ್ಲ, ಬೇರೆ ದಿವಸ ಒದ್ದಾಡ್ತಿರ್ತಾರೆ ಅನ್ನ ಸಿಗದೆ. ಎಷ್ಟೋ ಜನಗಳು ಇವತ್ತು ಅನ್ನ ಕಾಣದೆ, ಅನ್ನ ಇರೋದಿಲ್ಲ, ಇದ್ರೆ ತಿನ್ನಕ್ಕೆ ಬರೋದಿಲ್ಲ, ಹೇಳಿರ್ತಾರೆ ಡಾಕ್ಟರ್ ತಿನ್ನಬೇಡ ಅಂತ ಹೇಳ್ಬಿಟ್ಟಿರ್ತಾರೆ. ತಿಂದರೆ ಜೀರ್ಣ ಆಗೋದಿಲ್ಲ, ನೋಡಬೇಕು ಅವರು ತಿನ್ನಾಗಿರೋದೇ ಇಲ್ಲ. ಅಂದರೆ ಇದನ್ನ ಅರ್ಥ ಮಾಡಿಕೊಂಡ್ರೆ ಉಪವಾಸ ವ್ರತವನ್ನು ಬಿಟ್ಟ ಮನುಷ್ಯ, ಒಂದಿವಸ ಉಪವಾಸ ಮಾಡೋದಕ್ಕೆ ಯೋಚನೆ ಮಾಡೋ ಮನುಷ್ಯ ಜೀವನ ಪೂರ್ತಿ ದುಃಖ ಪಡಬೇಕಾಗತ್ತೆ. ಸರಿಯಾಗಿ ಶಾಲಾ ಕಾಲೇಜಿಗೆ ಹೋಗದೆ ಇದ್ದವನು, 2-3 ವರ್ಷ ಹೋಗದೆ ಇದ್ದವನು ಜನ್ಮ ಪೂರ್ತಿ ಒದ್ದಾಡಬೇಕಾಗತ್ತೆ. ಆಗ 2-3 ತಾಸು ಸರಿಯಾಗಿ ಹೋಗಿಬಿಟ್ರೆ ಯೋಚನೆ ಇಲ್ಲ, ಆಮೇಲೆ ಸುಖವಾಗಿ ವಿಶ್ರಾಂತಿ ತಗೋಬಹುದು. ಮನುಷ್ಯ ಸೋಲೋದಲ್ಲೇನೆ, ಟೆಂಪ್ಟ್ ಆಗ್ತಾನೆ, ಅದು ಮುಖ್ಯ ಇರೋದು. ಊಟ ಬಿಡೋ ಸಾಧ್ಯ ಇಲ್ಲ, ಅನ್ನ ನೋಡಿದ ತಕ್ಷಣ ಟೆಂಪ್ಟ್ ಆಗ್ತಾನೆ, ತಿರುಗಿ ನೋಡಿದ ತಕ್ಷಣ ಟೆಂಪ್ಟ್ ಆಗ್ತಾನೆ. ಆ ಮೂಲಕ ತನ್ನ ಧರ್ಮವನ್ನು ಕಳ್ಕೊಂಡು ಬಿಡ್ತಾನೆ. ಉಪವಾಸ ಸಾಮಾನ್ಯವಾಗಿ ನಾವು ಅದಕ್ಕೆ ಅನ್ನ ಬಿಡೋದು ಅಂತ ಅರ್ಥ ತಿಳ್ಕೊಂಡಿದ್ದೇವೆ, ಆಹಾರ ಬಿಡೋದು ಅರ್ಥ ಇದೆ. ಇನ್ನೊಂದು ಅರ್ಥ ಉಪ ಅಂದ್ರೆ ಹತ್ತಿರ ವಾಸ ಮಾಡೋದು ಅಂತ, ದೇವರ ಹತ್ತಿರ ವಾಸ ಮಾಡೋದು. ಹತ್ತಿರ ವಾಸ ಮಾಡೋದು ಯಾವಾಗ? ಬೇರೆದನ್ನು ಬಿಟ್ಟರೆ ಹತ್ತಿರ ಇದ್ದಾಗಲೇ. ಯಾವಾಗಲೂ ಕೂಡ ದೇವರ ಹತ್ತಿರ ಇರೋ ಅಂತ ಕೇಳಿದ್ರೆ ಬೇಡ, ಇಲ್ಲೇ ಕೂತಿದ್ದಾರೆಪ್ಪ, ಬೇರೆ ಕಡೆ ಹೋಗೇ ಇಲ್ಲ. ಆ ರೀತಿ ಒಬ್ಬ ಈತ ಧನಿಕ ಮಧ್ಯಗಾರ ಸಾಲ ಕೊಟ್ಟವರು, ಮಧ್ಯಗಾರ ಮನೆಯಿಂದ ಕೂತ್ಕೊಂಡ್ಬಿಟ್ಟ, ನಾವು ಹೋಗೋದಿಲ್ಲ ಅಂತ ಕೂತ್ಕೊಂಡ. ಆ ಫಲಿತಾಂಶ ಏನು ಗೊತ್ತೇನು, ಮಧ್ಯಗಾರ ಮನೆಯಿಂದ ಕೂತಿದ್ದಕ್ಕೆ ಮಧ್ವಾಚಾರ್ಯ ಆತನಿಗೆ ಮುಕ್ತಿ ಬೀಜನೇ ಕೊಟ್ಬಿಟ್ರು ಅಂತ ಹೇಳಿದ. ಅವ್ರ ಹತ್ರ ವಾಸ ಮಾಡಿದ್ದಕ್ಕೆ ಇಷ್ಟು ಬರೋದಾದ್ರೆ ದೇವ್ರ ಹತ್ರ ವಾಸ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ದೇವ್ರ ಹತ್ರ ವಾಸ ಮಾಡೋದು ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಮೆಜೆಸ್ಟಿಕ್ ಹತ್ರ ಇದೆ ಮನೆ ಅಂತ ಹೇಳಿದ್ರೆ ಎಷ್ಟು ಮಹತ್ವ ಬಂತು ಅದಕ್ಕಾಗಲೇ. ಕ್ಲೋಸ್ ಟು ದಿ ಸರ್ಕಲ್, ಕ್ಲೋಸ್ ಕ್ಲೋಸ್ ಅನ್ನೋ ಪದ ಬಹಳ ಹತ್ರ, ಅವ್ರಿಗೆ ಕ್ಲೋಸ್ ಇವ್ರಿಗೆ ಕ್ಲೋಸ್ ಅಂತ. ದೇವ್ರಿಗೆ ಕ್ಲೋಸ್ ಆಗಬೇಕು, ಯಾರಿಗೆ ಕ್ಲೋಸ್ ಆಗಿ ಏನು ಉಪಯೋಗ? ಯಾರ್ಯಾರು ಅಲ್ಲಿ ಕ್ಲೋಸ್ ಆದ ಏನು ಉಪಯೋಗ ಇಲ್ಲವೇ ಇಲ್ಲ. ದೇವರಿಗೆ ಹತ್ರ ಆಗಬೇಕು ಅಂತ ಹೇಳ್ತಾ, ಹತ್ರ ಆಗ್ಬೇಕಾದ್ರೆ ಉಪವಾಸ ವ್ರತ. ಉಪಾವೃತ್ತಸ್ತು ಪಾಪೇಭ್ಯ ಯಸ್ತು ವಾಸೋ ಗುಣೈಸ್ಸಹ ಉಪವಾಸ ಇತಿ ಜ್ಞೇಯ ಸರ್ವ ಉಪಾಯ ಉತ್ತಮೋತ್ತಮ. ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಹೇಳ್ತಾರೆ ವರಾಹ ಪುರಾಣದೊಳಗೆ, ಉಪವಾಸ ಅಂದ್ರೇನು? ಉಪಾವೃತ್ತಸ್ತು ಪಾಪೇಭ್ಯ ಎಷ್ಟು ವಾಸೋ ಗುಣೈಸ್ಸಹ, ಪಾಪಗಳಿಂದ ದೂರ ಆಗೋದು ಗುಣಗಳ ಹತ್ರ ವಾಸ ಮಾಡೋದು. ಗುಣಗಳ ಹತ್ರ ವಾಸ ಮಾಡೋದ್ರೆ ಗುಣಪೂರ್ಣನಾದ ಭಗವಂತನಿಗಿಂತ ಇನ್ಯಾರು ಗುಣವಂತರಿದ್ದಾರೆ? ದೇವರ ಹತ್ರ ವಾಸ ಮಾಡೋದು, ಅದಕ್ಕೆ ಉಪವಾಸ ಅಂತ ಕರೀತಾರೆ. ಎಷ್ಟು ಸುಲಭ ಇದೆ. ದೇವ್ರ ಪೂಜೆ ಮಾಡೋದು ಅಂದ್ರೆ ದೇವರ ಹತ್ರ ಇರೋದು ಅಂತ ಅರ್ಥ. ಸಂಧ್ಯಾಂದ ಮಾಡೋದು ದೇವರ ಹತ್ರ ಇರೋದು ಅಂತ ಅರ್ಥ. ಅರ್ಥ ಮಾಡಿಕೊಂಡ್ರೆ ಧರ್ಮ ಕಾರ್ಯಗಳನ್ನು ಮಾಡೋದೆಲ್ಲ ದೇವರಿಗೆ ಹತ್ರ, ಅಧರ್ಮ ಕಾರ್ಯ ಮಾಡೋದೆಲ್ಲ ದೇವರಿಗೆ ದೂರ. ಆ ದೃಷ್ಟಿಯಿಂದ ಧರ್ಮ ಕಾರ್ಯವನ್ನು ಜನರಲ್ಲಿ ಮಾಡಬೇಕು, ವಿಶೇಷವಾಗಿ ಇಂಥ ಪರ್ವಕಾಲಗಳಲ್ಲಿ ಮಾಡಿದರೆ ದೇವರು ನಮ್ಮನ್ನು ಎಲ್ಲ ಪಾಪಗಳಿಂದ ದೂರ ಓಡಿಸ್ತಾನೆ. ದೇವರ ಹತ್ರ ಇದ್ದಾಗ ಪೊಲೀಸ್ ಸ್ಟೇಷನಲ್ಲಿ ಇದ್ದರೆ ಕಳ್ಳರ ಭಯ ಇಲ್ಲ ಅಂತ ಹೇಳ್ತಾರೆ. ಮನೆಯಲ್ಲಿ ಗರುಡ ಇದ್ದರೆ, ಗರುಡ ರೇಖೆ ಇದ್ರೇ ಸರ್ಪದ ಭಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಗರುಡ ವಾಹನನಾದ ಭಗವಂತ ಇದ್ದಾಗ ಯಾವ ಭಯವೂ ಕೂಡ ಮನುಷ್ಯನಿಗೆ ಇರೋದಿಲ್ಲ, ಆ ಭಯವನ್ನು ತಪ್ಪಿಸಿಕೊಳ್ಬೇಕು, ಜಯವನ್ನು ಸಾಧಿಸಬೇಕು. ಅದಕ್ಕೆ ಹೇಳುತ್ತಾರೆ ಇದು ವಿಶೇಷ ಹೇಳೋದಾದರೆ, ನಮಗಿರ್ತಕ್ಕಂಥ ದೊಡ್ಡ ಆಪತ್ತು ಇರೋದನ್ನು ಮೃತ್ಯು ಅಂತ ಕರೀತಾರೆ. ಮೃತ್ಯುವನ್ನು ಜಯಿಸಬೇಕು. ಬೇರೆ ಯಾವುದನ್ನು ಜಯಿಸಿದ್ರು ಕೂಡ ಮೃತ್ಯುವಿನ ಅಧೀನದಲ್ಲೇ ಮನುಷ್ಯ ಇದ್ದಾರೆ. ಜಗತ್ತಿನ ಎಂಥ ಮಹಾಮಹಾವೀರರು ಕೂಡ ಇವತ್ತು ಯಾರೂ ಇಲ್ಲ. ಇವತ್ತು ಎಲ್ಲರೂ ಕೂಡ ದೇಹ ಬಿಟ್ಟವರೇನೆ, ಸೊ ಮೃತ್ಯುವನ್ನು ಜಯಿಸಲಿಕ್ಕೆ ಆಗದೇ ಇದ್ದವರೇನೆ. ಅಂತ ಮೃತ್ಯುವನ್ನು ಸದಾಕಾಲ ಗೆದ್ದಿರೋದು ಅಂದರೆ ಭಗವಂತ ಒಬ್ಬನೇ. ಅದಕ್ಕೆ ನಿದರ್ಶನವಾಗಿಯೇ ಕೃಷ್ಣ ಏನು ಮಾಡ್ತಾನೆ, ಕೂತರಿಯ ವಿಷವನ್ನು ನಾಶ ಮಾಡ್ತಾನೆ. ಜೊತೆಗೆ ಇನ್ನೇನು ಮಾಡ್ತಾನೆ, ಕಾಳಿಂಗನ ಮೇಲೆ ಕುಣಿತಾನೆ ಕೃಷ್ಣ, ನರ್ತನವನ್ನು ಮಾಡ್ತಾನೆ. ಕಾಳಿವೆ ನರ್ತನ ಮಾಡೋದನ್ನೇ ಹೊರತು ಮೃತ್ಯುವಿನೇ ಕುಣಿತಾನೆ ಹೊರತು ಮೃತ್ಯುವಿನ ಏನೂ ಮಾಡ. ಅಬೌ ಡೆತ್ ಅಂತ ಅರ್ಥ. ಅಬೌ ಡೆತ್ ಅಂದರೆ ದೇವರು ಒಂದೇನೆ. ದೇವರು ಎಲ್ಲ ಕಾಲಕ್ಕೂ ಸಾವಿನ ಮೇಲೆ ಇದ್ದಾನೆ. ಸಾವನ ಜೊತೆಗೆ ಅವನ ಕೈಯಲ್ಲಿದೆ. ಮತ್ತೆ ಸಾವು ಅವನನ್ನು ಏನೂ ಮಾಡೋದಿಲ್ಲ, ಸಾವನ್ನು ಅವನು ನಿಯಂತ್ರಣ ಮಾಡ್ತಾನೆ. ಆದ್ದರಿಂದನೇ ಸಾಯುವವರೆಲ್ಲ ಸಾಯದ ಭಗವಂತನನ್ನು ಆರಾಧನೆ ಮಾಡಬೇಕು. ಜಾತಃ ಕಂಸ ವಧಾರ್ಥಾಯ ಭೂಭಾರ ಉತ್ತಾರಣಾಯ ಚ. ಕಂಸನ ವಧೆಯಾಗಬೇಕು, ಭೂಭಾರ ಪರಿಹಾರ ಆಗಬೇಕು. ಅಂಥ ಕೆಲಸವನ್ನು ಬೇರೆ ಯಾರು ಮಾಡೋದಾಗಿದ್ದರೆ ಭಗವಂತ ಬರೋ ಕಾರಣ ಇರಲಿಲ್ಲ. ಬೇರೆ ಯಾರೂ ಮಾಡದ ಕೆಲಸ ಅದಾಗಿತ್ತು ಅಂತ ಹೇಳಿದ್ದಾರೆ. ಬೇರೆ ಯಾರೂ ಮಾಡದ ಕೆಲಸವನ್ನು ಮಾಡಿದಾಗ ಮಾತ್ರನೇ ಮಹತ್ವ ಬರೋದು. ಹತ್ತಾರು ದಿನ ಏನೋ ಗಲಾಟೆ ಮಾಡ್ತಿರ್ತಾರೆ, ಹೋಗ ಇಲ್ಲ ಇನ್ನೊಂದು ರಿಕ್ಷಾ ಸಿಗುತ್ತೆ, ಹೋಗ ನೀನಲ್ಲಿ ಇನ್ನೊಂದು ರಿಕ್ಷಾ ಸಿಗುತ್ತೆ ಅಂತ, ಇನ್ನೊಂದು ಕಾರ್ ಸಿಗುತ್ತೆ ಅಂತ, ಇನ್ನೊಂದು ಮನೆ ಸಿಗುತ್ತೆ ಅಂತ, ಇನ್ನೊಬ್ಬ ದೇವರು ಸಿಗ್ತಾನ? ಸಾಧ್ಯ ಇಲ್ಲವೇ ಇಲ್ಲ. ಮತ್ತು ಭಗವಂತ ಒಬ್ಬನೇ ಎಲ್ಲ ಕಾಲಕ್ಕೂ ಕಾಪಾಡ್ತಾನಾದ್ರಿಂದ ಅವನ ಆರಾಧನೆಗೋಸ್ಕರ ಮನುಷ್ಯ ಪೂರ್ಣ ಪ್ರಮಾಣದಲ್ಲಿ ಸಿದ್ಧನಾಗಬೇಕು. ದೇವರ ಬಗ್ಗೆ ಜನಕ್ಕೆ ಆದರ ಹುಟ್ಟಿಸ್ಲಕ್ಕೂ ಕೃಷ್ಣ ಜಯಂತಿ ಬೇಕು. ಆದರ ಹುಟ್ಟಿಸ್ಲಕ್ಕೂ ಕೃಷ್ಣ ಜಯಂತಿ ಬೇಕು. ಆದರ ಇದ್ದವರು ಹೆಚ್ಚಿಸ್ಲಕ್ಕೂ ಕೃಷ್ಣ ಜಯಂತಿ ಬೇಕು. ಕೃಷ್ಣ ಜನ್ಮಾಷ್ಟಮಿ ವ್ರತದಿಂದ ನಾಸ್ತಿಕರು ಆಸ್ತಿಕರಾಗ್ತಾರೆ. ಒಂದು ಪರೀಕ್ಷೆ ಅಂತ ಮಾಡ್ಬೋದು ಕೊನೆ ಪಕ್ಷ ಅವರು. ಈಗ ಒಂದು ದಿವಸ ಭಾಳ ಕಷ್ಟಪಡೋ ಕಾರಣ ಇಲ್ವಲ್ಲ, ಹತ್ತಾರು ವರ್ಷ ಕಷ್ಟಪಡೋದಾಗಿದ್ದರೆ ಟ್ರಯಲ್ ಕಾಸ್ಟ್ ನಥಿಂಗ್ ಅಂತ ಒಂದು ಮಾತಿದೆ. ಕೆಲವೊಮ್ಮೆ ಕಾಸ್ಟ್ ಎನಿಥಿಂಗ್, ಅದು ಉಪವಾಸ ವ್ರತ ಹಾಗಲ್ಲ. ಬಹಳ ಸುಲಭ ಇದೆ. ತಕ್ಷಣ ಫಲ ಕೊಡ್ತಕ್ಕಂಥ ವ್ರತವನ್ನು ಮಾಡಿ ಮನುಷ್ಯ ತನ್ನ ಜೀವನದಲ್ಲಿ ಉದ್ಧಾರ ಕಂಡಾಗ ನಾಸ್ತಿಕನಿಗೂ ಕೂಡ ಓಹೋ ಆಸ್ತಿಕ್ಯದ ಒಂದು ಅನುಭವ ಆಗುತ್ತೆ. ಆಸ್ತಿಕ್ಯ ಇದ್ದವರಿಗೆ ಜಾಸ್ತಿ ಆಗುತ್ತೆ ಆಸ್ತಿಕ್ಯ ಬುದ್ಧಿ. ಪ್ರತಿಯೊಂದು ಉಪವಾಸದಿಂದ, ಪ್ರತಿಯೊಂದು ವ್ರತದಿಂದ, ಪ್ರತಿಯೊಂದು ಪಾಠ ಪ್ರಮಾಣಗಳ ಪ್ರವಚನಗಳ ಶ್ರವಣದಿಂದ ಶ್ರದ್ಧೆ ಹೆಚ್ಚುತ್ತಾ ಹೋಗಬೇಕು. ಆಹಾರ ತಗೊಂಡಾಗ ಪ್ರತಿ ತುತ್ತಿಗೂ ಹೊಟ್ಟೆ ತುಂಬುತ್ತೆ, ಇದು ಗಮನಿಸಬೇಕು. ಪ್ರತಿ ಕೆಲವೇ ಕೊನೆ ಕೊಳ್ಳೆ ಮೊಟ್ಟೆ ಉಂಟು, ಸಾಧ್ಯ ಇಲ್ಲ ನನ್ನ ಕೇಳಿ ಅಂತ ಹೇಳಿ ತುತ್ತು ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಆದರೆ ಪ್ರತಿ ತುತ್ತಿಗೂ ತುಂಬ ಹೊಟ್ಟೆ ತುಂಬಿಸೋ ಶಕ್ತಿ ಇದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಭಗವಂತನ ಮಹತ್ವಕ್ಕೂ ಕೂಡ ನಮಗೆ ತೃಪ್ತಿ ಕೊಡ್ತಕ್ಕಂಥ ಹೊಸ ಸಾಮರ್ಥ್ಯ ಇದೆ. ಎಷ್ಟು ಬಾರಿ ಕೇಳಿದರೂ ಹೊಸ ಹೊಸದಾಗಿ ಕಾಣ, ಪ್ರತಿಯೊಂದು ಹೊಸ ಹೊಸದಾಗೇ ಇದೆ ದೇವರ ಮಹಿಮೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಅರ್ಹತೆ ಬೇಕು ಅಂತ ಹೇಳಿ ಕೃಷ್ಣ ಜಯಂತಿ ವ್ರತವನ್ನು, ಕೃಷ್ಣಾಷ್ಟಮಿ ವ್ರತವನ್ನು ಅತ್ಯಂತ ಮುಖ್ಯವಾಗಿ ಇಟ್ಟು ಅದಕ್ಕೆ ಸಹಕಾರಿಯಾಗಿ ಏಕಾದಶಿ ವ್ರತ ಇಟ್ಟಿದ್ದಾರೆ. ಸಕಲ ಏಕಾದಶಿಗಳನ್ನು ಮಾಡಿ ಕೃಷ್ಣಾಷ್ಟಮಿ ವ್ರತಕ್ಕೆ ಅರ್ಹತೆ ಪಡಿಬೇಕಂತೆ. ಕೃಷ್ಣಾಷ್ಟಮಿ ವ್ರತಕ್ಕೆ ಅರ್ಹತೆ ಬರಬೇಕಾದ್ರೆ ಎಲ್ಲ ಏಕಾದಶಿಗಳನ್ನು ಮಾಡಿರಬೇಕು, ಇಂಥ ವ್ರತವನ್ನು ಮಾಡಬೇಕು. ಆಗ ಭಗವಂತ ಪೂರ್ಣಾನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ದೃಷ್ಟಾಂತವಾಗಿಯೇ ಪ್ರತಿಸರ್ದ ಕಥೆ ಕೇಳಿರ್ತೇವೆ. ಬ್ರಹ್ಮಾಂಡ ಪುರಾಣದಲ್ಲಿ ಒಂದು, ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು, ಒಳ್ಳೆ ಸಿಕ್ಕ ಕಥೆಗಳನ್ನು ಹೇಳ್ತಾರೆ. ತಾರಂಗಿ ಅಂತಕ್ಕಂಥವಳು, ಒಬ್ಬ ರಾಜ, ಅವರಿಗೆ ಅನೇಕ ಹೆಂಡಂದಿರು. ತಾರಂಗಿ ಅಂತ ಒಬ್ಬ ಹೆಂಡತಿ, ಮಹಾರಾಣಿಯವರು, ಮಹಾರಾಣಿ. ಅವನ ರಾಜ ಬರೀ ರಾಜನಲ್ಲಿ, ಚಕ್ರವರ್ತಿಯಾದ ರಾಜ. ಅಂಥವನ ರಾಣಿ ಅಂದಮೇಲೆ ಎಷ್ಟು ಮಹತ್ವ ಇತ್ತು ಅವಳಿಗೆ. ಅದೇನು ಮಹಾರಾ ಸಣ್ಣ ಪುಟ್ಟ ಅಧಿಕಾರ ಬಂದರೇನೆ ಮನುಷ್ಯ ಇವತ್ತು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಮನೆ ಕೆಲಸ ಅಂತೂ ಸಾಮಾನ್ಯ ಮಾಡೋದಿಲ್ಲ ಮನುಷ್ಯ. ಆದರೆ ಏನು ಮಾಡ್ತಿದ್ಲಂತಾಕೆ, ಸ್ವತಃ ಮಹಾರಾಣಿಯಾಗಿ ಹತ್ತಿರದಲ್ಲಿ ಒಂದು ವಿಷ್ಣುವಿನ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ಲು. ಬರೀ ಹೋಗೋದಲ್ಲ, ಕಸ ಗುಡಿಸ್ಲಿಲ್ಲದ್ದು ಗುಡಿ, ಎಲ್ಲ ಕಸ ಗುಡಿಸ್ಲಿಲ್ಲದ್ದು ಗುಡಿ ಕಸವನ್ನು. ಅದು ಸಾಲದವನ್ನಾಗೆ ಗೋಮಯದಿಂದ ಚೆನ್ನಾಗಿ ಸಾರಿಸ್ತಾ ಇದ್ಲಂತೆ, ರಂಗೋಲಿ ಹಾಕ್ತಾ ಇದ್ಲಂತೆ. ಯಾರೋ ಮಾಡಿದರೆ ಆಶ್ಚರ್ಯ ಪಡೋದಲ್ಲ, ಮಹಾರಾಣಿ ಮಾಡ್ತಾಳೆ ಅಂದರೆ ಎಷ್ಟು ಆಶ್ಚರ್ಯ. ತುಂಬ ಜನಗಳಿಗೆ ದೇವರ ಸೇವೆಯ ಮಹತ್ವನೇ ಗೊತ್ತಿರೋದಿಲ್ಲ. ಅಂಥ ಕೆಲಸ ಮಾಡೋದು ಅವಮಾನ ಅಂತ ತಿಳ್ಕೊಂಡ್ಬಿಡ್ತಾರೆ. ದೇವ್ರಿಗೆ ಮುಂದೆ ಕಸ ಗುಡಿಸೋದು, ದೇವ್ರ ಮನೆ ಮುಂದೆ ಕಸ ಗುಡಿಸೋಕ್ಕೆ ಸಂಕೋಚ ಪಡ್ತಾರಲ್ಲ, ಬೀದ ಗುಡಿಸ್ತಾರೆ ಒಂದಲ್ಲ ಒಂದು ಸಾಧ್ಯತೆ ಬರ್ತಾನಷ್ಟೇ. ಮತ್ತು ಯಾವುದೋ ನಮ್ಮ ಜನ್ಮದ ಎಲ್ಲ ಅನಿಷ್ಟಗಳು ಪರಿಹಾರ ಆಗಬೇಕು ಅಂತಿದ್ರೆ ಅದೊಂದು ಶ್ರೇಷ್ಠವಾದ ಪೂರ್ವವಾದಂಥ ಸಿದ್ಧಿ ಅದು. ತಮ್ಮ ಕೈಯಿಂದ ನೆಲವನ್ನು ದೇವರ ಮನೆಯನ್ನು ಸ್ವಚ್ಛ ಮಾಡೋದು, ತಮ್ಮ ಕೈಯಿಂದ ದೇವರ ಮನೆಯಿಂದ ಗೋವೆಯಿಂದ ಬಳಿಯೋದು, ತಮ್ಮ ಕೈಯಿಂದನೇ ರಂಗೋಲಿ ಇತ್ಯಾದಿ ಹಾಕೋದು, ಅವೆಲ್ಲವೂ ಕೂಡ ಶ್ರೇಷ್ಠವಾದ ಸಿದ್ಧಿಗೆ ಕಾರಣ. ಯಾರೋ ಓದಿದ್ರೆ ನಮಗೇನು ಬರುತ್ತೆ, ನಾವು ಓದಬೇಕು. ಮತ್ತು ಯಾರೋ ಓದ್ತಾ ಇದ್ರೆ ಪಕ್ಕದಲ್ಲಿ ಓದಿದ್ರೆ ನಮಗೆ ರ್ಯಾಂಕ್ ಬರೋದಿಲ್ಲ. ನಾವು ಓದಿದರೆ ಮಾತ್ರ ನಮಗೆ ಹೇಗೆ ಪಾಸು ಆಗೋ ಚಾನ್ಸಸ್ ಇರುತ್ತೋ, ನಾವು ಕೆಲಸವನ್ನು ಮಾಡಬೇಕು. ಯಾರಿಗೋ ಮಾಡಿದ್ರೆ ದುಃಖ ಪಡ್ತಾರೆ. ಬಹಳ ದೊಡ್ಡ ದೊಡ್ಡವರು ಬಂದಿರ್ತಾರೆ, ಅವ್ರಿಗೆ ಹಾರ ಹಾಕ್ಲಿಕ್ಕೆ ಜನ ಕಾಯ್ತಿರ್ತಾರೆ, ಒಂದು ಸ್ವಾಗತ ಮಾಡೋಕ್ಕೆ ಜನ ಕಾಯ್ತಿರ್ತಾರೆ. ಯಾಕೆ ಆ ಯೋಗ ನಮಗೆ ಬರಲಿ ಅಂತೇಳಿ ಯಾರ್ಯಾರೋ ಬಂದಿರ್ತಾರೆ. ಆದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತನ ಮನೆಯ ಮುಂದೆ ಸೇವೆ ಮಾಡೋದು ಅಂದರೆ ಅನಂತ ಪುಣ್ಯ. ಅನಂತ ಅಂದರೆ ಕೊನೆಯಿಲ್ಲದ ಪುಣ್ಯ ಬರುತ್ತೆ ಅಂತ ಅರ್ಥ. ಎಲ್ಲ ಪುಣ್ಯಗಳಿಗೂ ಕೊನೆ ಇದೆ, ದೇವರ ಸೇವೆ ಮಾತ್ರ ಕೊನೆ ಇಲ್ಲವೇ ಇಲ್ಲ. ಯಾಕಂದ್ರೆ ಅವನೊಬ್ಬನೇ ಅನಂತನಂತರಿ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಇದು ದೇವರ ಹತ್ತಿರ ಹೋಗೋದಕ್ಕೂ ವ್ಯವಸ್ಥೆ ಮಾಡಿಕೊಡ್ತು. ಅದೆಲ್ಲರೂ ನೋಡ್ತಿದ್ದಾರೆ, ನೋಡೋರೆಲ್ಲ ಕೇಳ್ತಾರೆ ಅಂತೇನು ಅರ್ಥ ಇಲ್ಲ. ಏಕಾಶಿ ಎಚ್ಚರ ಯಾಕೆ ಮಾಡಿದ್ರೆ ಎಚ್ಚರ ಕೇಳ್ತಾರೆ, ಪಾಪ ತೀರ್ಮಾನ ಮಾಡ್ಕೋತಾರೆ, ಬುದ್ಧಿ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಅವರೇ. ಅವನೇನು ಕೇಳಿದ್ರಿ, ಬುದ್ಧಿ ಇಲ್ಲ ಪಾಪ, ಕೃಷ್ಣಾಷ್ಟಮಿ ಯಾಕೆ ಮಾಡ್ತಾರೆ, ಬುದ್ಧಿ ಇಲ್ಲ ಅಷ್ಟೇ. ಆದರೆ ಇಂಥ ಪ್ರಶ್ನೆ ಬಂದಾಗ ಕೇಳಬೇಕು ಕೊನೆ ಪಕ್ಷ. ಅದನ್ನು ಒಬ್ರು ಕೇಳಿದ್ರಂತೆ, ಅವರಿವರಲ್ಲಿ ಶುಕಾಚಾರ್ಯರು ಕೇಳಿದ್ರಂತೆ ಬಂದು, ಏನಮ್ಮ ಏನು ಆಶ್ಚರ್ಯ ಇದು, ಮಹಾರಾಣಿ ನೀನು, ಅಂಥದ್ದು ದೇವ ಎಷ್ಟು ದೂರ ಹೋಗ್ತೀಯ, ನೀನೇ ಕಸ ಗುಡಿಸ್ತೀಯ, ನೀನೇ ಧೂಳು, ಎಷ್ಟಿದು ಕೈಲಿ ಪರಕೆ ಹಿಡಿದ್ರೆ ಎಷ್ಟು ಅವಮಾನದ ಕೆಲಸ, ನೀನು ಮಾಡ್ತೀಯಲ್ಲ ಯಾತಕ್ಕೆ ಅಂತ ಕೇಳಿದ್ರು. ಹಾಗಾಗಿ ಹೇಳ್ತಾಳೆ, ಶುಕಮುನಿಗಳು ಕೇಳ್ತಾರೆ ಅಂದ್ರೆ ನಮಗೆ ಪ್ರಶ್ನೆ ಏನು ಬರುತ್ತಲ್ಲ, ಆಕೆ ಉತ್ತರ ಕೊಟ್ಬಿಡ್ತಾಳೆ. ಅದಕ್ಕೆ ಸ್ವಾಮಿ ನಿಮ್ಮಂತೂ ನಾನು ಹೇಳೋದೇನು ಇಲ್ಲ ಅಂತ ಹೇಳ್ತಾಳೆ. ನೀವು ಭಾಗವತ ಹೇಳಿದವರು, ನೀವೇ ನಾವು ಹೇಳಬೇಕಾ, ಏನೂ ಹೇಳಬೇಕಾಗಿಲ್ಲ, ಅದು ಕೇಳಿದ್ಮೇಲೆ ಹೇಳೋದು ನಮ್ಮ ಜವಾಬ್ದಾರಿ, ಆದ್ದರಿಂದ ಹೇಳ್ತೇನೆ ಅಂತ ತಾನು ಹಿಂದಿನ ಒಂದು ಕಥೆ ಹೇಳ್ತಾ ಇದ್ದ. ಇದರಿಂದ ನಮಗೆ ಗೊತ್ತಾಗೋದಿಷ್ಟೆ, ಜನ್ಮಾಂತರದ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಜನ್ಮ ಅಂತ ತಿಳ್ಕೊಂಡ್ರೆ ತಪ್ಪದು. ನಾವು ಹಿಂದಿನ ಎಷ್ಟೋ ಜನ್ಮಗಳಾಗಿದೆ, ಒಂದು ಎಷ್ಟೋ ಜನ್ಮಗಳು ನಮ್ಮ ಮುಂದೆ ಕಾದಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜನ್ಮಕ್ಕೂ ಲಿಂಕ್ ಇದೆ, ಪ್ರತಿಯೊಂದು ಜನ್ಮಕ್ಕೂ ಲಿಂಕ್ ಇರೋದ್ರಿಂದ ನಾವು ಒಳ್ಳೆಯದ್ರ ಮಾಡಿದಾಗ ಒಳ್ಳೆ ಲಿಂಕ್ ಸಿಗುತ್ತೆ, ಕೆಟ್ಟದನ್ನು ಮಾಡಿದಾಗ ಕೆಟ್ಟ ಲಿಂಕ್ ಸಿಗುತ್ತಷ್ಟೇ, ಪಾರಾಗ್ಲಿಕ್ಕೆ ಬರೋದಿಲ್ಲ. ಅದರಿಂದ ಕಳ್ತನ ಮಾಡಿರ್ತಾರಲ್ಲ, ಹುಡುಕ್ತಾರೆ 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 ಹುಡುಕ್ತಾರೆ, ಬೇರೆ ಸ್ಟೇಟ್ಗೋರು ಅಲ್ಲಿ ಹುಡುಕ್ತಾರೆ ಮತ್ತು ಬಿಡೋದಿಲ್ಲ, ಬೇರೆ ದೇಶಕ್ಕೋರು ಹುಡುಕ್ತಾರೆ, ಅದು ಬಂದ್ರೆ ಹಿಡಿದಾಗ್ತೇವೆ ಅಂತ ಹೇಳಿದ್ರೆ. ಈ ಲೋಕದ ಪಾಪಗಳೇ ನಮ್ಮನೆ ಹಿಡಿಬೇಕಾದ್ರೆ ಆಧ್ಯಾತ್ಮಿಕ ಪಾಪಗಳು ನಮ್ಮನ್ನು ಸುಲಭ ಬಿಡ್ತಕ್ಕಂಥವುಗಳಲ್ಲ. ಆ ದೃಷ್ಟಿಯಲ್ಲಿ ಜನ್ಮಾಂತರದ ಕಥೆ ಹೇಳ್ತಾಳೆ. ಪಾಪ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೆ, ಒಬ್ಬ ನಾನು ಬ್ರಾಹ್ಮಣ ಸ್ತ್ರೀನೂ ಆಗಿರಲಿಲ್ಲ, ಸಾಮಾನ್ಯ ಸ್ತ್ರೀಯಾಗಿದ್ದೆ. ನಾನು ನಮ್ಮ ತಂದೆ ನನ್ನ ಅಣ್ಣಂದಿರು ಎಲ್ಲ ಕೂಡ ಮಹಾ ದುಷ್ಟರು ಅಂತ ಹೇಳ್ತಾಳೆ. ಪಾಪ ಮಹಾ ದುಷ್ಟರು, ತಂದೆ ತಾಯಿಗಳು ದುಷ್ಟರು, ನಾಲ್ಕು ಜನ ಅಣ್ಣಂದರು ಅವರೆಲ್ಲರೂ ದುಷ್ಟರೇನೆ. ಫಲಿತಾಂಶ ಅವ್ರು ಮಾಡಬಾರದ ಕೆಲಸವನ್ನು ಮಾಡ್ತಿದ್ರು ಅಂತ ಹೇಳ್ತಾರೆ, ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ರು. ಕಂಡವರನ್ನು ಕೊಲ್ಲೋದು, ದರೋಡೆ ಮಾಡೋದು, ಬರೀ ಕಳ್ತನನೇ ಕೆಟ್ಟದಾದರೆ ದಾರಿ ಹೋಗರನ್ನು ಕೊಂದು ಅವ್ರ ವಸ್ತುಗಳನ್ನ ಅಪಹರಣ ಮಾಡ್ತಾ ಇದ್ರು. ಆ ರೀತಿ ಒಂದ್ಸಲ ಯಾರೋ ಯಾತ್ರೆ ಕೊಟ್ಟಿರ್ತಾರೆ ಪಾಪ ಬ್ರಾಹ್ಮಣರು, ಅವರನ್ನು ಕೊಂದಾಕಿಬಿಟ್ಟು ಆ ನಾಲ್ಕು ಜನ ಇವರು ತಂದೆಯ ಎಂಜಾಯ್ ಮಾಡೋದು, ಅವ್ರು ಬಂದಾಗಲ್ಲ ಇಷ್ಟಂದ್ರೆ ಅಷ್ಟಂದ್ರೆ ಅವ್ರನ್ನ ಕೊಂದ್ರೆ ಇವ್ರು ಕೊಂದು ಸಂತೋಷ ಪಡೋ ಜನಗಳು ಅವರೆಲ್ಲ ಕೂಡ ಕೊಂದಾಕಿಬಿಡ್ತಾರೆ. ಅಷ್ಟು ದಿವಸ ಪಾರಾಗಿದ್ರು ಸಿಕ್ಕಾಕೊಂಡ್ಬಿಡ್ತಾರೆ, ಅವ್ರು ಸಿಕ್ಕಾಕೊಡ್ತಾರೆ. ತಕ್ಷಣ ರಾಜ ಇವತ್ತಿನಂತಾಗಿದ್ರೆ ಪಾರಾಯ ಬಿಡ್ತಿದ್ದವನು, 30 ವರ್ಷ ನಡೆದೋಗ್ಬಿಡುತ್ತೆ, ಅಷ್ಟೊತ್ತು ಯಾರಾದರೂ ಸಾಯ್ತಾರೆ ಕೊನೆ ಪಕ್ಷ. ಆದರೆ ಆಗಲಿಲ್ಲ, ಬೇಗ ನ್ಯಾಯ ಸಿಗ್ತಕ್ಕಂಥ ಕಾಲ ಇತ್ತು. ಇವತ್ತು ನ್ಯಾಯ ಸಿಗೋದೊಂದು ದುರ್ಲಭ, ಬೇಗ ಸಿಗೋದಂತೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮೋಸ ಮಾಡೋರು ಏನು ಮಾಡ್ತಾರೋ ಗೊತ್ತಾ, ಹೇಗೋ ಸೆಟ್ಲ್ ಆಗಲ್ಲ ಯಾಕೆ ಅವಸರ ಅಂತ ಹೇಳ್ತಾರೆ, ಹೇಗೋ ಸೆಟ್ಲ್ ಆಗಲ್ಲ ಹೋಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಭಗವಂತನ ಸರ್ಕಾರದಲ್ಲಿ ಹಾಗಾಗೋದಿಲ್ಲ, ಬಲು ಬೇಗ ತೀರ್ಮಾನ ಕೊಡ್ತಾನಂತೆ. ಆ ರಾಜ ನಿಮಗೆ ಪ್ರೇರೇಪಣೆ ಮಾಡ್ದ, ಅವ್ರನ್ನ ಹಿಡಿದ, ಎಲ್ಲರಿಗೂ ಮಡದಂಡನೆ ಹಾಕ್ಸಿದ್ರು ಪೂರ್ತಿ, ಎಲ್ಲರನ್ನು ಕೊಂದು ಹಾಕಿಬಿಡೋದು. ಅದು ಇನ್ನೊಬ್ಬರು ಕೊಂದರೆ ತಾವು ಸಾಯಿದೇನು ಸಹಜ, ತೀರ ಸಹಜ. ಅದು ಒಂದು ಮಡದಂಡನೆ ಶಿಕ್ಷೆ ಕೊಟ್ಟುಬಿಟ್ಟು. ತಂದೆ ತಾಯಿಗಳಿದ್ದಲ್ಲ ವಯಸ್ಸಾಗಿತ್ತು ಇವ್ರಿಗೆ ವಯಸ್ಸು, ಇವತ್ತುಗಳು ವೃದ್ಧರಿಗೆ ಸ್ವಲ್ಪ ವಿನಾಯಿತಿ ಸಿಗುತ್ತಲ್ಲ, ಅದಕ್ಕೆ ಅವ್ರನ್ನ ಕಾರಾಗೃಹದಲ್ಲಿ ಹಾಕಿದ್ರು, ಜನ್ಮಪೂರ್ತಿ ಜೀವಾವಧಿ ಶಿಕ್ಷೆ ಹಾಕಿದ್ರು, ಅವ್ರನ್ನ ಕೊಂದು ಹಾಕಿಬಿಟ್ರು. ನಿಧಾನವಾಗಿ ಅವನೇ ಒಂದು ದಿವಸ ಅವನು ಸತ್ತ ಅವಳು ಸತ್ತು, ಜೈಲಲ್ಲೇ ಇಬ್ರು ಸತ್ತು, ತಂದೆ ತಾಯಿ ಇಬ್ರು ಕೂಡ. ನಾನು ಅನಾಥಳ ಆದೆ ಅಂತ ಹೇಳ್ತಾ ನೋಡಿ, ದೇವರು ತಪ್ಪು ಮಾಡಿದ್ದಾರೆ, ಒಳಗೊಳ್ಳಿ ಉಳ್ಕೊಂಡಿದ್ದಾಳೆ. ತಪ್ಪು ಮಾಡದೆ ಹೋದಾಗ ಅಷ್ಟು ಮಧ್ಯೆ ಒಬ್ಬರೇ ಉಳ್ಕೋತಾಳೆ, ಎಷ್ಟೋ ಆಕ್ಸಿಡೆಂಟ್ಗಳಾಗುತ್ತೆ, 100 ರಾಜ್ಯದಲ್ಲಿ ಯಾರೋ ಒಬ್ರು ಉಳ್ಕೊಂಡ್ಬಿಡ್ತಾನೆ, ಬಿಡೋದಿಲ್ಲ, ಇನ್ನೇನು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಸಂಗದಲ್ಲಿ ಒಬ್ರು ಉಳ್ಕೋತಾನೆ. ಅಥವಾ ಯಾರೋ ಸಾಯೋ ಎಲ್ಲರೂ ಹೋಗಿರ್ತಾರೆ, ಇರೋದೇ ಇಲ್ಲ. ಅದಕ್ಕೆ ಇವಳು ಏನು ತಪ್ಪು ಮಾಡಿದ್ದಿಲ್ಲ, ಆದ್ದರಿಂದ ಇವಳು ಸಾಯೋಗ ಬರಲೇ ಇಲ್ಲ, ಅನಾಥೆ ಮಾತ್ರ ಅಂತ. ಆಗ ರಾಜಭಟರು ಅವಳು ಏನು ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಬೇರೆ ದೇಶಕ್ಕೆ ಮಾರಿಬಿಡಿ ಅಂತ ಹೇಳ್ತಾರೆ ಎಲ್ಲರೂ ಒಂದು ಕಡೆಗೆ. ಇದೇ ಗುಲಾಮರು ಮಾರೋದು ಹೊಸ್ತೇನೂ ಅಲ್ಲ, ಒಂದು ಕಡೆ ಮಾರಿ ಹಾಕಿಬಿಟ್ರೆ. ಯಾವುದೋ ಒಬ್ಬ ಸುಘೋಷ ಅಂತ ಒಬ್ಬ ಬ್ರಾಹ್ಮಣ, ಆತನಿಗೆ ಮನೆ ಕೆಲಸ ತೊಡಬೇಕಾಗಿತ್ತು, ಮಾರಿಬಿಟ್ರು. ಜೀವನ ಪೂರ್ತಿ ಮನೆಯಲ್ಲಿದ್ದೆ ಕಾಲ ಕಾಲ ಸೇವೆ ಮಾಡಿಕೊಂಡಿರತಕ್ಕಂಥ ಕೆಲಸ. ಅನೇಕ ದಿವಸಗಳಾಯಿತು. ಒಂದು ದಿವಸ ಮನೆಯಲ್ಲಿ ವಿಶೇಷ ಅಲಂಕಾರ ಎಲ್ಲ ನೋಡ್ತಾಳು. ಬಂದು ಸ್ವಲ್ಪ ದಿವಸದಲ್ಲಿ ಭಾಳ ಮನೆ ಸಿಂಗಾರ ಮಾಡೋದೇನು, ಭಾಳ ಉತ್ಸವದ ವಾತಾವರಣ ಎಲ್ಲದನ್ನು ನೋಡ್ತಾಳು. ಆಗ ಅವಳು ಕೇಳಿದ್ಲಂತೆ, ಅಮ್ಮ ಯಾಕೆ ಇದೆಲ್ಲ ಮಾಡ್ತಿದ್ದೀರಿ, ಏನು ವಿಶೇಷ ಅಂತ ಕೇಳ್ತಾಳೆ. ಈಗ ಮದುವೆಗಿದ್ದಾರೆ ಗೊತ್ತಾಗ್ಬಿಡುತ್ತೆ ವಿಷಯಗಳು, ಇದೇನು ಅಂಥದ್ದಿಲ್ಲ, ಉತ್ಸವ ಮಾತ್ರ ಭಾರಿ ಜ್ವರ ನಡೀತಾ ಇದೆ, ಯಾತಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಆಕೆ ಹೇಳ್ತಾಳೆ ಮನೆ ಯಜಮಾನಿ ಭಾರಿ ಒಳ್ಳೆಯವಳು, ಕೃಷ್ಣಾಷ್ಟಮಿ ಅಂತ ಹೆಸರು, ಬಹಳ ಶ್ರೇಷ್ಠವಾದ ವ್ರತ, ಇದನ್ನು ಆಚರಣೆ ಮಾಡಬೇಕು ಅಂತೆಲ್ಲ ಹೇಳಿದಾಗ ಇವಳಿಗೆ ಆಶ್ಚರ್ಯವಾಯಿತು. ಯಾವಾಗಲೂ ಕೂಡ ಜನರಿಗೆ ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ, ಏನು ಸಿಗುತ್ತೆ ಅಂದರೆ ತಕ್ಷಣ ಅರ್ಥ ಆಗುತ್ತೆ. ಅವಳು ಒಳ್ಳೆ ತಿಳುವಳಿಕೆ ಇದ್ದವಳು, ನೋಡು ಈ ವ್ರತ ಏನು ಮಾಡಿದರೆ ಮಹಾರಾಣಿ ಆಗ್ತಿ ಅಂತ ಹೇಳಿಬಿಟ್ಟೆ, ಮುಂದಿನ ಜನ್ಮದಲ್ಲಿ ಮಹಾರಾಣಿ ಆಗ್ತಿ ಅಂದರೆ. ಅದಕ್ಕಿಂತ ಇನ್ನು ಮಹಾರಾಣಿ ಆಗೋದಂದರೆ ಭೂಲೋಕದಲ್ಲಿ ಮನುಷ್ಯ ನಿರೀಕ್ಷೆ ಮಾಡಿದ್ರೆ ಹೈಯೆಸ್ಟ್ ಪೋಸ್ಟ್ ಇದ್ದಾಗ, ಮಹಾರಾಜನಾಗೋದು ಕ್ಲೈಮ್ಯಾಕ್ಸ್ ಇದ್ದ, ಚಕ್ರವರ್ತಿ ಆಗೋದು, ಮಹಾರಾಣಿ ಆಗೋದು ಸ್ತ್ರೀಯರ ಪಾಲಿಗೆ ಅತಿ ದೊಡ್ಡ ಕೆಲಸ. ಹೌದಾ, ಹೇಗೆ ಮಾಡಬೇಕು ಅಂತ ಕೇಳ್ತಾಳೆ. ಎಲ್ಲ ಹೇಳುತ್ತೆ. ವ್ರತವನ್ನು ತಿಳಿಯೋದೊಂದು ಮುಖ್ಯ, ಅದನ್ನು ಅನುಷ್ಠಾನ ಮಾಡೋದೊಂದು ಮುಖ್ಯ. ತುಂಬ ಜನಗಳಿಗೆ ತಿಳುವಳಿಕೆನೆ ಇರೋದಿಲ್ಲ, ಅನುಷ್ಠಾನ ಮಾಡಿ ತಿಳ್ಕೊಳ್ಳೋ ಯೋಚನೆ ಕೂಡ ಮಾಡಿದ್ರೆ ತುಂಬ. ಎಷ್ಟೋ ಜನ ನಿನ್ನೆ ಬೇರೆಯವರು ಬ್ರಾಹ್ಮಣರು ಎಷ್ಟೋ ಜನ ಫೋನ್ ಮಾಡಿದ್ರು, ನಮ್ಮ ಮನೆಯಲ್ಲಿ ನಾಳೆ ಶ್ರಾದ್ದ ಪಕ್ಷ ಇದೆ, ಮನೆಯವರು ಹೇಳಿ ಮಾಡ್ತಾ ಇಲ್ಲ, ನಾನು ಮನೆ ಬಿಟ್ಟು ದೂರ ಹೋಗ್ತಾ ಇದ್ದೇನೆ, ಮನೆಯಲ್ಲಿ ಇರೋದಿಲ್ಲ, ಅದು ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳ್ತಾರೆ. ರಮಾಶ್ ಅಂತ ಕೇಳಿದ್ರು ಒಂದೇ ಮನೆಯೊಳಗೆ ಅವರು ಮಾಡ್ಲಿಕ್ಕೆ ತಯಾರಿದ್ದಾರೆ, ಇವ್ರಿಗೆ ಒತ್ತಾಯ ಮಾಡ್ತಿದ್ದಾರೆ, ನಾನು ಹೇಗೆ ತೋರಿಸ್ಬಿಡ್ತೇನೆ, ನನಗೆ ಯೋಚನೆ ಇಲ್ಲ, ಬಟ್ ಹೇಗೆ ಆಚರಣೆ ಮಾಡಲಿ ಅಂತೇಳಿ ಕೇಳೋ ಅಷ್ಟಿದೆ. ಇವನು ಎಷ್ಟೋ ನಮ್ಮಲ್ಲಿ ಕೇಳೋ ಬುದ್ಧಿ ಕೂಡ ಇರೋದಿಲ್ಲ ಎಷ್ಟೋ ಜನಕ್ಕೆ. ಎಷ್ಟೋ ಜನ ಭಾರಿ ಭಾರಿ ಒಳ್ಳೆ ಸ್ಥಾನದಲ್ಲಿದ್ದವರಿಗೆ ಹತ್ತಿರ ತಿಳ್ಕೊಳ್ಳೋ ಅವಕಾಶ ಇದ್ದವರಿಗೆ ಯೋಚನೆ ಇರೋದಿಲ್ಲ. ಆದ್ದರಿಂದ ತಿಳುವಳಿಕೆ ಇರ್ತಾ ಅವಳಿಗೆ ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳಿದೆ. ವಿಧಿವಿಧಾನ ಮೊದಲನೇ ಆಚರಣೆ ಅಂದರೆ ಉಪವಾಸ ಇರೋದು, ಇದೇ ಬರಲಿ ಬಂದ ಪದ್ಧತಿ ಆಗೋದೇ ಅಲ್ಲಿ. ವ್ರತ ಉಪವಾಸ ಜನ ಯಾತಕ್ಕೆ ಬರೋದಿಲ್ಲ ಅಂದರೆ ಉಪವಾಸ ಅಂತ ಅಷ್ಟ ಪದ್ಧತಿ ಆಗುತ್ತೆ. ಯಾವುದೇ ಉತ್ಸವಕ್ಕೆ ಮೊದಲು ಬೇಕಾದ ಅರ್ಹತೆ ಉಪವಾಸ. ಅದೇನು ಆಶ್ಚರ್ಯ ಅಲ್ಲ, ಶಸ್ತ್ರಕ್ರಿಯೆಗೆ ಹೋಗಿ ನೀವು ಉಪವಾಸ ಬನ್ನಿ ಅಂತ ಫಸ್ಟ್ ಹೇಳ್ತಾರೆ. ಯಾವುದೇ ಆಪರೇಷನ್ ಇತ್ತು ಅಂದರೆ ಫಸ್ಟ್ ಉಪವಾಸ ಬನ್ನಿ, ತಿಂದ ಅಕಸ್ಮಾತ್ ಹೋದರೆ ಪೋಸ್ಟ್ಪೋನ್ ಮಾಡ್ತಾರೆ, ಇಲ್ಲ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ, ಅವನು ಅದು ಅನುಭವಿಸಬೇಕು, ತಿಕ್ಕಾಬಟ್ಟೆ ಅನುಭವಿಸ್ಬೇಕಾಗತ್ತೆ. ಇದು ಕಾಮನ್ ಸೆನ್ಸ್ ಇದು. ಶಸ್ತ್ರಚಿಕಿತ್ಸೆಗೆ ಹೇಗೆ ಉಪವಾಸ ಇರಬೇಕೋ ಶಾಸ್ತ್ರಚಿಕಿತ್ಸೆಗೆ ಉಪವಾಸ ಇರಬೇಕು. ದೇಹದ ಒಳಗೆ ಹೋಗಬೇಕು, ಎಂಟರ್ ಆಗಬೇಕು, ಈಗ ದೇಹದ ಒಳಗೆ ಎಂಟರ್ ಆಗಬೇಕು. ಹೊರಗಿನ ಪಾಪಗಳು ಬೇರೆ, ಒಳಗಿನ ಪಾಪಗಳು ಬೇರೆ. ಮತ್ತು ಹೊಟ್ಟೆ ಉರಿತಾ ಇದೆ, ಎಷ್ಟು ಕಷ್ಟ ತೆಗೆದುಕೊಳ್ಳೋದು, ಕೈ ಉರಿತಾ ಇರುತ್ತೆ, ನೀರಲ್ಲಿ ಅದ್ಬೋದ್ಬೇಕಾದ್ರೆ ಬೇಗ ವಾಸಿ ಮಾಡ್ಕೋಬಹುದು. ಒಳಗಿಂದ ವಾಸಿ ಮಾಡೋದು ಬಹಳ ಕಷ್ಟ ಯಾವಾಗಲೂ, ಪಾಪಗಳು ಇನ್ನೂ ಒಳಗಿರುತ್ತೆ ಅಂತ ಹೇಳ್ತಾರೆ. ಇವು ಎಷ್ಟೋ ರೋಗಗಳು ದೇಹದೊಳಗಿದ್ರೆ ಪಾಪಗಳು ಮನಸ್ಸಿನೊಳಗಿರುತ್ತಂತೆ. ಇದು ಬಹಳ ಆಶ್ಚರ್ಯ. ಮನಸ್ಸಿನೊಳಗೆ ಮನಸ್ಸೇ ಇನ್ವಿಜಿಬಲ್, ಪಾಪ ಎಷ್ಟು ಸೂಕ್ಷ್ಮ ಇರಬೇಕು ಲೆಕ್ಕ ಹಾಕಿ. ಆ ಪಾಪಗಳೇ ರೋಗವಾಗಿ ಎಕ್ಸಿಬಿಟ್ ಆಗೋದು ಯಾವಾಗಲೂ ಕೂಡ. ಪಾಪಗಳನ್ನು ಸುಮ್ಮನೆ ಬರವಲ್ಲವಲ್ಲ ಕೂಡ, ರೋಗಗಳ ಮೂಲಕ ಪಾಪಗಳು ರೋಗಗಳಾಗಿ ಬಂದು ದೇಹಕ್ಕೆ ಮುಟ್ಟಿ ಅಲ್ಲಿಂದ ಬೆಳೀತಾ ಬೆಳೀತಾ ಹೋಗ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಉಪವಾಸ ವ್ರತವನ್ನು ಮಾಡದೆ ಹೋದರೆ, ಉಪವಾಸ ಮಾಡೋ ಶಕ್ತಿ ಇಲ್ಲ ಅಂದರೆ ಯಾವ ಸಾಧನೆ ಮಾಡೋಕ್ಕಾಗಲ್ಲ ಮನುಷ್ಯನಿಗೆ. ಅದನ್ನು ದಾಸರೆ ಅನ್ನಪಾನಗಳಿಗೆ ಆತುರ ಪಡೆದಿರಬೇಕು ಅಂತ ಹೇಳ್ಬಿಡ್ತಾರೆ. ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಅನ್ನಪಾನಗಳು ಅವಸರ ಪಡ್ಲಕ್ಕೆ ಹೋಗಬಾರ್ದು. ವಿನಾಕಾರಣ ಉಪವಾಸ ಇರಬೇಕಾಗಿಲ್ಲ ಅಂತ ಹೇಳಿ ಸಾಧಾರಣ ವಿನಾಕಾರಣ ತಿನ್ನಬೇಕಾಗಿಲ್ಲ ಯಾವಾಗಲೂ ಕೂಡ. ಕೆಲವು ಸುಮ್ಮನೆ ಉಪವಾಸ ಮಾಡೋದೇ ಚಟ, ಆ ವಾರ ಇವರು ಉಪವಾಸ ಮಾಡ್ತಾನೆ ಇರ್ತಾರೆ, ಕೆಲವು ತಿನ್ನೋದೇ ಚಟ, ಬೆಳಿಗ್ಗೆ ನಾನ್ ಸ್ಟಾಪ್ ತಿಂತಿರ್ತಾರೆ. ಅದು ಎರಡು ಅತಿರೇಕೆಗಳೇ, ಬ್ಯಾಲೆನ್ಸ್ ಮಾಡಬೇಕಾದ್ರೆ. ನೀ ಯಾವ ಉಪವಾಸ ವಿಹಿತ ಅಲ್ಲ ಅದೇನು ಮಾಡಿದ್ರು ಮಾಡಬಾರ್ದು, ಯಾವ ಉಪವಾಸ ನಿಷಿದ್ಧ ಅದನ್ನು ಮಾಡಬಾರ್ದು, ಯಾವುದು ಮಾಡಲೇಬೇಕು ಅದನ್ನು ಮಾಡಲೇಬೇಕು. ಅದಕ್ಕೆ ಸಾರಾಸಾರ ವಿವೇಕ ಅಂತ ಕರೀತಾರೆ. ಯಾವುದು ಬೇಕು, ಯಾವುದು ದೇವರು ಕಂಡುಕೊಟ್ಟಿರೋದೇ ಅದಕ್ಕೆ ನೋಡ್ಕೊಂಡು ಓಡಾಡಿ, ದೇವರು ಕಿವಿ ಕೊಟ್ಟಿರೋದು ಅದಕ್ಕೆ ಕೇಳಬೇಕಾದ್ದನ್ನು ಕೇಳಿ. ಅದೇ ರೀತಿಯಲ್ಲಿ ಮಾಡಬೇಕಾದ್ದನ್ನು ಮಾಡೋದು ಜಾಣತನನೇ ಹೊರತು ಎಲ್ಲ ಬಿಡೋದು ಜಾಣತನ ಅಲ್ಲ, ಎಲ್ಲ ಮಾಡೋದು ಜಾಣತನ ಅಲ್ಲ. ಕೆಲವರು ಕಂಡಿದ್ದರೆಲ್ಲ ಮಾಡೋದು, ಎಷ್ಟು ಜನ ಸಿಗ್ತಾರೆ ನಮಗೆ, ತುಂಬ ಅನ್ಯಾಯ ಆಗಿರಬಾರ್ದು. ಆ ದೃಷ್ಟಿಯಲ್ಲಿ ಸರಿಯಾಗಿ ಎಲ್ಲ ಕೇಳ್ಕೊಳ್ತಾಳೆ. ಬಟ್ ಉಪವಾಸ ಇರಬೇಕು. ತಮಾಷೆ ಅಂದರೆ ಉಪವಾಸ ನಮಗೆ ಕಷ್ಟ ಅನಿಸುತ್ತೆ ಬಹುಶಃ. ಇನ್ನೂ ಯೋಚನೆ ಮಾಡಿದರೆ ಗ್ಯಾರಂಟಿ ಮಾಡೋಕ್ಕೆ ಬರೋದು ಅದು ಒಂದೇ. ಉತ್ಸವ ಮಾಡಿ ಏನು ಖರ್ಚಾಗುತ್ತೋ ಭಾರಿ ಭಾರಿ, ಉಪವಾಸಕ್ಕೆ ಏನು ಖರ್ಚೇ ಇಲ್ಲ, ಫ್ರೀ ಆಫ್ ಕಾಸ್ಟ್. ಅಲ್ಲಿಂದ ವ್ರತ ಉಪವಾಸ ನೋಡೋದಕ್ಕೆ ನಮಗೆ ತೊಂದರೆ ಅನಿಸುತ್ತೆ. ಆ್ಯಕ್ಚುಲಿ ಭಾಳ ಅನುಕೂಲ ಮಾಡಿಕೊಡುತ್ತೆ. ಇನ್ವೆಸ್ಟ್ಮೆಂಟ್ ನಿಲ್ ಏನು ಇಲ್ಲವೇ ಇಲ್ಲ. ಆಮೇಲೆ ಸಿದ್ಧರ ಆನ್ಯಕವನ್ನು ಸರಿಯಾಗಿ ಪೂರೈಸಿ, ಇಂದಿನ ಆರೋಗ್ಯವನ್ನು ಸರಿಯಾಗಿ ಪೂರೈಸಬೇಕು. ಆನ್ಯಕ್ಕೆ ಯಾವ ಲೋಪನೂ ಮಾಡ್ಕೊಳ್ಬಾರ್ದು. ಇವತ್ತು ಎಷ್ಟೋ ಜನಗಳು ಕೃಷ್ಣಾಷ್ಟ ಮಾಡ್ತಾರೆ, ಸಂಧ್ಯಾ ಕೂಡ ಮಾಡಿರೋದಿಲ್ಲ, ಎಷ್ಟು ತಪ್ಪಾಗುತ್ತದೆ. ಮೂರು ಸಂಧ್ಯಾವನ್ನು ಕೂಡ ಸಕಾಲಕ್ಕೆ ಮಾಡಿ ಮುಗಿಸಿಬಿಡಬೇಕು. ಉಪವಾಸಕ್ಕೆ ಒಳ್ಳೆ ಎಲಿಜಿಬಿಲಿಟಿ ಅದು. ಸಕಾಲದಲ್ಲಿ ಸಂಧ್ಯಾ ಸಂಧ್ಯಾವನ್ನೇ ಮುಗಿಸೋದು. ಕೃಷ್ಣಾಷ್ಟಮಿ ದಿವಸ ವಿಶೇಷ ಆದರೆ ದೇವ್ರ ಪೂಜೆ ಬೆಳಗ್ಗೆ ಮುಗಿಸಿಬಿಡುವುದಲ್ಲ, ದೇವ್ರ ಪೂಜೆ ಕೂಡ ಪೂರ್ತಿ ಮುಗಿಸಿಬಿಟ್ಟು ತೀರ್ಥ ಮಾತ್ರ ತಗೊಳ್ಳೋದೆ ಹಾಗೆ ಇಟ್ಟಿರಬೇಕಂತೆ. ತೀರ್ಥ ಯಾಕೆಂದ್ರೆ ಯಾರಿಗೂ ಕೊಟ್ಟಿರೋದಿಲ್ಲ, ಆದ್ದರಿಂದ ತಾವು ತಗೊಳ್ಳಾಗಿಲ್ಲ, ಅರ್ಘ್ಯ ಕೊಡೋದಕ್ಕಿಂತ ಮುಂಚೆ ತೀರ್ಥ ತಗೊಳ್ಳಾಗಿಲ್ಲ. ಸಾಯಂಕಾಲ ಇಷ್ಟೊತ್ತಿರ ಮೇಲೆ ಸಾಮಾನ್ಯ ಒಂದೇ ಆಮರು ಅನುಕೂಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ಟು ಕೃಷ್ಣನ ಮಾತ್ರ ಇಟ್ಕೊಂಡು ಪೂಜೆ ಮಾಡಿದರೆ ಸಾಕು. ಕೃಷ್ಣ ಪ್ರತಿಮೆ ಒಂದು ಇಟ್ಕೊಂಡ್ಬಿಟ್ಟು ಸಮಗ್ರವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು. ಪಂಚಾಮೃತ ಇತ್ಯಾದಿ ಎಲ್ಲ ಅಭಿಷೇಕದಿಂದ ಪೂಜೆ ಮಾಡಿಬಿಟ್ಟು ಆಗ 11 ಚಂದ್ರೋದಯದವರಿಗೆ ಕಾಯಬೇಕು. ಈ ಚಂದ್ರೋದಯ ಬೇಗ ಬಂದು ಕೆಲಸ 12 ಗಂಟೆಗೆ ಇರುತ್ತೆ ಚಂದ್ರೋದಯ. ಇವತ್ತು 11:00 ತಪ್ಪಿದರೆ 48 ಮಿನಿಟ್ಸ್ ಜಂಪ್ ಆಗುತ್ತೆ. ಮತ್ತೆ ಚಂದ್ರೋದಯ 1 ನಿಮಿಷ 2 ನಿಮಿಷ ಹೆಚ್ಚು ಕಡಿಮೆ ಆಗೋದಿಲ್ಲ, 48 ನಿಮಿಷ ಸರಾಸರಿ ನೆಕ್ಸ್ಟ್ ಡೇ ಚೇಂಜ್ ಆಗುತ್ತೆ. ಆದ್ರಿಂದ ತಪ್ಪಿದ್ರೆ ಅಲ್ಲಿಗೆ ಹೋಗ್ತಾ ಇತ್ತು. ಈ ಸತ್ ಬಹಳ ಕಡಿಮೆ ಆಯಿತು. ಈಗಂತೂ ಲೇಟ್ ಅಂತ ಹೇಳಾಗಿಲ್ಲೇ ಇಲ್ಲ. 11:00 ಯಾರಿರ್ತಾರೆ, 12 ಯಾರು ಇದ್ದಿರ್ತಾರೆ ಅನ್ನೋ ಕಾಲ ಇತ್ತು. ಈಗ ಟಿವಿ ನೋಡಿದ್ರೆ 24 ತಾಸು ಎದ್ದು ಕೂತಿರ್ತಾರೆ. ಆದ್ರಿಂದ ಆ ಯೋಚನೆಯೇ ಇಲ್ಲ. 11:00 ಅಂದ್ರೆ ದೊಡ್ಡ ವಿಷಯ ಅಲ್ಲೇ ಅಲ್ಲ, ಅದು ತೀರಾ ನಾರ್ಮಲ್ ಅದು. ಎಷ್ಟು ಬಲಗದೇ ದಿವಸ 11:00 ಆಗುತ್ತೆ ಎಷ್ಟೋ ಕಡೆ. ಆದ್ರಿಂದ ಅಲ್ಲಿವರೆಗೆ ಕಾದಿರಬೇಕು. ಬೇಕಾದಷ್ಟು ಪರಮಾತ್ಮನಿಗೋಸ್ಕರ ನೈವೇದ್ಯಕ್ಕೆ ಬೇಕಾದ ಮಾಡಿ. ಮೊಸರೇದು ಯಾವುದೂ ಮಾಡಾಗಿಲ್ಲ, ತುಪ್ಪದಲ್ಲಿ ಕರೆದಿದ್ದು ಎಣ್ಣೆದೆಲ್ಲ ಮಾಡಬಹುದು. ಆದರೆ ದೇವರು ನೈವೇದ್ಯ ಮಾಡದೆ ಯಾವುದನ್ನು ಉಪಯೋಗಿಸಾಗಿಲ್ಲ. ಇವತ್ತೊಂದು ಉಪಯೋಗಿಸಾಗೇ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ದೇವರಿಗೆ ಎಷ್ಟು ಬೇಕಾದ್ರೂ ಮಾಡಕ್ಕೆ ಬರೋದವ್ರ ತೊಂದರೆ ಇಲ್ಲ. ಕೆಲವರು ಇರ್ತಾರೆ ಅಷ್ಟೆಲ್ಲ ಶ್ರೀಮಂತಿಕೆಲ್ಲ ಉಪವಾಸ ಕ್ಯಾನ್ಸಲ್ ಮಾಡೋ ಕಾರಣ ಇಲ್ಲ. ದೇವರಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಏನು ಮಾಡಕ್ಕೆ ಬರೋದಿಲ್ಲ ಹೋದಲ್ಲ, ಏನು ಯೋಚನೆ ಮಾಡಬೇಡಿ. ಉಪವಾಸ ಇರೋದು ಮುಖ್ಯ, ಅರ್ಘ್ಯ ಕೊಡೋದು ಮುಖ್ಯ. ಶಕ್ತಿ ಇದ್ದಷ್ಟು ಅದನ್ನು ಮಾಡಬೇಕು. ಏನಿಲ್ಲ, ಬೆಲ್ಲ ಇಡಿ ಸಾಕು, ದೇವರಿಗೆ ಏನು ಯೋಚನೆ ಇಲ್ಲ. ಬರೀ ಹಣ್ಣು ಇಡಿ, ದೇವರು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅದು ಮಾಡಲಿಕ್ಕಾಗೋದಿಲ್ಲ ಅಂತ ವ್ರತ ಬಿಡೋಕೆ ಕಾರಣ ಇಲ್ಲ. ಅಷ್ಟು ಮಾಡಬೇಕು. ಇಡೀ ಮಧ್ಯಾಹ್ನ ಕಳೆದ ಮೇಲೆ ರಾತ್ರಿ ಹೊತ್ತಿನೊಳಗೆ ಚಂದ್ರೋದಯ ಕಾಯ್ಬೇಕಲ್ಲ, ಸ್ನಾನ ಮಾಡಿ ಪಾರಾಯಣ ಮಾಡ್ತಾ ಇರ್ಬೋದು. ಭಾಗವತ, ಕೃಷ್ಣ ವಿಷ್ಣುತ್ರ, ಹತರಾಮ ಸ್ತೋತ್ರ, ಆಮೇಲೆ ವಿಷ್ಣು ಸಹಸ್ರನಾಮ ಸ್ತೋತ್ರ, ಭಗವದ್ಗೀತಾ, ಬ್ರಹ್ಮಸೂತ್ರಗಳು, ಹರಿದಾಸರ ಕೃತಿಗಳು, ಯಾವ್ದು ಬೇಕಾದ್ರೆ ಹಾಡ್ತಾ ಹಾಡ್ತಾ ಅಲ್ಲಿವರೆಗೂ ದೇವರನ್ನು ನಿರೀಕ್ಷೆ ಮಾಡ್ತಾ ಇರಬೇಕು. ಆ ಕಾಲ ಇಡೀ ಜಗತ್ತು ನಿರೀಕ್ಷೆ ಮಾಡ್ತಾ ಇದ್ದ ಕಾಲ ಅದು. ಕೃಷ್ಣ ಯಾವಾಗ ಅವತಾರ ಮಾಡ್ತಾನೋ, ಕಂಸಾಲಿಂಗ್ ಯಾವಾಗ ಕೊಲ್ತಾನೋ, ಭೂಭಾರ ಯಾವಾಗ ಪರಿಹಾರ ಆಗುತ್ತೋ ಅಂತ ಎಲ್ಲರೂ ಕಾತರಿಸ್ತಾ ಇರ್ತಾರೆ. ಸಣ್ಣ ಪುಟ್ಟ ಇದಕ್ಕೇನೆ ಮನುಷ್ಯ ಕಾಯ್ತಿರ್ತಾನೆ. ನಾವೆಲ್ಲ ಯೋಚನೆ ಮಾಡ್ಬೋದು, ಅವತ್ತೇನೋ ಭಾರಿ ಆಪತ್ತಿತ್ತು ಅಂತ ಕಾಣುತ್ತೆ, ಕೃಷ್ಣ ಅವತಾರ ಮಾಡಿದ ಸರಿಗೋಯ್ತು, ನಮಗೇನು ಗ್ರಾಚಾರ, ನಮಗೇನು ಕೃಷ್ಣ ನಮಗೇನು ಆಗಿಲ್ಲ ಅಂತ ಯೋಚನೆ ಮಾಡ್ಬೋದು ಅನೇಕರು. ತಪ್ಪದು, ಅದು ಕೃಷ್ಣಾವತಾರವಾಗಿ ಕಂಸಾದಿಗಳು ಸಾಯದೆ ಹೋಗಿದ್ರೆ ಇವತ್ತು ನಮಗೆ ಏನು ಇರ್ಲಿಕ್ಕಾಗ್ತಿರ್ಲಿಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಇವತ್ತು ಹಿಂದಿನ ಆಪತ್ತಲ್ಲಿ ಒದಗಿದ್ದಿದ್ರೆ ಇವತ್ತು ಯಾರು ಏನು ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತೆಲ್ಲ ನಾವು ಬರ್ಲಿಕ್ಕೆ ಸಾಧ್ಯವಾಗಿರೋದು, ಇರ್ಲಿಕ್ಕೆ ಸಾಧ್ಯವಾಗಿರೋದು ಕೃಷ್ಣ ಅವತ್ತು ಅವತಾರ ಮಾಡಿ ಅವ್ರನ್ನ ಕೊಂದಿದ್ದಕ್ಕೆ. ಕಂಸ ಜರಾಸಂಧಾದಿಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ, ಕಂಸಾದಿಗಳನ್ನ ತಾನೇ ಕೊಲ್ತಾನೆ, ಜರಾಸಂಧನನ್ನು ಭೀಮಸೇನ ಮೊದಲಾದವರುಗಳಲ್ಲಿ ಕೊಲ್ಲಿಸ್ತಾನೆ. ಆ ಕೆಲಸ ಮಾಡದೆ ಹೋಗಿದ್ರೆ ಮನುಷ್ಯ ಇವತ್ತು ಬದುಕಲಿಕ್ಕೆ ಆಗ್ತಿರಲಿಲ್ಲ. ಆಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಜನರ ಉತ್ಸವ ಆಗಬೇಕಿದು. ಮಕ್ಕಳ ಜಯಂತಿ ತಂದೆ ತಾಯಿ ಆಚರಿಸ್ತಾರೆ, ಅವ್ರ ತಂದೆ ತಾಯಿಗಳ ಹಿರಿಮಕ್ಕಳು ಆಚರಿಸ್ತಾರೆ, ನಮಗೆಲ್ಲ ಏನು ಸಂಬಂಧ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಅಂದರೆ ಅದೇನು, ಅದು ಭಗವಂತನ ಅನುಗ್ರಹ ಅನ್ನೋದು ಒಬ್ಬಿಬ್ಬರಿಗಾಗಿಲ್ಲ, ಪ್ರತಿಯೊಬ್ಬರಿಗೂ ಆಗ್ತಾ ಇದೆ. ಎಲ್ಲ ಆಗಲೇಬೇಕು, ಹಿಂದೆ ಆಗಿದೆ, ಈ ಜನ್ಮದಲ್ಲೇ ಅಲ್ಲ, ಪ್ರತಿ ಜನ್ಮದಲ್ಲೂ ಆಗಬೇಕು. ಈ ದೇಹಕ್ಕಲ್ಲ, ಪ್ರತಿ ದೇಹಕ್ಕೂ ಆಗಬೇಕು. ಈ ಸ್ಥಳದಲ್ಲಲ್ಲ, ಪ್ರತಿ ಸ್ಥಳದಲ್ಲೂ ಆಗಬೇಕು. ಒಂದು ಕೆಲಸಕ್ಕಲ್ಲ, ಎಲ್ಲ ಕೆಲಸಕ್ಕೂ ದೇವರು ಬೇಕು, ಎಲ್ಲ ಕೆಲಸಕ್ಕೂ ದೇವರು ಬೇಕು. ಅಂತ ದೇವರಿಗೋಸ್ಕರ ನಾವು ಏನು ಇವತ್ತು ಆ ಉತ್ಸವವನ್ನು ಮಾಡ್ತೇವೆ, ಅದು ನಮ್ಮ ಜೀವನದ ಪರಮ ಸಾರ್ಥಕ್ಯ. ಆ ದೇವರು ಅವತಾರ ಮಾಡ್ತಾನೆ, ಆತನ ಆರಾಧನೆ ಮಾಡ್ತೇವೆ, ಅದು ಆಶ್ಚರ್ಯ. ಎಲ್ಲರೂ ಹುಟ್ಟುತ್ತಾರೆ, ಹುಟ್ಟೋರೆಲ್ಲ ಜಯಂತಿ ಮಾಡ್ತಾ ಕೂತರೆ ಎಂದು ಮುಗಿಯೋದು. ಅನಂತಾನಂತ ಜನ ಇದ್ದಾರೆ, ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರಿಗೆ ಮಾಡಬೇಕು? ಮುಖ್ಯನಾದವನೇ ಮಾಡಬೇಕು. ಮುಖ್ಯನಾದವನು ಭಗವಂತ ಒಬ್ಬನೇ, ಸ್ವತಂತ್ರೋ ಭಗವಾನ್ ವಿಷ್ಣು, ಆತನೇ ಮಾಡಬೇಕು. ಅಲ್ಲೂ ಸ್ವಾರಸ್ಯ ಆದರೆ ಅವನು ಜಯಂತಿ ಆಚರಣೆ ಮಾಡ್ತೇವೆ. ಆದರೆ ಜಯಂತಿ ಅಂದರೆ ಹುಟ್ಟಿದ ದಿವಸ ಅಂತ ಅರ್ಥ. ಆದರೆ ಆ್ಯಕ್ಚುಲಿ ಹುಟ್ಟಿದ ದಿವಸ ಆಚರಣೆ ಮಾಡೋದಾದರೆ ಎಲ್ರಿಗೂ ಮಾಡಬೇಕಾಗ್ತಿತ್ತು. ಭಗವಂತನಿಗೆ ಒಂದೇ ಯಾತಕ್ಕೆ ಮಾಡ್ತಾರೆ ಅಂತ ಕೇಳಿದರೆ ನಿಜವಾಗಲೂ ಹುಟ್ಟಿಲ್ಲ, ಆದ್ದರಿಂದ ಹುಟ್ಟಿದಂತೆ ಕಾಣ್ತಾನೆ ಹೊರತು ನಿಜವಾಗಲೂ ಹುಟ್ಟಿದವನಲ್ಲ ದೇವರು. ನಿಜವಾಗಲೂ ಹುಟ್ಟಿದವನಿಗೆ ಎಲ್ಲಿವರೆಗೂ ಮಾಡ್ತಾರೆ? ಅವನಿರೋವರೆಗೂ ಮಾಡ್ತಾರಷ್ಟೇ. ಆಮೇಲೆ ಜಯಂತಿ ಗೀಂತಿ ಇಲ್ಲ, ಶ್ರಾದ್ದಪಕ್ಷ ಶುರುವಾಗುತ್ತೆ ಹೊರತು ಜಯಂತಿ ಆಮೇಲೆ ಶುರು ಮಾಡೋದಿಲ್ಲ. ಇವತ್ತು ಜನ ಗೊತ್ತಿಲ್ಲ, ನೂರು ವರ್ಷ 500 ದಿನ 600 ದಿನ ಮಾಡ್ತಾನೆ ಇರ್ತಾರೆ, ಅರ್ಥ ಇಲ್ಲ ಅದಕ್ಕೆ. ಅದಕ್ಕೆ ಅರ್ಥವಿಲ್ಲದ ಜಯಂತಿಗಳ ನಿಜವಾದ ಅರ್ಥ ಇರೋದು ಶ್ರಾದ್ದಪಕ್ಷಕ್ಕೆ ಹೊರತು ಅದಕ್ಕಲ್ಲ. ಇನ್ನು ತಮಾಷೆ, ಜಯಂತಿ ಒಂದು ಮಿತಿ ಇದೆ, ಶ್ರಾದ್ದಕ್ಕೆ ಮಿತಿನೇ ಇಲ್ಲ, ಎಷ್ಟು ವರ್ಷ ಮಾಡ್ತಾನೆ ಇರ್ಬೋದು. ಜಯಂತಿ ಲಿಮಿಟೇಷನ್ ಇದೆ. ಆದರೆ ದೇವರಿಗೆ ಯಾತಕ್ಕೆ ಅಂತ ಕೇಳಿದರೆ ಭಗವಂತನೇ ಎಂದೂ ಹುಟ್ಟೇ ಇಲ್ಲ, ಆದ್ರಿಂದ ಹುಟ್ಟಿದಂತೆ ಮಾಡ್ತಾನೆ ಹೊರತು ಅವ್ರು ಹುಟ್ಟಿದವನಲ್ಲ. ಅದಕ್ಕೆ ಹುಟ್ಟಿಲ್ಲದವನಿಗೆ ಜಯಂತಿ ಅಂತ ವೈಭವ ಇದೆ. ಇವತ್ತು ಆಕ್ಟ್ ಮಾಡ್ತಾನೆ, ದುಃಖ ಇಲ್ಲ ದುಃಖ ತೋರಿಸ್ತಾನೆ, ಅವನು ಆಕ್ಟರ್ ಅಂತ ಕರೀತಾನೆ. ಬರೀ ದುಃಖ ಪಟ್ಟರೆ ಆಕ್ಟರ್ ಅಲ್ಲ, ಅನುಭವಿಸ್ತಾನೆ ಅಷ್ಟೇ ಅವನು. ಇವ್ರು ಚೂರು ದುಃಖ ಆಗಿಲ್ಲ, ಇವ್ರು ಕಣ್ಣೀರು ನೋಡಿದಾರೋ ಅಳ್ತಿರ್ತಾರೆ, ಅವನು ಆರ್ತಿ ಎದ್ಬಿಟ್ಟು ಆಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಆರಾಮಾಗಿ. ಅಷ್ಟು ಅಳಿಸ್ಬಿಡ್ತಾರೆ, ಕುತ್ಕೊಂಡ್ಬಿಡ್ತಾನೆ, ಅರ್ಥ ಇಲ್ಲ ಅವನು. ಅದು ನಾಟಕ, ಭಗವಂತನ ಹುಟ್ಟಿನ ನಾಟಕನೇ ಹೊರತು ಅವನು ಹುಟ್ಟಿಲ್ಲದವನು. ಅಲ್ಲಿ ದೇವರ ಡೆಫಿನೇಷನ್ ಶುರುವಾಗುತ್ತೆ. ಹೂ ಇಸ್ ಗಾಡ್ ಅಂದರೆ ನಿಜವಾಗಲೇ ಅವನು ಹುಟ್ಟೋದಿಲ್ಲ, ಅವನು ದೇವರು. ಎಲ್ಲರೂ ಹುಟ್ಟಿಸೋದವನೇ, ಅವನು ಮಾತ್ರ ಎಂದೂ ಹುಟ್ಟೋದೇ ಇಲ್ಲ. ಅದೇ ಜನ್ಮಾದ್ಯಶೆಯದ ಸೂತ್ರಾರ್ಥ. ಆ ಸೂತ್ರಾರ್ಥವನ್ನು ಎಲ್ಲಿ ಕಾಣ್ತೇವೆ ಅಂದರೆ ಕೃಷ್ಣನಲ್ಲಿ ಕಾಣ್ತೇವೆ. ಆದ್ದರಿಂದಲೇ ಭಗವಂತನ ಆರಾಧನೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೆಸರಾಯಿತು. ಕೃಷ್ಣ ಈಗ ಯಾರು ದೇವರು ಅಂತ ಅನ್ಕೋತಾರಲ್ಲ, ಉತ್ತರ ಸಿಗುತ್ತೆ ಕೃಷ್ಣ ಆಚರಣೆ ಮಾಡೋರಿಗೆ. ಅವ್ರು ಡೇಟ್ ಆಫ್ ಬರ್ತ್ ಕೊಡ್ತಾ ಹುಟ್ಟಿದ ಕತೆ ಮುಗೀತು. ಅವ್ರನ್ನ ದೇವರು ಅಂತ ತೆಗೆದಾಕಿ ಬಿಡೋದೆ ಅಲ್ಲಿ. ಹುಟ್ಟಿದ್ದು ಮುಗಿದು ಡೇಟ್ ಆಫ್ ಬರ್ತ್ ಫ್ರಮ್ ದಿಸ್ ಡೇಟ್ ಟು ದಿಸ್ ಡೇಟ್ ಅಂತ ಯಾವಾಗ ಹೇಳ್ತಾರೋ ಅವನ ಕತೆ ಮುಗಿದೋಗಿದೆ ಅಂತ. ಮತ್ತೆ ಆಕಾಶಕ್ಕೆ ಡೇಟ್ ಅಂತಿದೆಯಾ? ಅನಾದಿ ನಿತ್ಯವಾದ ಪ್ರಯಕಾರದಲ್ಲೂ ಇರುತ್ತೆ, ಎಲ್ಲ ಕಾಲಕ್ಕೂ ಇರುತ್ತೆ. ಅದು ವಿಷ್ಣುಪಾದ ಅಂತ ಆಕಾಶಕ್ಕೆ ಹೆಸರು. ಭಗವಂತ ಯಾವಾಗಲೂ ಇರ್ತಾನೆ. ನಾಶವಾಗುವ ವಸ್ತುವಿಗೆ ಎಂದೂ ಕೂಡ ಇಂಥ ಪೂಜ್ಯತೆ ಬರಲಿಕ್ಕೆ ಸಾಧ್ಯವಿಲ್ಲ. ಈ ಯೋಚನೆ ಮಾಡಿ, ವಿಚಾರ ಆದರೆ ವಿಚಾರವಂತರು ಅಂತ ಹೇಳ್ತಾರಲ್ಲ, ಇಷ್ಟ್ಯಾಗಿ ಯೋಚನೆ ಮಾಡೋದಿಲ್ಲ ಅವರು. ಎಲ್ಲದೂ ನಾಶವಾಗ್ತಾ ಆಗ್ತಾ ಹೋಗ್ತಾ ಇದೆ, ನಾಶವಾಗದ್ದು ಯಾವುದು ಯೋಚನೆ ಮಾಡಿ? ಕೊನೆ ಪಕ್ಷ ಯೋಚನೆ ಮಾಡ್ಬೋದಲ್ಲ, ಯೋಚನೆ ಮಾಡೋದಿಲ್ಲ ಮನುಷ್ಯ. ನಾಶವಾಗದ ಕಣ್ಣಿಗೆ ಕಾಣೋ ಪದಾರ್ಥಗಳು ಒಂದಿದೆ, ಆಕಾಶ ಎಂದೂ ನಾಶವಾಗೋದಿಲ್ಲ. ಅದು ಎಲ್ಲ ದೃಷ್ಟಿಯಿಂದ ಸೈಂಟಿಫಿಕಲಿ ಪ್ರೂವ್ಡ್, ಶಾಸ್ತ್ರ ಪ್ರಕಾರ ಪ್ರೂವ್ಡ್. ಅದು ಆಕಾಶ ನಾಶವಾಗದೇ ಇದ್ದ ಮೇಲೆ ನಾಶವಾಗದಂತೆ ನೋಡ್ಕೊಂಡು, ಜಡ ಪದಾರ್ಥ ಅದು, ಪರಿಶ್ರಮ ಇರೋಕ್ಕೆ ಸಾಧ್ಯ ಇಲ್ಲ. ಅದು ನೋಡೋರು ಯಾರು, ಸ್ಥಿತಿಗಾರ್ಥ ಯಾರು ಅಂತ ಪ್ರಶ್ನೆ ಬರುತ್ತೆ. ಅದು ಇನ್ನೂ ಹೇಳೋದಾದ್ರೆ ದೇವ್ರನ್ನ ಒಪ್ಪಿಸೋದೇ ಭಾರಿ ಸುಲಭ. ದೇವ್ರನ್ನ ಒಪ್ಪೋದಿಲ್ಲ ಅಂತಾರಲ್ಲ, ಅವ್ರ ಕಾರಣ ಜಾಸ್ತಿ ಕಾರಣ ಕೊಡಬೇಕಾಗತ್ತೆ. ದೇವ್ರನ್ನ ಒಪ್ಪಿಸೋರು ಬಹಳ ಸುಲಭದ ಕಾರಣ, ನಾಸ್ತಿಕರು ಹೆಚ್ಚು ಕಷ್ಟಪಡಬೇಕಾಗತ್ತೆ. ಆಸ್ತಿಕರು ಏನು ಕಷ್ಟಪಡಬೇಕಾಗಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಒಂದು ಆಸ್ತಿಕರಿಗೆ ಕಷ್ಟ, ನಾಸ್ತಿಕರಿಗೆ ಸುಲಭ ಅಂತ ಆಗೋಗ್ಬಿಟ್ಟಿದೆ. ವಿಚಾರ ಮಾಡದೆ ಇರೋದು ಅದಕ್ಕೆ ಕಾರಣ. ಕೃಷ್ಣನನ್ನು ಅವತಾರ ಮಾಡೋಕ್ಕೆ ದೇವರು ಪ್ರಾರ್ಥನೆ ಮಾಡ್ತಾರೆ. ದೊಡ್ಡವರು ಸುಮ್ಮನೆ ಬರೋದಿಲ್ಲ, ಕಾರಣ ಇದ್ರೆ ಮಾತ್ರ ಬರ್ತಾರೆ. ಭಿಕ್ಷುಕ ಯಾವಾಗಲೂ ಬರ್ತಾರೆ, ಸ್ವಾಮಿಗಳು ಕರೆದು ಕರೆದು ಕ್ಯೂ ನಿಂತು ಕರಿಬೇಕು, ನಾವು ಅವರನ್ನು ಕ್ಯೂ ನಿಂತು ಕರಿಬೇಕು, ಅಲ್ಲೂ ಸಿಗೋ ಚಾನ್ಸಸ್ ಇಲ್ಲ. ಇವರು ಅವ್ರು ಬೇಡ ಅಂದ್ರೂ ಬರ್ತಿರ್ತಾರೆ, ದಿವಸ 3-4 ಸತಿ ಬೇಕಾದ್ರೂ ಬರ್ತಾನೆ. ಬೇಕಾದ್ರೆ ಕಾರಣ ಏನು ಅಂತ ಕೇಳಿದರೆ, ಅವನ ನೆಸ್ಸಿಟಿ ಇದೆ, ದೇವರ ನೆಸ್ಸಿಟಿ ಇಲ್ಲ, ನಮ್ಮ ನೆಸ್ಸಿಟಿ ಇದ್ದ ಮಾತ್ರ ಭಗವಂತ ಬರ್ತಾನೆ. ಇದು ಅರ್ಥವಾದರೆ ದೇವರ ಹಿರಿಮೆ ಪ್ರತಿ ಕಾಲಕ್ಕೂ ಬೇಕು. ಯಾರು ನಾವು ಭಗವಂತನ ಅವತಾರ ಅಂತ ಕರ್ಕೋತಾರಲ್ಲ, ಮೊದಲು ಯಾಕೆ ಬಂದಿರಿ ಅಂತ ಕೇಳಬೇಕು ಅಷ್ಟು. ಅವ್ರನ್ನ ನೀವು ಬಂದಿದ್ದೆ ಅದಕ್ಕೆ ಮೊದಲು ನಮ್ಮನ್ನು ಕಾಡ್ಲಕ್ಕಷ್ಟೇ, ಇನ್ನೇನೂ ಇಲ್ಲ. ಕಾಪಾಡಲಿಕ್ಕೆ ಭಗವಂತ ಬರ್ತಾರೆ, ಕಾಡಿಸ್ಲಿಕ್ಕೆ ಇವರು ಬರ್ತಾರೆ ಅಷ್ಟೇ. ಅವತಾರಕ್ಕೊಂದು ಕಾರಣ ಬೇಕಲ್ಲ. ಇವರಿಂದ ಏನಾಯಿತು, ಯಾರು ದುಷ್ಟರು ನಾಶ ಮಾಡಬೇಕು, ಇವರೇ ದುಷ್ಟರು ಸಮಸ್ಯೆ ಅಂತ ಕೇಳಿದರೆ, ಯಾವ ದುಷ್ಟರು ನಾಶ ಮಾಡೋ ಇವರೇ ದುಷ್ಟರಾಗಿರ್ತಾರೆ. ಅದೆಲ್ಲ ಸೀರಿಯಸ್ ಆಗಿ ಯೋಚನೆ ಮಾಡಿದರೆ ಜನ ಬದಲಾಗ್ತಾರೆ. ಮತ್ತು ಅನ್ಫಾರ್ಚುನೇಟ್ಲಿ ಯೋಚನೆ ಮಾಡೋ ಜನಕ್ಕೆ ಒಂದು ಕಡೆ ಸ್ಟಾಪ್ ಮಾಡಿಬಿಡ್ತಾರೆ. ಇವತ್ತೆಲ್ಲ ಕಡೆ ಅನ್ಯಾಯ ನೋಡ್ತಾರೆ, ಮಠಮಾನ್ಯಗಳು ಅನ್ಯಾಯವನ್ನು ನೋಡ್ತಾರೆ, ತೀರ್ಮಾನ ಮಾಡ್ಕೋತಾರೆ. ಅವರೊಂದು ಹೊತ್ತೆ ಇವರೊಂದು ರೀತಿ ಮೋಸ ಅಷ್ಟೇ. ಎಲ್ಲರೂ ಕೂಡ ಮೋಸ ಮಾಡೋರೇ ಹೊರತು, ಹೊಟ್ಟೆಪಾಡಿನವರೇ ಹೊರತು ನಿಜವಾದ ಕಡೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಮೋಸ ಹೋಗೋ ನೋಡಿ ತಿಳ್ಕೊಳಕ್ಕೆ ಹೋಗಬಾರ್ದು. ಕೆಟ್ಟ ಡಾಕ್ಟರ್ ನೋಡಿ ಮೆಡಿಕಲ್ ಸೈನ್ಸ್ ಅನ್ನು ಬೈಬಾರ್ದು, ಡಾಕ್ಟ್ರಿ ಕೆಟ್ಟವನು ಅಷ್ಟೇ ಹೊರತು ಆ ಶಾಸ್ತ್ರ ಒಳ್ಳೆಯದೇ. ಅದೇ ರೀತಿ ಇವತ್ತು ಶಾಸ್ತ್ರ ಶಾಸ್ತ್ರನೇ, ಆದರೆ ಸರಿಯಾಗಿ ನಾವು ವಿಚಾರ ಮಾಡಲಿಕ್ಕೆ ಹೊರಟ್ರೆ ಆಗ ಉತ್ತರ ಸಿಗುತ್ತೆ. ಆ ದೃಷ್ಟಿಯಲ್ಲಿ ಈ ವ್ರತದ ವಿಧ ಅನುಷ್ಠಾನಗಳೆಲ್ಲ ನಮ್ಮ ಮನಸ್ಸನ್ನು ವಿಚಾರ ಶಕ್ತಿನ ತಿಷ್ಠಗೊಳಿಸುತ್ತೆ. ನಾವು ತಿಷ್ಠ ಯಾದಗೊಳಿಸೋದಿಲ್ಲ ಅಂದರೆ ಡಲ್ಲ ಕೂತಿರ್ತಾನೆ, ಉಪವಾಸ ಉಪವಾಸ ಯೋಚನೆ ಮಾಡಿ ಬಿಟ್ಟುಬಿಡ್ತಾನೆ, ಅಳತಾ ಕೂತು ಬಿಡ್ತಾನೆ. ಅದು ಉಪವಾಸ ಅಲ್ಲ, ಇನ್ವೆಸ್ಟಿಗೇಟ್ ಮಾಡಬೇಕು ನಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ. ಉಪವಾಸ ಮಾಡಿದಾಗ ಏನೇನು ಚೇಂಜಸ್ ಆಗುತ್ತೆ, ಹಸಿವೆ ಆಗುತ್ತೆ ಅಷ್ಟೇ ಗೊತ್ತು ನಮಗೆ. ಆ ಹಸಿವೆ ತಾಪ ಅದು ತಾಪ ಬರ್ನ್ ಮಾಡುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಬೆಂಕಿ ಸುಮ್ಮನೆ ಇರೋದಿಲ್ಲ, ಅದು ಬರ್ನ್ ಮಾಡಲಿಕ್ಕೆ ಶುರು ಮಾಡುತ್ತೆ. ತಾಪ ಆಗೋದೆಲ್ಲಿ, ಹೊಟ್ಟೆಯಲ್ಲಿ ತಾಪ ಆಗುತ್ತೆ. ಅನೇಕರಿಗೆ ಗೊತ್ತಿಲ್ಲ, ಎಲ್ಲ ಪಾಪಗಳು ಶುರುವಾಗದೆ ಅಲ್ಲಿಂದ ಅಂತ ಹೇಳ್ತಾರೆ. ಸಸ್ಯ ಕುಕ್ಷಿಗತಾ ದೋಷಾಹ, ರಾಯ ಸ್ತೋತ್ರ ಕೇಳ್ತೀರಿ, ಎಲ್ಲ ಪಾಪಗಳು ಅದು ಆಹಾರದಿಂದ ಬರುತ್ತೆ, ಆಹಾರಕ್ಕೂ ಇದಕ್ಕೂ ಸಂಬಂಧ ಇದೆ. ಆದ್ದರಿಂದ ಮತ್ತು ಕಾಲರ ಗಿಡ ಸುಮ್ಮನೆ ಬರೋದಿಲ್ಲ, ಹೊಟ್ಟೆಗೆ ಹೋಗಿ ಎಂಟರ್ ಆಗಬೇಕು ಮೊದಲು. ಆದ್ದರಿಂದ ಹೊಟ್ಟೆಯಲ್ಲಿ ದೋಷಗಳಿದೆ, ಅಲ್ಲಿ ತಾಪ ಶುರುವಾಗುತ್ತೆ. ಫಸ್ಟ್ ಅಲ್ಲೇ ಬರ್ನ್ ಮಾಡಲಿಕ್ಕೆ ಶುರು ಮಾಡುತ್ತೆ, ಎಲ್ಲಿ ದೋಷ ಇದೆಯೋ ಅಲ್ಲಿ ಸುಡಿಸುತ್ತೆ. ಆದ್ದರಿಂದ ಉಪವಾಸಕ್ಕೂ ಪಾಪನಾಶಕ್ಕೂ ಡೈರೆಕ್ಟ್ ಲಿಂಕ್ ಇದೆ. ಉಪವಾಸ ಮಾಡ್ತಾ ಹೋದಂತೆ ಪಾಪಗಳು ಸುಟ್ಟು ಬೂದಿ ಆಗಲಿಕ್ಕೆ ಶುರುವಾಗುತ್ತೆ. ಪಾಪ ಸುಟ್ಟು ಬೂದಿ ಆದ ಮೇಲೆ ಇನ್ನು ಅವನಿಗೆ ಕೆಟ್ಟದಾಗ ಚಾನ್ಸೇ ಇಲ್ಲ. ಎಲ್ಲ ಕೆಟ್ಟದಕ್ಕೂ ಕಾರಣ ಪಾಪ, ಎಲ್ಲ ಒಳ್ಳೆಯದಕ್ಕೂ ಕಾರಣ ಪುಣ್ಯ. ಪಾಪದ ಡೆಫಿನೇಷನ್ನೇ ಅದು, ಪಾತರಾತ್ ಪಾಪನಾಮ, ಯಾವುದು ಬೀಳಿಸುತ್ತೋ ಅದು ಪಾಪ. ಪುನಾತೇಹೇ ಪುಣ್ಯನಾಮವಾನ್, ಯಾವುದು ಪ್ಯೂರಿಫೈ ಮಾಡುತ್ತೋ ಅದು ಪುಣ್ಯ. ಮತ್ತು ಪುಣ್ಯ ಪಾಪಗಳು ಡಿಫೈನ್ ಮಾಡಬೇಕಾದ್ರೆ ನಮ್ಮ ಮನಸ್ಸಿನ ಅನುಭವ ನೋಡ್ಕೋಬೇಕು. ಯಾವುದರಿಂದ ನಮ್ಮ ಮನಸ್ಸು ಪ್ಯೂರ್ ಆಗುತ್ತೆ ಅದು ಪುಣ್ಯ, ಯಾವುದರಿಂದ ಮನಸ್ಸು ಪಲ್ಯೂಟ್ ಆಗುತ್ತೆ ಅದು ಪಾಪ. ಇಷ್ಟು ಸುಲಭವಾದ ಡೆಫಿನೇಷನ್ ಆಚಾರ್ಯರು ತಮ್ಮ ಭಾಷೆಗಳಲ್ಲಿ ಕೊಡ್ತಾರೆ. ದೇವರಿಗೆ ಈ ಪುಣ್ಯ ಅಂತಲೇ ಹೆಸರಿದೆ. ಪುಣ್ಯ ಪುಣ್ಯ ಶ್ರವಣ ಕೀರ್ತನ ವಸುದೇವಾತ್ಮಜ ಪುಣ್ಯ ಲೀಲಾಮಾನುಷ ವಿಗ್ರಹ, ಎಲ್ಲ ಪುಣ್ಯಗಳು ಜಡ, ಆ ಪುಣ್ಯದಲ್ಲಿದ್ದು ಪುಣ್ಯ ಫಲ ಕೊಡೋದು ಪರಮಾತ್ಮ. ಅದಕ್ಕೆ ಪುಣ್ಯ ಅಂತ ಭಗವಂತನಿಗೆ ಹೆಸರಿದೆ. ಅವನು ನಮ್ಮನ್ನು ಪಾವನ ಮಾಡ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಉಪವಾಸ ವ್ರತವನ್ನು ನಮ್ಮ ಆತ್ಮಾವಲೋಕನಕ್ಕೆ ಉಪಯೋಗಿಸ್ಬೇಕು, ಆದ ಬದಲಾವಣೆಗೆ ಉಪಯೋಗಿಸ್ಬೇಕು. ಆ ನಿಧಾನವಾಗಿ ಯಾವಾಗ ಹಸಿವು ಜಾಸ್ತಿ ಆಗ್ತಾ ಬರುತ್ತೆ, ಪಾಪ ದಹನವಾಗುತ್ತೆ, ಮನಸ್ಸಿನ ನೆಮ್ಮದಿ ಶುರುವಾಗುತ್ತೆ. ನೆನಪಿಡ್ಬಿಡಿ, ಎಂದೋ ಒಂದು ಬೇರೆ ಉಪವಾಸ ಮಾಡ್ತಾನೆ, ಒಂಥರ ನೆಮ್ಮದಿ ಆಗೋದಿಲ್ಲ, ಡಿಸ್ಟರ್ಬೆನ್ಸ್ ಬರುತ್ತೆ. ಏಕಾದಶಿ ಕೃಷ್ಣಾಷ್ಟು ಉಪವಾಸ ಮಾಡಿದಾಗ ಒಂಥರ ಕಾಮ್ ಆಗಿಬಿಡ್ತಾನೆ. ಆಮೇಲೆ ಪಾಪಗಳದ್ದು ಒಲೆ ಉರಿದ ಮೇಲೆ ಹೇಗೆ ತಣ್ಣಗಾಗಬೇಕೋ ಆ ಥರ, ಒಲೆ ಉರಿದ ಮೇಲೆ ಹೇಗಾಗಬೇಕೋ ಹಾಗಾಗುತ್ತೆ. ಬೇರೆ ದಿವಸಗಳಲ್ಲಿ ಉಪವಾಸ ಮಾಡೋದು ಕಷ್ಟ, ಏಕಾದಶಿ ಮಾಡೋದು ಸುಲಭ. ತುಂಬ ಜನ ಅಬ್ಸರ್ವ್ ಮಾಡಿ ನೋಡಿ, ಏಕಾದಶಿ ಉಪವಾಸ ಸುಲಭ, ಕೃಷ್ಣಾಷ್ಟಮಿ ಉಪವಾಸ ಸುಲಭ. ಬೇರೆ ದಿವಸ 8 ಗಂಟೆಗೆ ಇರಲಿಕ್ಕಾಗಲ್ಲ, ಎಷ್ಟು ದಿನಗಳಿಗೆ ಆಗಲೇನೆ 10 ಗಂಟೆಗೆ ಒದ್ದಾಡ್ತಿರ್ತಾರೆ, ಅವತ್ತೇನು ಅನಿಸೋದೇ ಇಲ್ಲ. ಕಾರಣ ಅಂದರೆ ದೇವರ ಶಕ್ತಿ ತಾನೇ ಮಾಡಿದ ವ್ರತ, ಆ ಶಕ್ತಿ ತಾನೇ ಕೊಟ್ಬಿಡ್ತಾನೆ ಪರಮಾತ್ಮ. ದೇಹ ಕೊಟ್ಟ ಪರಮಾತ್ಮ ಶಕ್ತಿ ಕೊಡೋದಿಲ್ವಾ? ಯೋ ಅಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ. ಅಖಿಲ ಶಕ್ತಿಧರಹ, ನಮಗೆ ಶಕ್ತಿ ಇಲ್ಲ ಅನ್ಕೋಬೇಡಿ, ದೇವರು ಶಕ್ತಿ ಕೊಡೋನು, ಎಲ್ಲ ಶಕ್ತಿ ದೇವರಲ್ಲಿದೆ. ಸ್ವಧಾಮ್ನ, ಅವನಿಗೆ ಯಾರು ಶಕ್ತಿ ಕೊಡಬೇಕಾಗಿಲ್ಲ. ಸ್ವಧಾಮ್ನ ಸ್ವಂತ ಶಕ್ತಿ ಪರಮಾತ್ಮರದು. ಕನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಭಗವಂತ ನಿನ ನಮಸ್ಕಾರ ಅಂತ ಹೇಳಿ ಹೇಳ್ತೇವೆ. ಅದು ಬಹಳ ಸತ್ಯವಾದ ಮಾತು. ಯಾವ ವಸ್ತುವು ಶಕ್ತಿ ಕೊಡೋದಿಲ್ಲ, ಭಗವಂತ ಕೊಡ್ತಾನೆ. ಯಾವ ವ್ಯಕ್ತಿನೂ ಶಕ್ತಿ ತೆಗೆ ಶಕ್ತಿ ಇಲ್ಲ, ದೇವರಿಗೆ ಆ ಶಕ್ತಿ. ಅಂತ ದೇವರನ್ನು ಆರಾಧನೆ ಮಾಡೋದು ಅಂದರೆ ದೊಡ್ಡ ಭಾಗ್ಯ. ಅದಕ್ಕಾಗಿ ಅಲ್ಲಿ ನೋಡಿದ ಅನಾರ್ಥ ಎಂಥ ಅನಾಹುತವಾಗಿದೆ. ಅವಳೊಬ್ಳು ಒಳ್ಳೆಯವಳು, ಈ ಕಡೆ ಬಂದು ಎಲ್ಲ ವಿಷಯ ಕೇಳಿದ್ದು ನಾನು ಮಾಡ್ತೇನೆ ಶುರು ಮಾಡಿದ್ದು. ನಾನು ಮಾಡ್ತೇನೆ ಅಂತ ಬರೋದು ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಮುಂದೆ ಬರಬೇಕು. ಕೆಟ್ಟ ಕೆಲಸಕ್ಕೆ ನಾನು ಮಾಡೋದಿಲ್ಲ ಅಂತ ಹೇಳಬೇಕು, ಒಳ್ಳೆ ಕೆಲಸಕ್ಕೆ ಮಾಡೇ ಮಾಡ್ತೀನಿ ಅಂತ ಹೇಳಬೇಕು. ಅವಳೆಲ್ಲ ನೋಡಿದ್ದು, ಎಲ್ಲ ಭಾಗವಹಿಸಿದ್ದು, ಉಪವಾಸರು ಇದ್ದು, ವ್ರತ ಮುಗಿದೋಯ್ತು. ಆ ಸಮಯಕ್ಕೆ ಯಜಮಾನರು ನೋಡಿದ, ಇವಳು ಎಲ್ಲರೂ ನೋಡಿದ್ರು. ಆದರೆ ಮುಂದೆ ಸ್ವಲ್ಪ ದಿವಸಕ್ಕೆ ದೇವರ ಆಯುಷ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ, ಎಲ್ಲರೂ ಕೂಡ ಆರೋಗ್ಯ ಕೆಟ್ಟ ಸಾಯ್ಬೇಕು ಅಂತೇನಿಲ್ಲ. ಆರೋಗ್ಯ ಸರಿ ಇದ್ದವರು ಸಾಯ್ಬೋದು. ಕೆಟ್ಟು ಸಾಯೋದಲ್ಲಿ ಕೆಲವು ಜನಗಳು ಎಷ್ಟೋ 20 ವರ್ಷ ಆಗಿತ್ತು ನೋಡಿದ್ರು, ಎಂದವ್ರಿಗೆ ಇನ್ನೂ ಹೋಗಿಲ್ಲರಿ ಇಂದ ಅಂತ ಹೇಳ್ತಾರೋ ಹಾಗೆ ಇರ್ತಾರೆ. ಅವತ್ತೇ ಹೋದ್ರು ಅನ್ಕೊಂಡಿರ್ತೀವಿ, ಹೋಗೇ ಇರೋದಿಲ್ಲ, ಕಟ್ಟುಬಿಟ್ಟಾಗಿರ್ತಾರೆ ಹೋದ್ರು ಅಂತ ಹೇಳ್ಬಿಡ್ತಾರೆ. ಅಂದರೆ ಆಯುಷ್ಯ ಬೇರೆ ಆರೋಗ್ಯ ಬೇರೆ ನೆನಪಿಟ್ಕೊಂಡಿರೋದು. ಆಯುಷ್ಯಕ್ಕೂ ಆರೋಗ್ಯಕ್ಕೂ ಟೋಟಲಿ ಡಿಫ್ರೆನ್ಸ್. ಆರೋಗ್ಯ ಕೆಟ್ಟೆ ಸಾಯ್ಬೇಕು ಅಂತ ಯಾರಿಗೂ ನಿಯಮ ಇಲ್ಲ. ರಾಯರಿಗೆ ಯಾವ ಆರೋಗ್ಯ ಕೆಟ್ಟಿತ್ತವರಿಗೆ? ಫಸ್ಟ್ ಕ್ಲಾಸ್ ಆಗಿದ್ರು. ಆರೋಗ್ಯಕ್ಕೆ ಅವ್ರ ಹೆಸರು ಹೇಳಿದರೆ ಆರೋಗ್ಯ ಬರುತ್ತವೆ. ಅಂಥವರು ದೇಹ ಯಾಕೆ ಭಗವಂತನ ಸಂಕಲ್ಪ ಇಷ್ಟು ದಿವಸ ಭೂಮಿಯಲ್ಲಿ ಕಾಣಿಸ್ಬೇಕು, ಹೀಗೆ ವೃಂದಾವನ ಮಾತು ಇಷ್ಟು ಇರಬೇಕು, ಎಲ್ಲ ದೇವರು ಸೆಟ್ಲ್ ಮಾಡಿಬಿಟ್ಟಿರ್ತಾರೆ. ಇವತ್ತು ನಮಗೆ ಪೆನ್ಷನ್ ನಿಲ್ಸಿಂದ ಸೆಟ್ಲ್ ಮಾಡ್ತಾರೆ ಸರ್ಕಾರ, ದೇವರು ಬಿಡ್ತಾರ, ಪ್ರತಿಯೊಂದನ್ನು ತೀರ್ಮಾನ ಮಾಡಿರ್ತಾರೆ. ಆ ಪ್ರಕಾರ ಯಾವಾಗಿರಬೇಕೋ ಇರ್ತಾರಷ್ಟೇ. ಆದ್ದರಿಂದ ಅವ್ರು ಗಟ್ಟಿಬಿಟ್ಟಾಗೇ ಇದ್ರು. ಅವ್ರ ಹತ್ತಿರ ಮುಗಿತು, ಒಂದೇವರ ಮಾಡಿದ್ದಷ್ಟೇ. ಸ್ವಲ್ಪ ದಿವಸಕ್ಕೆ ಅವರು ಯಜಮಾನ ಸತ್ತು ಹೋದ, ಅವಳು ಸಾಗರ ಅವಳು ಹೊರಟೋಗಿಬಿಟ್ಟು, ಬ್ರಾಹ್ಮಣ ಹೋದ ಅವನ ಹೆಂಡತಿನೂ ಹೊರಟೋಗಿಬಿಟ್ಟು. ಇವಳಿಗೆ ಏನಾಯಿತು? ಸ್ವಲ್ಪ ದಿವಸವಾಯಿತು, ಇವಳು ಸತ್ತು. ಮೂರು ಜನ ಇಷ್ಟೇ ಕೇಳಿಬಿಟ್ರೆ ಉಪವಾಸ ಮಾಡಿದ್ರೆ ಸಾಯ್ತಾರೆ ಅಂತ ಅಷ್ಟೇ ಆಗುತ್ತೆ, ಅವ್ರು ತಿನ್ನೇನಾಗೋದಿಲ್ಲ. ಮತ್ತೆ ಆಯುಷ್ಯಭೂ ಉಪವಾಸ ಮಾಡದೇ ಇದ್ದವರು ಸಾಯ್ತಾರೆ, ಅದು ಗೊತ್ತಾದ್ರೆ ಯೋಚನೆ ಇಲ್ಲ. ಉಪವಾಸ ಮಾಡಿದವ್ರು ಅಷ್ಟೇ ಸತ್ತಿದ್ರೆ ಯಾವ ಉಪವಾಸ ಬಿಟ್ಬಿಡುವುದಾಗಿ, ಮಾಡದೇ ಇದ್ದವರು ಸಾಯ್ತಾರೆ ಬೇಗ ಸಾಯ್ತಾರೆ. ಇನ್ನೂ ಕೂಡ ಮಾಡದೇ ಇದ್ದವರು ಮಾಡಿದವರಿಂದ ಬೇಗ ಸಾಯ್ತಾರೆ, ಆದ್ರಿಂದ ಯಾಕೆ ಪಾಪ ಹೋಗೋದಿಲ್ಲ, ಆದ್ರಿಂದ ಆಯುಷ್ಯಕ್ಕೆ ಬೇಗ ಕೆಡುತ್ತೆ ಇನ್ನೂ ಕೂಡ. ಆಮೇಲೆ ಅವಳು ನೋಡ್ತಾಳೆ ಸೀತಾ ಅವಳನ್ನ ವಿಷ್ಣುದೂತರು ಬಂದು ಕರ್ಕೊಂಡು ಹೊರಟ್ರಂತೆ. ವಿಷ್ಣುದೂತರು ಕರ್ಕೊಂಡು ಹೋಗ್ತಿದ್ದಾರೆ ವೈಕುಂಠದವರಿಗೆ, ಒಂದು ಆಯ್ತು ಎರಡು ಆಯ್ತು ಬಾಗಿಲು ಒಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಎಂಟರ್ ಆಗಬೇಕು, ಅಲ್ಲಿ ಹೋದಾಗ ಒಳಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ರೆ, ಅಲ್ಲಿವರೆಗೆ ಕರ್ಕೊಂಡು ಹೋಗಿಬಿಟ್ಟು ಏನು ಒಳಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆಶ್ಚರ್ಯ. ಅಲ್ಲಿವರೆಗೆ ಕರ್ಕೊಂಡು ಹೋಗಿದ್ದೇ ದೊಡ್ಡ ಆಶ್ಚರ್ಯ, ಆದರೆ ಅಲ್ಲಿ ಹೋಗಿದ್ದಕ್ಕೆ ಆಶ್ಚರ್ಯ ಆಗಿತ್ತು, ಈಗ ಬಿಡೋದಿಲ್ಲ ಅಂದಕ್ಕೆ ಮತ್ತೆ ಆಶ್ಚರ್ಯ ಆಯ್ತು. ಅವಳು ಯಾಕೆ ಬಿಡೋದಿಲ್ಲ ಅಂತ ಕೇಳಿದರೆ, ಇಲ್ಲ ಅನುಭವಿಸಕ್ಕದ್ದನ್ನು ಬಾಕಿ ಇದೆ, ಆದ್ದರಿಂದ ಇವಳು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದೆ ಕಳಿಸಿಬಿಟ್ರು. ಸ್ವರ್ಗಕ್ಕೂ ಎಂಜಾಯ್ ಮಾಡ್ತಾ ಇದ್ದಾಳೆ, ಮೋಕ್ಷಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಆಗ ಅವಳು ಕೇಳ್ತಾಳೆ ಯಾತಕ್ಕೆ ಅಂತ. ಕೇಳಿದಾಗ ಯಮದೇವರು ಹೇಳಿದ್ರಂತೆ, ನೀನು ಮೋಕ್ಷ ಆಗ್ತಿತ್ತು ಆದರೆ ಒಂದು ಕಾರಣಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಏನು ಅಂದರೆ, ಕೃಷ್ಣಾಷ್ಟ ವ್ರತ ಮಾಡಿದ್ರಿಂದ ನೀನು ಮೋಕ್ಷ ಆಗಬೇಕು. ಆದರೆ ಯಾಕೆ ಆಗಲಿಲ್ಲ ಅಂದರೆ, ಕೃಷ್ಣಾಷ್ಟ ವ್ರತ ಮಾಡಬೇಕಾದ್ರೆ ಮನಸ್ಸಿನೊಳಗೆ ಮಹಾರಾಣಿ ಆಗಬೇಕು ಅಂತ ಮನಸ್ಸಲ್ಲಿ ಇತ್ತು ನಿನಗೆ, ಆ ಬಾಯಿಗೆ ಅಡ್ಡ ಕೂತಿದೆ ನಿನಗೆ, ಅದಕ್ಕೆ ಆಗಲಿಕ್ಕೆ ಆಗಲಿಲ್ಲ, ಆ ಬಾಯಿಗೆ ಅಡ್ಡ ಕೂತಿದೆ ಅಂತ ಹೇಳ್ತಾರೆ. ಅದೇ ಮಹಾಫಲೇಶು ಕದಾಚಾರ. ಒಂದು ಆಚೆ ಇಟ್ಕೊಂಡು ಸತ್ತ ಅಂದರೆ ಅವನು ಸ್ವರ್ಗಕ್ಕೆ ಹೋಗೋದಿಲ್ಲ. ಎಷ್ಟೋದ್ರೆ ಅಂತಿರ್ತಾರೆ, ಸತ್ತಿಲಿಂದ ಕಾಯಿಗೆಪ್ಪಿಂಡ ಆಗಿಲ್ಲ ಅಂತ ಹೇಳ್ತಿರುತ್ತೆ, ಏನೋ ಅಂದ್ಕೊಂಡಿದ್ದಾನೆ ಆಗಿಲ್ಲ ಅಂತೇಳಿ. ಅರೆ ಆದ ಮಾತ್ರಕ್ಕೆ ಮುಗಿತು ಅಂತ ಅರ್ಥ ಏನಲ್ಲ ಅದಕ್ಕೆ. ಅರೆ ಒಂದಾಸೆ ಇದ್ರೇ ಆಗ್ಲಿಲ್ವಂತೀನಿ, ಏನೇನೋ ಇಟ್ಕೊಂಡಿರ್ತಾನೆ, ಇನ್ನೇನಾಗ್ಬೇಕು ಅವನಿಗೆ ಪಾಪ. ಆದ್ರಿಂದ ಆಸೆ ಬಿಡ್ತಾ ಹೋದಂತೆ ಮೋಕ್ಷ ಹತ್ತಿರ ಆಗುತ್ತೆ ಅಂತ ಹೇಳ್ತಾರೆ. ಕರ್ಮಣ್ಯ ವಾಧಿಕಾರಸ್ಥೆ ಮಹಾಫಲೇಶು ಕದಾಚಾರ. ಆಸೆ ಇಲ್ಲದವರು ಸದ್ಗತಿಗೆ ಹೋಗ್ತಾರೆ, ಆಸೆ ಇದ್ದವರು ದುರ್ಗತಿಗೆ ಹೋಗ್ತಾನೆ. ಅದು ಕೆಟ್ಟ ಕೆಟ್ಟ ಆಸೆ ಇದ್ರೆ ಭಾರಿ ಭಾರಿ ದುರ್ಗತಿಗೆ ಹೋಗ್ತಾನೆ. ನಿನಗೊಂದು ಆಸೆ ಮನಸ್ಸಿನಲ್ಲಿ ಕೂತಿದೆ, ಆದ್ರಿಂದ ನೀನು ಭೂಲೋಕದಲ್ಲಿ ರಾಣಿಯಾಗಿ ಹುಟ್ಟಲೇಬೇಕು, ಮಹಾರಾಣಿ ಆಗಲೇಬೇಕು, ಆಮೇಲೆ ಮೋಕ್ಷ ಅಲ್ಲಿವರೆಗಿಲ್ಲ ಅಂತ ಹೇಳ್ಬಿಟ್ಟು. ಧ್ರುವನಿಗೆ ಹಾಗೆ ಆಗಿತ್ತು, ಆತನಿಗೆ ಆ ರೀತಿ ಇದ್ದಿದ್ದಕ್ಕೋಸ್ಕರವಾಗಿ ಮತ್ತೆ ಹುಟ್ಟಬೇಕಾಯ್ತು. ಇನ್ನು ಆರು ತಿಂಗಳು ಮೋಕ್ಷ ಆಗೋ ವ್ಯಕ್ತಿ ಮತ್ತೆ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಕಾರಣ ಆಗಿದ್ದೇನೋ, ರಾಜಕುಮಾರನಾಗಬಾರದೆ ಅನ್ಕೊಂಡ. ರಾಜಕುಮಾರನಾಗಬಾರದೆ ಅನ್ಕೊಂಡಿದ್ದು ಧ್ರುವನಾದ, ಮಹಾರಾಣಿ ಆಗಬಾರದೆ ಅನ್ಕೊಂಡಿದ್ದು ಕಿಕ್ಕಿ ಅಂತ. ಈಗ ಬೇಡ ಅಂದ್ರೆ ಕೇಳೋದಿಲ್ಲ, ಆ ಟೈಮ್ನಲ್ಲಿ ಆಫ್ ಮಾಡ್ಕೊಂಡಿದ್ದಾಗಲೇ. ಕೆಲವರು ರಿಟೈರ್ ಆದ್ರೆ ಬಾಡಿ ದುಃಖ ಪಟ್ಬಿಟ್ರು, ಪಾಪ ಪೆನ್ಷನ್ನು ಪಿ ಎಫ್ ಅದು ಆಫ್ ಮಾಡ್ಕೊಂಡವರು. ಆಮೇಲೆ ಇದಕ್ಕೆ ಪ್ರತಿ ಚೇಂಜ್ ಮಾಡ್ಕೊಂಡ್ರೆ ಆ ರೀತಿ ಮಾಡ್ಕೊಂಡ್ರೆ ಕತೆ ಬೋದೋಯ್ತಾಗಿದೆ. ಬಸ್ ಟಿಕೆಟ್ ಕೊಟ್ಟು ತಗೊಂಡ್ಮೇಲೆ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಯಾವುದೋ ಬಸ್ ತಮಗೆ ಬೇಗ ಹೋಗ್ತಾ ಕೂತ್ಕೊಂಡ್ಬಿಡುತ್ತೆ, ಇನ್ನೊಂದು ಬಸ್ ಬುದ್ಧಿ ಹೊರಟ್ಬಿಡುತ್ತೆ, ಹೋಗ್ಲಾಗ ಹೋಗ್ತಾರೆ, ಇಲ್ಲ ಅದೇ ಟಿಕೆಟ್ ಬೇರೆ ಏನೋ ಮಾಡೋಂಗಿಲ್ಲ ಇಲ್ಲ ಅಂದರೆ. ಆ ಚೇಂಜ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಯಾರಿಗೂ ಕೂಡ, ಮೊದಲೇ ಪ್ಲಾನ್ ಮಾಡಬೇಕು. ನೀನು ಸಂಕಲ್ಪ ಮಾಡಿದ್ದೆ ಮಹಾರಾಣಿಯಾಗೆ ಆಗ್ತಿ ಅಂತ ಹೇಳಿಬಿಟ್ರು. ಕೊನೆಗೆ ಅದರ ಫಲದಿಂದ ಮಹಾರಾಣಿಯಾಗಿ ಹುಟ್ಟಿದ್ದಾಳು. ಮಹಾರಾಣಿಯಾಗಿ ಹುಟ್ಟುತ್ತಾಳಂತೆ, ಮೊದಲು ಎಲ್ಲೋ ಒಂದು ಕಡೆ ಹುಟ್ಟಿದ್ಲು, ಆಮೇಲೆ ಮಹಾರಾಣಿಯಾಗಿ ಬಂದು ಹುಟ್ಟಿದರೆ ಮಹಾರಾಣಿ ಅಲ್ಲ, ಮತ್ತೆ ಒಂದು ದೇಶದಲ್ಲಿ ಹುಟ್ಟಿ ರಾಜಕುಮಾರಿಯಾಗಿ ಹುಟ್ಟಿದ್ಲು, ಮಹಾರಾಣಿಯಾಗಿ ಬಂದ್ಲು ಅಷ್ಟೇ. ಅಲ್ಲೇನಾಯಿತು, ಏಳು ವರ್ಷದವರೆಗೂ ಏನು ಜ್ಞಾನ ಇದ್ದಿಲ್ಲ ಅಂತವಳೆ, ಸಾಮಾನ್ಯಲ್ಲಂತೆ ಇದ್ಲಂತೆ. ಆ ಏಳನೇ ವರ್ಷ ಜ್ಞಾನೋದಯವಾಯಿತು ಅಂತ ಹೇಳ್ತಾಳೆ. ಭಾಳ ಇಂಟ್ರೆಸ್ಟಿಂಗ್ ಇದು. ವಿಜಯದಾಸರಿ 33 ವರ್ಷಕ್ಕಾಯಿತು, ಕೆಲವು ಜನ್ಮದಲ್ಲಿ ಆಗೋದೇ ಇಲ್ಲ, ಆ ವಿಚಾರ ಬೇರೆ, ಆಗದಿರೋರು ಬೇರೆ. ಯಾವಾಗಲೂ ಒಂದು ಕಾಲಕ್ಕೆ ಜ್ಞಾನ ಬರಬಹುದು. ಆಕೆ 7ನೇ ವರ್ಷಕ್ಕೆ ಪೂರ್ವಜನ ಸ್ಮೃತಿ ಬಂತಾರೆ. ಇದು ಬಹಳ ಇಂಟ್ರೆಸ್ಟ್, ಪ್ರತಿಯೊಂದು ಲಿಂಕ್ ಇದೆ. ಈಗ ಎಷ್ಟೋ ಜನ ಒಂಥರ ಆಡದೇ ಲೈಫ್ ಇರುತ್ತೆ, ಸಡನ್ ಆಗಿ ಕೆರಿಯರ್ ಚೇಂಜ್ ಆಗ್ಬಿಡುತ್ತೆ ಕೆಲವರು, ಸಡನ್ ಆಗಿ ಅಂದ್ಕೊಂಡೇ ಇರೋದೆಲ್ಲ ಸಡನ್ ಚೇಂಜ್. ಕೆಲವರಿಗೆ ಸರಿ ಇರ್ತಾರೆ, ಇದ್ದಕ್ಕಿದ್ದಾಗೆಲ್ಲ ಬುರುಟ ಹೊಡೆದ್ಬಿಡುತ್ತೆ ಎಲ್ಲ ಕೂಡ. ಅಂದ್ರೆ ಯಾವ ಕಾಲಕ್ಕೆ ಮೆಚೂರ್ ಆಗಿ ಅವನು ಪಾಪ ಮಾಡಿರ್ತಾನೆ ಆ ಕಾಲಕ್ಕೆ ಅಫೆಕ್ಟ್ ಆಗುತ್ತೆ ಸರಿಯಾಗಿ. ಯಾವ ಕಾಲಕ್ಕೆ ಮೆಚೂರ್ ಆಗಿ ಪುಣ್ಯ ಮಾಡಿರ್ತಾನೆ ಆ ಕಾಲಕ್ಕೆ ಅವನು ಸಾಯುವತ್ತ ಲಾಟ್ರಿ ಹೊಡಿತು, ಏನ್ ಮಾಡ್ಬೇಕು ಅವನು? 11 ಮುದುಕ 80 ವರ್ಷ ಕೋಟಿ ರೂಪಾಯಿ ಲಾಟ್ರಿ ಏನಿಲ್ಲ. ಯಾರ ತೋಡಿ ಇವ್ರು ಕೊಂದಾಕಿ ಬಿಡ್ತಾರೆ ಅಷ್ಟೇ, ಯಾರು ಬಂದು ಉತ್ತರಾಧಿಗಳು ಕೊಂದೆ ಹೋದ್ಬಿಡ್ತಾರೆ, ಅಲ್ಲಿ ಕೊಲೆ ಆಗುತ್ತೆ. ಅದರಿಂದ ಅದಕ್ಕೆ ಹೇಳ್ತಾರೆ, ಆದಷ್ಟು ಬೇಗ ಈ ಜನ್ಮದಲ್ಲಿ ಮಾಡಿದರೆ ಮುಂದಿನಲ್ಲಿ ಬೇಗ ಬರುತ್ತೆ ಅಂತ ಹೇಳ್ತಾರೆ. ಎಲ್ ಐ ಸಿ ಬೇಗ ತಗೊಳ್ತಾರಲ್ಲ, ಪ್ರೀಮಿಯಂ ಜಾಸ್ತಿ ಕಡಿಮೆ ಕಟ್ತಾರೆ, ಕೊನೆ ಕಟ್ಟರೆ ಜಾಸ್ತಿ ಕಟ್ಟಬೇಕಾಗತ್ತೆ. ಎಲ್ ಐ ಸಿ ಕಟ್ಟಿ ಅಂತ ಹೇಳೋದು ಕೊಟ್ಟಿಲ್ಲ ಈ ಮಧ್ಯೆ, ಇದು ಹೇಳಿದ್ದು. ಅಂದ್ರೆ ಬೇಗ ಕಟ್ಟಿದ್ರೆ ಬೇಗ ಸುಲಭ, ಬೇಗ ಸಿಗುತ್ತೆ, ಲೇಟ್ ಆಗಿ ಕಟ್ಟಿದ್ರೆ ಲೇಟ್ ಆಗುತ್ತೆ. ಈ ಎಲ್ ಐ ಸಿ ಪಾಲಿಸಿ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಾವು ಬೇಗ ಬೇಗ ಸಾಧನೆ ಮಾಡಿದಷ್ಟು ಕೂಡ ಬೇಗ ಬೇಗ ಫಲ ಸಿಗುತ್ತೆ. ಯಾವ ವರ್ಷಕ್ಕೆ ಶುರು ಮಾಡುತ್ತಾರೋ ಆ ವರ್ಷಕ್ಕೆ ಬರುತ್ತಂತೆ ಕರೆಕ್ಟಾಗಿ. ಈ ಎಲ್ಲ ಯೋಚನೆ ಮಾಡಿದ ಜನ ಇದೆಲ್ಲ ಉಡಾಫೆ ಅಂತ ತಿಳ್ಕೊತಾರಲ್ಲ, ಎಷ್ಟು ಮೂರ್ಖರು ಇರಬೇಕು, ವಿಚಾರ ಶಕ್ತಿ ಇಲ್ಲ ಅಂತ ಅಷ್ಟೇ ಅರ್ಥ ಅವ್ರಿಗೆ. ಅದಕ್ಕೆ 7ನೇ ವರ್ಷಕ್ಕೆ ಸರಿಯಾಗಿ ಜ್ಞಾನ ಬಂತು. ವ್ಯಾಸ ತತ್ವಜ್ಞರಿಗೂ ಹಾಗೆ ಬಂತು, 7ನೇ ವರ್ಷಕ್ಕೆ ಬಂದು ಅವ್ರಿಗೆ ಬಂದು 33 ವರ್ಷ ಆಗಿತ್ತವ್ರಿಗೆ. ಅವರಿಗೂ 33 ಅವ್ರು 30 ವರ್ಷ ದಾಟದವರೇನೆ. ಯಾಕಂದ್ರೆ ಬಹಳ ಬೇಗ ಬಂದ್ಬಿಡ, ಚಿಕ್ಕಂದಿನಲ್ಲೇ ಜ್ಞಾನ ಬರೋದುಂಟು. ಯಾದವಾರ್ಯರಿಗೆ ದೊಡ್ಡ ಚಿನ್ನವಾರರಾಗಿದ್ದವರು, ದೊಡ್ಡ ವ್ಯಾಪಾರಿಗಳಾಗಿ ಉಚ್ಚಾಭಟ್ಟೆ ಸಂಪಾದನೆ ಮಾಡೋ ಕಾಲಕ್ಕೆ ಒಂದು ಯಾವುದೋ ಅಗ್ರತೋ ನಾರಸಿಂಹ ಶ್ಲೋಕದ ನೆಪದಿಂದ ಅವರಿಗೆ ಜ್ಞಾನೋದಯ ಆಯಿತು. ನೆಪ ಬೇಕಷ್ಟೇ, ಇನ್ನು 7 ವರ್ಷ ಜ್ಞಾನೋದಯವಾಯಿತು. ಮುಂದೆ ನಾನು ಬಹಳ ಎಚ್ಚರಿಕೆಯಿಂದನೇ ಬಿಡದೆ, ಮದುವೆ ಆಯಿತು, ಮಹಾರಾಣಿಯಾಗಿದ್ದೇನೆ ಈಗ, ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಎಷ್ಟು ಭಾಗ್ಯ ನನಗೆ, ಯಾವ ಕೃಷ್ಣನ ಒಂದು ಜನ್ಮಾಷ್ಟಮಿ ವ್ರತ ಆಚರಣೆ ಮಾಡಿದ್ದಕ್ಕೆ ಎಷ್ಟು ಭಾಗ್ಯ ಬಂತು. ಅದಕ್ಕೆ ನೆರ್ಮದಿಮದರೂ ಭಗವಂತನ ಸೇವೆ ಸಿಗೋ ಯೋಗ ಇರಲಿ ಅಂತ ಹೇಳಿ ಪ್ರತಿನಿತ್ಯ ನಾನೇ ಬಂದು ಹಾಗೆ ಮಾಡ್ತಿದ್ದೇನೆ ಅಂತ ಹೇಳ್ತಾರೆ. ಯಾರಿಗ ಕಾಫಿ ಕೊಟ್ಟರೆ ಕುಡಿದು ಲೋಟ ಇಟ್ಟು ಹೋಗ್ತಾನೆ ಅಷ್ಟೇನೆ, ದೊಡ್ಡ ಅಧಿಕಾರಿ ಕೊಟ್ಟರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಹೋಗ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ, ಯಾರಿಗೋ ಕಾಫಿ ಲೋಟ ಕೊಟ್ಟ ತೊಳ್ಕೋಬೇಕಾಗತ್ತೆ, ಮನೆ ಕ್ಲೀನ್ ಮಾಡ್ಬೇಕಾಗತ್ತೆ ಅಷ್ಟೇ. ಅವನಿಗೆ ಕೊಡ್ಲಕ್ಕೆ ಹೋಗಿದ್ದಕ್ಕೇನೆ ಕೆಲಸ ತಗೊಳ್ಳೋದಿಲ್ಲ ಅವನು, ಕೊಡ್ಲಕ್ಕೆ ಬಂದ ಭಾರಿ ಒಳ್ಳೇದು, ಏನ್ ಬೇಕಾಯ್ತು ಕೆಲಸ ಮಾಡ್ಕೊಟ್ಬಿಡ್ತಾರೆ ಮುಗಿದು. ಈಗ ಅರ್ಥ ಮಾಡ್ಕೊಳ್ಳಿ, ಅಧಿಕಾರ ಇದ್ದವರಿಗೆ ನಾವು ಸೇವೆ ಮಾಡಿದರೆ ಅವ್ರಿಗೆ ಏನು ಸಾಧ್ಯ ಅದು ಉಪಕಾರ ಮಾಡಿಬಿಡ್ತಾರೆ. ಭಗವಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಆತನ ಸೇವೆ ಮಾಡಿದರೆ ಅನಂತವಾದ ಮೋಕ್ಷವನ್ನೇ ಕೊಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾರಿಗೋಸ್ಕರ ಎಂದೋ ಮಾಡ್ತೇವೆ ಯಾಕೆ ಮಾಡಬಾರ್ದು ಅಂತ ಕೇಳೋ ಜನ ಸಿಗ್ತಾರೆ. ಎಂದೋ ಮಾಡ್ತೇವೆ, ಯಾರಿಗೋ ಮಾಡ್ತೇವೆ, ಕೃಷ್ಣನಿಗೆ ಯಾಕೆ ಮಾಡಬೇಕು? ಕೃಷ್ಣನಂತೆ ಉಳಿದ್ರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕರಲ್ಲ, ಕೃಷ್ಣ ಒಬ್ಬನೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಕೃಷ್ಣಸ್ತು ಭಗವಾನ್ ಸ್ವಯಂ ಅರ್ಥ ಮಾಡಿಕೊಂಡು ತಾರತಮ್ಯವನ್ನು ಹೇಗೆ ನಾವು ನಿತ್ಯ ಜೀವನದಲ್ಲಿ ಅಧಿಕಾರದಲ್ಲಿ ತಾರತಮ್ಯವನ್ನು ಕಾಣ್ತೇವೋ ಅದೇ ರೀತಿಯಲ್ಲಿ ದೇವತಾ ತಾರತಮ್ಯ ಹಾಕಿದೆ. ಹರಿಯೇ ಸರ್ವೋತ್ತಮ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಆದ್ದರಿಂದ ಆತನ ಆರಾಧನೆ ಸರಿಯಾಗಿ ಮಾಡಿದರೆ ಅದು ಅತ್ಯುತ್ತಮ ಫಲವನ್ನು ಕೊಡ್ತಾನೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಉಳಿದ್ರ ಬಗ್ಗೆ ತುಂಬ ಸೇವೆ ಮಾಡಿಬೇಕಾದ್ರೆ ನೀವು ಅಂತವತ್ತು ಫಲಂ ತೇಷಾಂ ತದ್ಭವತ್ ಜಲ್ಪ ಮೇಧಸಾಂ. ಯಾರು ಚಿಕ್ಕ ಪುಟ್ಟವರ ಹತ್ರ ಹೋಗ್ತಾರೆ ಅವ್ರಿಗೆ ಸಿಗೋದೇನು ಹಬ್ಬಬ್ಬ ಅಂತ ಹೇಳಿದರೆ ಅಲ್ಪ ಫಲ ಅಷ್ಟೇ. ಆ ಬೋನರ್ ಸಂಪಾದನೆ 1,000 ರೂಪಾಯಿ, ಇವನು ಎಷ್ಟು ಕೊಡ್ತಾನೆ ಈ ಮಧ್ಯೆ ಪಾಪ ಅವನು? ಈ ಕೆಲಸ ಮಾಡಿದರೆ 1,000 ರೂಪಾಯಿ ಮೇಲೆ ಕೊಡೋಕ್ಕೆ ಸಾಧ್ಯ ಇಲ್ವೋ? ಯೋಗ್ಯತಕ್ಕಂತ ಕೊಡ್ತಾರೆ. ಆ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಕಂಪನಿ ಮೇಲೆ ಹೇಗೆ ಸಂಬಳ ಡಿಪೆಂಡ್ ಆಗಿ ಕೇಳ್ತಾರೆ, ಎಲ್ಲಿ ಕೆಲಸ, ಯಾವ ಕಂಪನಿ ಅಂತ ತಕ್ಷಣ ಕೇಳ್ತಾರೆ. ಇವತ್ತು ಭಗವಂತನ ಸೇವೆ ಮಾಡೋದು ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯನೇ ಇಲ್ಲ. ಆದ್ದರಿಂದ ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ರವೀಮಿ ದೇವೇಶ ಶುಶೀಕೇಶ ಅರ್ಚನಾತೃತೆ. ಭಗವಂತನ ಆರಾಧನೆಯಿಂದ ಧರ್ಮ ಅರ್ಥ ಕಾಮ ಮೋಕ್ಷ. ಇವತ್ತು ಮೋಕ್ಷ ಕೊಡ್ತಕ್ಕಂಥ ಕಂಪನಿ ಅಂತ ಎಲ್ಲರೂ ಕೇಳಿದ್ದೇನೆ, ಸಾಧ್ಯವೇ? ಮೋಕ್ಷ ಕೊಡೋದು ಭಗವಂತ ಮಾತ್ರ, ಇನ್ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರೊಬ್ಬನೇ ಕೊಡ್ತಾನೆ ಅಂತ ಅವನು ಸೇವೆ ಮಾಡಿದ್ದರ ಫಲ ಇದು. ತಮಾಷೆ ನೋಡಿದರೆ ಮೋಕ್ಷ ಗ್ಯಾರಂಟಿ, ಮಹಾರಾಣಿ ಗ್ಯಾರಂಟಿ ಮತ್ತೆ ಇಲ್ಲಿ. ಇಲ್ಲೂ ಒಳ್ಳೆಯ ಅಧಿಕಾರ, ಮುಂದೆ ನೋಡಿದ್ರೆ ಸುಖ, ಅದಕ್ಕೆ ಇಹದಲ್ಲೂ ಸುಖ ಪರದಲ್ಲೂ ಸುಖ. ಭಗವಂತನ ಆರಾಧನೆಯಿಂದ ವ್ಯಾಪಾರ ಎರಡರಲ್ಲೂ ಸುಖ ಆಗುತ್ತೆ. ಆದರೆ ಉಳಿದವರಿಂದ ಇಲ್ಲೂ ದುಃಖ, ಬೇರೆ ಕಡೆಯೂ ದುಃಖ, ರೊಕ್ಕ ಎರಡಕ್ಕೂ ದುಃಖ ಕಾಣೋದಕ್ಕ ಅಂತಾರಲ್ಲ ಹಾಗೆ. ಆದ್ದರಿಂದ ಹರಿಯ ಸೇವೆ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಯಾವುದೋ ಕಥೆ ಇರಬಹುದು, ಕಥೆ ಹಿಂದೆಲಿ ಎಲ್ಲ ತತ್ವಗಳಿದೆ. ಪ್ರತಿಯೊಂದು ಕಥೆಯ ಹಿಂದೆ ತಾತ್ವಿಕವಾದ ಮಹತ್ವ ಇರೋದ್ರಿಂದ ಅಷ್ಟು ಅದಕ್ಕೆ ಮಹತ್ವ ಪುರಾಣಗಳಲ್ಲಿ ಕೊಟ್ಟು ಹೇಳ್ತಾರೆ. ಅಷ್ಟಾಯ್ತಂತೆ, ಅದಕ್ಕೆ ನಾನು ಮಾಡಲಿಕ್ಕೆ ಬಂದಿದ್ದೇನೆ, ಇನ್ನೊಂದು ಕೆಲಸ ಬಾಕಿ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕೆಲಸ ಬಾಕಿ ಇದೆ. ಏನು ಅಂದರೆ, ನನ್ನ ತಂದೆ ತಾಯಿ ಅಣ್ಣಂದಿರು ಅಷ್ಟರಲ್ಲೂ ಉದ್ಧಾರ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅದೊಂದು ಬಾಕಿ, ನನ್ನಿಂದನೇ ಉದ್ಧಾರ ಆಗಬೇಕಾಗಿದೆ ಅಂತ ಯಮದೇವರು ಹೇಳಿದ್ದಾರೆ. ಅದು ಕಾಯ್ತಾ ಇದ್ದೇನೆ ಅಂತ ಹೇಳಿದರೆ, ಅಂತ ಒಂದು ದಿವಸ ಅಂತ ಪ್ರಸಂಗ ಬಂತು. ಅವಳು ಪೂಜೆ ಮುಗಿಸ್ಕೊಂಡು ಎಲ್ಲೋ ಕೈರಿ ತೀರ್ಥದೊಂದು ಹೋಗ್ತಾ ಇದ್ದಾಳೆ. ಆಗ ಒಂದು ದೃಶ್ಯವನ್ನು ಕಂಡ್ಲಂತೆ, ಎರಡು ಬೇಟೆ ಜಿಂಕೆಗಳು, ಅದನ್ನು ಬೇಟೆ ಆಡ 4 ಜನ ಬೇಟೆ ಆಡ್ಕೊಂಡು ಹೋಗ್ತಾ ಇದ್ದ ಜಿಂಕೆ ನೋಡಿಬೇಕು ಅಂತ ಹೇಳಿಬಿಟ್ಟು. 4 ಜನ 2 ಜಿಂಕೆಗಳು ಹೋಗ್ತಾ ಇದ್ದಾರೆ, ನೋಡಿಲ್ಲಂತೆ ಇವಳು. ಆಶ್ಚರ್ಯ ನೋಡ್ತಾ ನಿಂತಿದ್ದಾಳೆ. ಅಷ್ಟೊತ್ತು ಸರಿಯಾಗಿ ಏನಾಯಿತು, ಆ 4 ಜನ ಇವಳನ್ನು ನೋಡಿದರು. ನೋಡಿದ ತಕ್ಷಣ ಅವ್ರ ಪೂರ್ತಿ ಬುದ್ಧಿ ಬದಲಾಗಿಬಿಟ್ಟು ಹಿಂದೆಲ್ಲ ಜ್ಞಾನ ಬಂತಂತೆ. ಆ 4 ಜನ ಅವಳ ಅಣ್ಣಂದಿರು, ಅಣ್ಣಂದರಾಗಿದ್ದ 4 ಜನ ಇವಳು ನೋಡ್ತಿರ್ಲಿಕ್ಕೇನೆ ಅವಳು ಅವ್ರ ಶುಭ ಎಲ್ಲ ಪಾಪ ಹೊಳಿತಂತೆ. ಎಷ್ಟು ಆಶ್ಚರ್ಯ, ಯಾತಕ್ಕೊತ್ತ ಕೃಷ್ಣಾಷ್ಟಮಿ ವ್ರತ ಮಾಡಿದವಳು ಇವಳು, ಇವಳು ನೋಡಿದ ಮಾತ್ರಕ್ಕೇನೆ ಅವಳು ಎಲ್ಲ ಪಾಪ ಹೋಯ್ತಂತೆ. ನಾವು ಭಾರಿ ಬುದ್ಧಿವಂತರು, ಇನ್ಮೇಲೆ ನಾವು ಮಾಡೋದು ಬೇಡ, ಮಾಡಿದವ್ರು ನೋಡಿಬೇಡ ಅನ್ನೋ ಪೈಕಿನೇ. ಕೆಲವೊಬ್ಬ ಬಡೆ ಬಟ ಗುಡಿ ನಿಂತ್ಕೊಂಡಿರೋ ನೋಡಿಬಿಟ್ಟು ಓ ಹೋಯ್ತು ಪಾಪ ಅಂತಲ್ಲ. ಈಗ ಯೋಚನೆ ಮಾಡಿ, ನೋಡಿದ್ರೆ ಎಷ್ಟು ಬರೋದಾದರೆ, ಇನ್ನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ, ಆ ಥರ ಯೋಚನೆ ಮಾಡಬೇಕು. ರಾಯರ ಬಗ್ಗೆ ಹೇಳ್ತಾರೆ, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರಹ. ಕಥೆ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ, ಕರೆಕ್ಟ್ ಅಂತ ಅರ್ಥ ಆಗುತ್ತೆ. ಇವಳು ನೋಡಿದರೆ ಅವ್ರ ಪಾಪ ಹೋಗು, ಒಂದು ಕೃಷ್ಣಾಷ್ಟಮಿ ಮಾಡಿದವಳು ನೋಡಿದರೆ ಪಾಪ ಹೋಗೋದಾದರೆ, ರಾಯರು ಎಷ್ಟು ಮಾಡಿದ್ದಾರೆ ಲೆಕ್ಕ ಹಾಕಿ. ಅದಕ್ಕೆ ಅವ್ರು ಕಂಡುಬಿಟ್ಟು ನಮ್ಮನ್ನು ನೋಡಿದ್ರು ಅಂದರೆ ನಮ್ಮ ಪಾಪ ಹೋಗಲೇಬೇಕು. ಅವ್ರು ನಾವು ನೋಡಿದ್ರು ಆಯಿತು, ಅವ್ರು ನಮ್ಮನ್ನು ನೋಡಿದ್ರು ಆಯಿತು. ಈ ದೃಷ್ಟಿಯಲ್ಲಿ ಕೆಟ್ಟವ್ರು ನೋಡಿದರೆ ಪಾಪ ನಮ್ಮನ್ನು ಪಡ್ಕೊಳ್ಳುತ್ತೆ. ಇವತ್ತು ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ಅಂಬುದು ನಿದರ್ಶನ ಇದು ಬಂದು ಎಲ್ಲ ಸುದ್ಧಾರ ಹೊರಟೋಗಿಬಿಟ್ರಂತೆ. ಆ ಎರಡು ಉಡ್ತಾ ಇದ್ವಲ್ಲ, ಅದ್ರ ಮೇಲೆ ತಾನು ತೀರ್ಥ ಪ್ರೋಕ್ಷಣೆ ಮಾಡಿಲ್ಲಂತೆ. ಅವರಿಬ್ಬರು ಕೂಡ ಇವ್ರ ತಂದೆ ತಾಯಿಗಳು, ಇಬ್ಬರು ಸದ್ಗತಿ ಹೊರಟೋಗಿಬಿಟ್ರು, ಇವಳು ಸದ್ಗತಿ ಹೋಗ್ತಾಳಾಗ. ಅಂದರೆ ಇವಳು ಒಬ್ಬಳು ಮಾಡಿದ್ದಕ್ಕೆ ಬಂದ ಭಾಗ್ಯ ಅರ್ಥ ಮಾಡಿಕೊಳ್ಳಿ. 8 ಜನ್ಮದ ಪಾಪ ಕಳ್ಕೊಂಡು, ಮಹಾಪಾತಕಗಳನ್ನು ಕಳ್ಕೊಂಡ್ಬಿಟ್ಟು ಅವ್ರ ಸದ್ಗತಿ ಹೋಗ್ಲಿಕ್ಕೆ ಕಾರಣ ಅವ್ರು ಮಾಡಿದ್ದಕ್ಕಲ್ಲ, ಮಾಡಿದವಳು ಜೊತೆ ಇದ್ದಾಳೆ, ಅವಳ ದರ್ಶನದಿಂದ ಅವಳು ಹಾಕಿದ ತೀರ್ಥದ ಸ್ಪರ್ಶದಿಂದ ಇಷ್ಟು ಎಫೆಕ್ಟ್ ಆಯ್ತಲ್ಲ, ಎಷ್ಟು ಆಶ್ಚರ್ಯ. ತೀರ್ಥಕ್ಕೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಕರೆಂಟ್ ಹೊಡ್ಸ್ಕೊಂಡು ನೋಡಿ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟ್ ಆಗುತ್ತೆ. ಬರೀ ಜಸ್ಟ್ ಟಚ್, ಅಷ್ಟು ಫೆದರ್ ಟಚ್ ಒದ್ದಾಡೋಗಿರ್ತಾನೆ ಅಷ್ಟೊತ್ತಿಗೆ. ಇದು ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ನಮಗೆಲ್ಲ ಬೇರೆ ಕಡೆ ಅರ್ಥ ಆಗುತ್ತೆ, ಇಲ್ಲಿ ಅರ್ಥ ಮಾಡ್ಕೊಂಬುದಿಲ್ಲ. ಕೈ ಮುಟ್ಟಬೇಡ, ಶಾಕ್ ಹೊಡಿಯುತ್ತೆ ಅಂತ ಹೇಳ್ತಾರಲ್ಲ, ಇದು ಮುಟ್ಟಬೇಡ, ಕೆಟ್ಟದನ್ನು ಮುಟ್ಟಬೇಡ, ಶಾಕ್ ಹೊಡಿಯುತ್ತೆ. ಈರುಳ್ಳಿ ಬೆಳೆಯೋ ಮುಟ್ಟಿದ್ರೆ ಅಪಾಯ ತಪ್ಪಿದ್ದಲ್ಲ, ಇದನ್ನು ಒಳ್ಳೇದು ಮಾಡಿ ಒಳ್ಳೆ ತಪ್ಪಿದ್ದಲ್ಲ. ಅಂದ್ರೆ ಲೋಕದ ದೃಷ್ಟಾಂತವನ್ನು ನಾವು ಅಲ್ಲಿಗೆ ಮರೆತು ಬಿಡ್ತೇವಲ್ಲ, ಅದು ತಪ್ಪಾಗುತ್ತೆ. ಶಾಸ್ತ್ರ ದೃಷ್ಟಾಂತ ನೋಡಿ ಲೋಕ ದೃಷ್ಟಾಂತ ಬಂದಿರೋದು. ಶಾಸ್ತ್ರ ಎಲ್ಲದಕ್ಕೂ ಬೇಸಿಕ್, ಅದು ಅದ್ರ ಮೇಲೇ ಲೋಕದ ಎಲ್ಲ ಥಿಯರಿಗಳು ಫಾರಂ ಆಗಿರೋ ಅದು ನೋಡಿದ ಮೇಲೆ. ಆದ್ದರಿಂದನೇ ಅರ್ಥ ಮಾಡಿಕೊಂಡ್ರೆ ಆ ತಾರಂಗಿಯನ್ನು ಮಾಡಿದ ಉದ್ಧಾರವಾದ ಕಥೆ ಇದು. ಹುಟ್ಟಿದ್ದು ಏನೋ ಆಗಿ ಅಂಥ ಮನೆ, ಅಂಥ ತಂದೆ ತಾಯಿಗಳು, ಅಂಥ ಅಣ್ಣಂದಿರು, ಅಂಥ ಜೀವನ, ಅದೆಲ್ಲ ಉದ್ಧಾರ ಮಾಡಿದ್ದು ಒಂದೇ ಒಂದು ಕೃಷ್ಣಾಷ್ಟಮಿ ಅಷ್ಟೆ. ಎಲ್ಲ ಮೈನಸ್ ಪಾಯಿಂಟ್ ಒಳಗೆ ಇದ್ದು ಕೃಷ್ಣಾಷ್ಟಮಿ ಒಂದೇ. ಅದು ಒಂದರಿಂದ ಸಿಕ್ಕ ಪುರುಷಾರ್ಥಕ್ಕೆ ಇತಿಮಿತಿಗಳೇ ಇಲ್ಲ. ಮಹಾರಾಣಿ ಆಗೋದ್ರಿಂದ ವೈಕುಂಠಕ್ಕೆ ಹೋಗೋದ್ರವರೆಗೂ ಎಲ್ಲ ಸರಿ ಹೋಗಿದೆ ಅಂತ ಹೇಳಿದರೆ ಇದಕ್ಕಿಂತ ಪವಾಡ ಇನ್ನೇನು ಬೇಕು? ಇದು ನಿತ್ಯ ದೇವರದ ಪವಾಡ ಅಂದ್ರಿದೆ. ಅದಕ್ಕೆ ದೇವರ ಬಗ್ಗೆ ಯೋಚನೆ ಮಾಡೋ ಜನಗಳು ಯಾರ್ದೋ ಅನುಭವ ಕೇಳಕ್ಕೆ ಹೋಗಬೇಡಿ, ನಿಮ್ಮ ಅನುಭವ ನೋಡ್ಕೊಳ್ಳಿ ಫಸ್ಟು ಅಂತ ಹೇಳಿದೆ. ಮಾಡೋದಕ್ಕಿಂತ ಮುಂಚೆ ಹಾಗೂ ನಮಗೆ ಗೊತ್ತಿದೆ, ಈಗ ಮಾಡಿದರೆ ಸ್ವಲ್ಪ ನೋಡ್ಕೊಳ್ಳಿ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಅತ್ಯದ್ಭುತವಾದಂತಹ ಅನುಭವದ ಸಾಕ್ಷಿ ನಿಮಗೆ ಸಿಗುತ್ತೆ. ಅದು ಒಂದು ಭಾಗ. ಇನ್ನೊಬ್ರು ಇರ್ತಾನೆ ಮಿತ್ರಜಿತ್ ಅಂತ ಒಬ್ಬ ರಾಜ, ಸತ್ಯಜಿತ್ ಅಂತ ಅವನ ಮಗ. ರಾಜ ಭಾರಿ ಒಳ್ಳೆಯವನು, ಪಾಪ ಒಳ್ಳೆಯವನು, ಸಕಾಲಕ್ಕೆ ಎಲ್ಲ ಕೆಲಸ ಮಾಡಿದ, ಉತ್ತರಾಧಿಕಾರಿ ಮಗ ಅಂತ ರಾಜ್ಯನೂ ಕೊಟ್ಟ ಹೊರಟುಬಿಟ್ಟ. ಇವನು ಸ್ವಲ್ಪ ಸರಿಯಾಗೇ ಇದ್ದ, ಆದರೆ ಮುಂದೆ ದುಷ್ಟರ ಸಹವಾಸ ಬಂತು. ಇವತ್ತಂತೂ ಹೇಳೋ ಕಾರಣನೇ ಇಲ್ಲ, ಇವತ್ತು ಸಹವಾಸ ಬರೋದೇ ದುಷ್ಟರು. ಸಾಮಾನ್ಯವಾಗಿ ಹೋಗ್ತಾರೆ ಎಲ್ಲ ಕುಡಿಯೋರು ಸಿಕ್ಕವರು, ಎಲ್ಲಿ ಒಳ್ಳೆಯವರು ಸಿಗ್ತಾರೆ ನಿಮಗೆ ಸಿಗ್ಬೇಕಾದ್ರೆ? ಅಷ್ಟೇ ಅಲ್ಲ, ಕುಡಿಯೋದಿಲ್ಲ ಅಂದ್ರೆ ನಗ್ತಾರೆ. ಅದು ನಾವು ನಗಬಾರ್ದಂತಾರೆ ಕುಡಿಯೋಕೆ ಶುರು ಮಾಡ್ತಾನೆ ಕೊನೆ ಪಟ್ಟ. ಎಷ್ಟಾದ್ರೂ ಅವಮಾನವಾಗಬಾರದು ಕಂಪನಿ ಕೊಡ್ಲಿಕ್ಕೆ ಅಂತ ಹೊರಟು ತಾನೇ ಕಂಪನಿ ತೆಗೆದು ಬಿಡ್ತಾನೆ, ಬಿಡೋದಿಲ್ಲ. ಒಂದು ಕಂಪನಿನ ಓಪನ್ ಮಾಡ್ತಾನೆ ಕುಡಿಬಾರದು ಕಂಪನಿನ. ಆ ಥರ ಟೆಂಪ್ಟ್ ಆಗೋ ಕಾಲ ಇದೆ. ಹೊರಗೆ ಹೋದ್ರೆ ಒಳ್ಳೆ ವಾತಾವರಣ ಸಿಗೋದೇ ಇಲ್ಲ ನಿಮಗೆ, ಸಿಗತ್ತೆ ಮನೆಯಲ್ಲೇ ಸಿಗುತ್ತೆ, ಹೊರಗೇನು ಸಿಗುತ್ತೆ? ಪಾಪ, ಮನೆಯಲ್ಲೇ ಅಂತ ವಾತಾವರಣ ಭಾರಿ ಕಡಿಮೆ. ಹೊರಗೆ ಅದಕ್ಕೆ ನಾವು ಯೋಚನೆ ಮಾಡಬೇಕು. ನಾವು ಜನಗತ್ತನ ವಿಶಾಲ ನೋಡ್ಬೇಕು. ನಮ್ಮ 100 ವರ್ಷ 50 ವರ್ಷ ಲೆಕ್ಕ ಹಾಕಬಾರ್ದು. ಎಂಟೈರ್ ಯೂನಿವರ್ಸ್ ಇದೆ, ಎಷ್ಟು ಜನ ಆಗೋಗಿದ್ದಾರೆ, ಎಷ್ಟು ಜನ ಆಗೋರು ಇದ್ದಾರೆ, ನಮ್ಮ ಸ್ಥಾನಮಾನ ಏನು, ಅವ್ರು ಹೇಗೆ ಉದ್ಧಾರವಾದ್ರು, ನಾವ್ಯಾಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿದರೆ ಒಂದು ಕಾಲೇಜಲ್ಲಿ ಇತಿಹಾಸ ನೋಡ್ತಾರೆ, ಎಷ್ಟು ಜನ ರ್ಯಾಂಕ್ ಬಂದಿದ್ದಾರೆ, ಎಷ್ಟು ಜನ ಫೇಲ್ ಆಗಿದೆ, ಇತಿಹಾಸ ನೋಡಿ ರ್ಯಾಂಕ್ ಸೇರಿ ಕಾಲೇಜ್ ಸೇರೋದಿಲ್ವಾ? ಆ ಟೈಪ್ ಪುರಾಣ ಪುಣ್ಯಕಥೆಗಳೆಲ್ಲ ನಮ್ಮ ಮುಂದೆ ಇರತಕ್ಕಂಥ ಸಾಕ್ಷ್ಯಗಳವೆಲ್ಲ ಕೂಡ. ಅದನ್ನು ಉಪಯೋಗ ಮಾಡಿಕೊಳ್ಳೋ ಜಾಣತನ ತೋರಿಸ್ಬೇಕೇ ಹೊರತು ಅದನ್ನು ನೋಡಿ ನಗಾಡತಕ್ಕಂಥ ಮೂರ್ಖತನ ತೋರಿಸಬಾರದು. ಅವರೇನು ಮಾಡ್ದ? ದುಷ್ಟರ ಸಹವಾಸ ಮಾಡಬಾರ್ದು, ಮಾಡಲಿಕ್ಕೆ ಶುರು ಮಾಡ್ದ, ತಿನ್ನಬಾರ್ದನ್ನು ತಿಂದ, ಮಾಡಬಾರ್ದನ್ನು ಮಾಡ್ದ, ಕೊಲ್ಲೋದು ಎಲ್ಲ ಏನೇ ದುರಭ್ಯಾಸ ಎಲ್ಲ ಬಂದು. ಮುಖ್ಯವನು ಶಾಸ್ತ್ರ ನಿಂದಕನಾದ್ರಂತೆ, ಬಹಳ ದೊಡ್ಡ ದೋಷ ಅಂದರೆ ಶಾಸ್ತ್ರನ ಬೇಲೆಗೆ ಶುರು ಮಾಡ್ತಾರೆ. ಗೌರ್ಮೆಂಟ್ ಲಾಲ್ ಒಪ್ಪ ಇನ್ನೊಂದು ಪನಿಷ್ಮೆಂಟ್ ಜಾಸ್ತಿ ಆಗುತ್ತೆ. ಪನಿಷ್ಮೆಂಟ್ ಯಾವ ಪ್ರಕಾರ ಒಪ್ಪಿಕೊಂಡ ತಪ್ಪಂತ ಒಪ್ಪೇ ಆಯ್ತು, ಒಪ್ಪಿಕೊಂಡ್ರೆ ಸ್ವಲ್ಪ ಶಿಕ್ಷೆ ಕಡಿಮೆ ಆಗುತ್ತೆ, ಒಪ್ಪೋದಿಲ್ಲ ಶಿಕ್ಷೆ ಇನ್ನೂ ಜಾಸ್ತಿ ಆಗುತ್ತೆ. ನಿನ್ನಾರು ಪೇಪರ್ ನೋಡಿರ್ಬೇಕು, ನ್ಯಾಯಸ ಮೇಲೆ ಚಪ್ಪಲಿ ಎಸ್ದಂಥವ್ರು, ಇನ್ನೇ ಬಿಡುಗಡೆಗೆ ಚಾನ್ಸ್ ಇರ್ಬೇಕು ಲೆಕ್ಕ ಹಾಕಿ. ಅವ್ರು ದೊಡ್ಡ ಹೊಸ ಅಪರಾಧ, ಯಾವ ತಪ್ಪು ಮಾಡದೆ ಬಿಡ, ಅದಂತೂ ಕಣ್ಣಾರೆ ಕಂಡ ತಪ್ಪಾಯ್ತಾ. ಈಗ ಅಂಥ ತಪ್ಪುಗಳನ್ನು ಮನುಷ್ಯ ಮಾಡಬಾರ್ದು. ಲೋಕದಲ್ಲಿ ಅದನ್ನು ನೋಡೋದಕ್ಕೆ ಕಾಣಿಸುತ್ತಷ್ಟೇ. ಮನುಷ್ಯನಿಗೆ ವಿವೇಕ ಇಲ್ಲದ ಹೋದ ಕಾಲಕ್ಕೆ ಏನು ಬೇಕಾದ್ರೂ ಮಾಡಬಹುದು. ವೃದ್ಧೋ ಹನ್ಯಾತ್ ಗುರುವನಪಿ ಅಂತ ಹೇಳಿದ, ಅವನು ಹಾಗೆ ಮಾಡಿದ. ಎಷ್ಟೋ ದಿವಸಗಳಾಯಿತು, ಕೊನೆಗೆ ಸತ್ತ, ಪಿಶಾಚಿಯಾದ, ಎಷ್ಟೋ ನರಕಗಳನ್ನು ಭವಿಸಿದ, ವಿಚಿತ್ರ 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 ಹಿಂಸೆಯನ್ನು ಪಟ್ಟ. ಇದೆಲ್ಲ ಶಾಸ್ತ್ರ ಯಾತಕ್ಕೆ ಹೇಳುತ್ತೆ ಅಂದರೆ, ಎಲ್ಲ ಲೋಕದ ಕಣ್ಣಿಲ್ಲಿಂದ ಪಾಪ ಮುಚ್ಚಬಹುದು, ಆದರೆ ದೇವರ ಕಣ್ಣಿಗೆ ಎಂದೂ ಮುಚ್ಚಲಕ್ಕಾಗೋದಿಲ್ಲ. ಉದಾಹರಣೆಗೆ ನಾವೇನು ಕುಡಿದು, ಯಾರು ಕುಡಿದ ಕಾಲರ ಇದು ತಿಂದ, ಯಾರು ನೋಡಿದ್ರೆ ಬಿಟ್ಬಿಡುತ್ತಾ, ಅದು ರೋಗ ಬಂದೇ ಬರುತ್ತೆ. ಅವನು ಯಾರು ನೋಡಲಿ ಬಿಡಲಿ, ಆ ರೋಗದ ಟಚ್ ಆದರೆ ಅನುಭವಿಸಿ ಅನುಭವಿಸ್ತಾನೆ. ಅದು ತಗೊಂಡಿಲ್ಲ ಎಷ್ಟೇ ಮಧ್ಯೆ ಅವನು ಬರಲೇ ಇಲ್ಲ, ಯಾಕೆ ಟಚ್ ಆಗಿಲ್ಲ ಅವ್ರಿಗೆ. ಅಂದರೆ ನಾವು ತುಂಬ ಜನ ಯೋಚನೆ ಮಾಡೋದಿಲ್ಲ, ಯಾರು ನೋಡಿಲ್ಲ ಅಂತ ತಮ್ಮ ಪಾಪ ಉಚ್ಚಿಕೊಳ್ಳೋಕೆ ಟ್ರೈ ಮಾಡ್ತಾರೆ. ನೋಡೋದು ನೋಡದೇ ಇರೋದು ಮುಖ್ಯ ಅಲ್ಲ. ಯಾರು ನೋಡದೆ ಹೋದ ಪೇಪರಲ್ಲಿ ಯಾರು ನೋಡೋದಿಲ್ಲ, ಎಕ್ಸಾಮ್ ಅದು ನೋಡೇ ನೋಡ್ತಾನೆ. ಫ್ರೆಂಡ್ಸ್ ನೋಡಿಲ್ಲ ಸದ್ಯ ಅಂತ ಮುಚ್ಚಿಟ್ಬಿಟ್ರೆ ಸಾಧ್ಯ ಇಲ್ಲ. ಎಕ್ಸಾಮ್ ಅದನ್ನು ನೋಡೇ ನೋಡ್ತಾನೆ, ಎಲ್ಲರೂ ಪೇಪರ್ ವ್ಯಾಲ್ಯೂಯೇಷನ್ ಆಗೋದೇ. ಎಕ್ಸಾಮ್ ಅದನ್ನು ನೋಡಿ ಹೇಗೆ ಮಾರ್ಕ್ಸ್ ಬಿಡಲೇಬೇಕು, ಭಗವಂತ ನೋಡೇ ನೋಡ್ತಾನೆ. ಶಿಕ್ಷೆ ಕೊಟ್ಟೇ ಕೊಡ್ತಾರೆ, ಒಳ್ಳೇದಾದರೆ ಅತ್ಯಮೂಲ್ಯವಾದ ಫಲ ಗ್ಯಾರಂಟಿ ಸಿಗೋದು. ಯಾರು ನೋಡಬೇಕಾಗಿಲ್ಲ, ದೇವ್ರ ಪೂಜೆ ಮಾಡಿದ ಯಾರು ನೋಡಬೇಕಾಗಿಲ್ಲ, ದೇವ್ರು ನೋಡ್ತಾನೆ. ನಾವು ಮಾಡ್ತಿರೋ ದೇವ್ರ ಪೂಜೆ ನೋಡೋದು ದೇವರು, ಮತ್ತೆ ಯೋಚನೆ ಮಾಡಬೇಕು. ಅದೇ ರೀತಿ ಕೆಟ್ಟದನ್ನು ಮಾಡಿದ್ದನ್ನು ದೇವ್ರು ನೋಡೇ ನೋಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವನು ಚಿತ್ರ ವಿಚಿತ್ರ ಅನುಭವಿಸಿದ, ನರಕಕ್ಕೆ ಹೋದ, ಬರೀ ಪಿಶಾಚಿಯಾಗಿ ಹುಟ್ಟಿದ. ಆಗ ಅವನಿಗೆ ಉದ್ಧಾರ ಆಗಬೇಕು ಅಂತ ಯೋಚನೆ ಮಾಡ. ಪಿಶಾಚಿಗಳಾದ ಗೊತ್ತಾಗುತ್ತೆ, ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಇರುತ್ತೆ ತೊಗೊಳಕ್ಕೆ ಬರೋದಲ್ಲ ಕೈ ಇಲ್ಲ, ಅದಕ್ಕೆ ನಮಗೆ ಕೈ ಇಲ್ಲ ಅಂತ ಹೇಳಿ ಕಟ್ಟಿಬಿಡಿ, ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಈ ಕೈಗಳ ಬೆಲೆ ಗೊತ್ತಾಗೋದು ಕಟ್ಸ್ಕೊಂಡಾಗ, ಕೈಗಳ ಬೆಲೆ, ಕಣ್ಣುಗೆ ಅಡ್ಡ ಬಿದ್ದುಬಿಟ್ಟಾಗ ಒಂದು ನಿಮಿಷ ಕಾಣದ ಹೋದಾಗ ಎಷ್ಟು ದುಃಖ ಆಗುತ್ತೆ, ಬೆಳಕು ಒಂದು ಕ್ಷಣ ಕರೆಂಟ್ ಹೋದಾಗ ಎಷ್ಟು ಅದು ಮಹತ್ವ ಗೊತ್ತಾಗುತ್ತೆ ನಮಗೆ. ಇದ್ದಾಗ ಗೊತ್ತಾಗದು, ಇಲ್ಲದೇ ಇರೋ ಗೊತ್ತಾಗುತ್ತೆ. ಪಿಶಾಚಿ ಆದಾಗ ಅನುಭವಿಸ್ತಾ ಇದ್ದಾನೆ. ನೀರಿಂದ ಕುಡಿಲಕ್ಕೆ ಬರೋದು ಯಾರೋ ಕೊಡಬೇಕಷ್ಟೇ, ಇದು ಕುಡಿಲಕ್ಕೆ ಬರೋದಿಲ್ಲ. ಅದೇ ರೀತಿ ಆಹಾರ ಇದೆ, ತಿನ್ನಕ್ಕೆ ಬರೋದಿಲ್ಲ. ಇನ್ನು ನೋಡಿ ಎಂಟ್ರ ಆಯ್ತು ತಿನ್ಬೇಕು, ಅವ್ರಾಗಿ ಕೊಡಬೇಕಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ದೈವಿಕವಾದ ಹಿನ್ನೆಲೆ ನಡೀಬೇಕು. ತುಂಬ ತುಂಬ ಒದ್ದಾಡ್ದ, ಕೊನೆಯ ಹೇಗೆ ಒಂದು ಯೋಚನೆ ಮಾಡ್ದ, ಮಧುರಾಪಟ್ಟಣ ಕೃಷ್ಣ ಅವತಾರ ಮಾಡಿದ ಸ್ಥಳ, ಅಲ್ಲಿಗೆ ಹೋದ್ರೆ ಪಾಪ ಬಿಡುತ್ತೆ ಅಂತ ಹೇಳ್ಕೊಂಡು ಯಾರೊಳಗೆ ಸೇರ್ಕೊಂಡ, ನಡೆಯಕ್ಕಂತೂ ಬರೋದಿಲ್ಲ ಅವನಿಗೆ, ಯಾರ ಜೊತೆ ಸೇರ್ಕೊಂಡ. ಮುಂದೆ ಹೋಗ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ, ಪೊದರೆ ಹತ್ತಿರ ಬಂತು. ಸದ್ಯ ಉದ್ಧಾರ ಆಗ್ತಾರೆ, ಹೋಗ್ಲಕ್ಕೆ ಹೋದ್ರೆ ಏನಾಯ್ತು ಅಂತ ಓ ಎಂಟ್ರಿ, ಒಳಗೊಳಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ, ಪಾಪ ಮಾಡಿದ್ರೆ ಒಳಗೊಳಕ್ಕೆ ಆಗ್ತಾ ಇಲ್ಲ, ಅವನು ಯಾರನ್ನ ಕೂತಿದ್ದೆ ಅವನಿಗೆ ಹೋಗ್ಲಕ್ಕೆ ಆಗ್ತಾ ಇಲ್ಲ ಫಸ್ಟ್. ಕೊನೆಗೆ ಇವನು ಭಯಪಟ್ಟು ಇಡಿದಂತೆ ಆಗ ಅವನು ಒಳಗೊಳಕ್ಕೆ ಬಂತಂತೆ, ಅವನು ಒಳಗೊಳಕ್ಕೆ ಬಂದೆ, ಇವನು ಒಳಗೆ ಹೋಗ್ಲಿಕ್ಕೆ ಎಂಟ್ರಿನೇ ಸಿಗಲಿಲ್ಲ. ಅದಾಡ್ತಾ ಇದ್ದ ಹಾಗೇನೆ, ಯಾವ ತೀರ್ಥಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಯಾವ ಕ್ಷೇತ್ರಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅಲ್ಲಿ ಪಿಶಾಚಿ ದಿಗ್ಬಂಧನ ಮಾಡಿ ಹೋಗೋದು ಅಪಸರ್ಪಂತೆ ಭೂತಃ. ಒಳ್ಳೆಯವ್ರ ಬಳಿ ಭೂತ ಹೋಗ್ಲಿಕ್ಕೆ ಬರೋದಿಲ್ಲ, ಅನೇಕರು ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಮಾಟ ಮಾಡಿಸಿದ್ದಾರೆ ಓಡಿಸಿ ಗೀಟಿ ಹೇಳ್ತೇವೆ, ಸಂಧ್ಯಾವನ್ನೇ ಮಾಡಿ ಭೂತ ಓಡೇ ಬಿಡುತ್ತೆ ಅಂತ ಹೇಳ್ತಾರೆ. ಸಂಧ್ಯಾವನ್ನೇ ಮಂತ್ರ ನೀರು ಅಪಸರ್ಪಂತೆಯ ಭೂತಃ, ಆ ಮಂತ್ರ ಹೇಳಿದ್ರೆ ಜಾಬ್ ಜಪ ಮಾಡೋಗಿಲ್ವೇ ಇಲ್ಲ, ನಮ್ಮ ಜನ ಗೊತ್ತೇ ಇಲ್ಲ. ಸುಳ್ಳು ಸುಳ್ಳು ಯಾರತ್ರ ನೂರಾರು ರೂಪಾಯಿ ದುಡ್ಡಲ್ಲ, ಲಕ್ಷಾಂತರ ದುಡ್ಡು ಸುರಿತಾರೆ, ಅವರೇ ಭೂತ ಕಟ್ತಾರೆ, ಕೊನೆಗೆ ಭೂತ ಬಿಡೋದು ಹೊಸ ಭೂತ ಕಟ್ಟಿಬಿಡುತ್ತೆ ಅಷ್ಟೇ, ಅವರು ಫ್ರೆಶ್ ಭೂತ ಏನು ಮಾಡಿದ್ರು ಬಿಡೋದಿಲ್ಲ. ಮತ್ತೆ ಸುಮ್ಮನೆ ಸಂಧ್ಯಾವನ್ನೇ ಮಾಡಿ ಸಾಕು, ಭೂತ ಓಡೇ ಬಿಡುತ್ತೆ ಮನೆಯಿಂದ, ಇರಲಿಕ್ಕೆ ಆಗೋದಿಲ್ಲ. ಜಗನ್ನಾಥಾಸ್ರ ಆರಾಧನೆ ಬರುತ್ತಲ್ಲ ಅವ್ರು, ಹಾಗೆ ಆಯ್ತಂತೆ. ಯಾರೋ ಒಬ್ಬರು ಅವರಿಗೆ ಇದರ ಬ್ಯಾಗವಟದಲ್ಲಿ ಹುಟ್ಟಿದವರು, ಬ್ಯಾಗವಟ ದೊಡ್ಡ ವಿದ್ವಾಂಸರಾಗಿ ಬಂದರು, ಪಾಠಪ ಹಳ್ಳಿ ಅದು, ಪಾಠ ಪ್ರವಚನಕ್ಕೆ ಅಲ್ಲಿ ಅವಕಾಶ ಇತ್ತು, ಇನ್ನೂ ದೊಡ್ಡ ಅವಕಾಶ ಸಿಗುತ್ತೆ ಮಾನ್ವಿಗೆ ಹೋದ್ರೆ ಸಿಗುತ್ತೆ ಅಂತ ಯೋಚನೆ ಮಾಡಿ ಕೇಳಿದ್ರಂತೆ. ಅಲ್ಲಿ ಹೇಳಿದರು ಮಾನ್ವಿಯಲ್ಲಿ ದೊಡ್ಡ ಜಾಗ ಬೇಕು ಪಾಠ ಪ್ರವಚನಕ್ಕೆ. ಅವ್ರಿಗೆ ಹೇಳ್ತಾರೆ, ಊರು ಹೊರಗೊಂದು ಮನೆ ಇದೆ, ಭಾಳ ದೊಡ್ಡ ಮನೆ, ಜಮೀನ್ದಾರ ಕಟ್ಸಿದ್ದಾನೆ, ಆ ಮನೆ ಖಾಲಿ ಇದೆ, ಬೇಕಾದ್ರೆ ಹೋಗ್ಬೋದು ಅಂತ. ತಕ್ಷಣ ಇವ್ರು ಕೇಳೋದಕ್ಕೆ ಅಂತ ಹೋದ್ರಂತ, ಶಿಷ್ಯನ ಕಳಿಸಿದ್ರಂತ. ಹೇಳಿದ್ರಂತೆ, ಖಾಲಿ ಆತಕ್ಕಿದೆ ಗೊತ್ತೇನು, ಒಂದು ಬ್ರಹ್ಮ ರಾಕ್ಷಸ ಗಂಟು ಬಿದ್ದಿದೆ ಮನೆಗೆ ಅಂತ ಹೇಳ್ತಾರೆ. ಮನೆ ತುಂಬ ಖಾಲಿ ಇತ್ತು ಅಂದ್ರೆ ಗಂಟಿದೆ ಅಂತಾರೆ ಅರ್ಥ, ತುಂಬಿದ್ರೆ ಖಾಲಿ ಇರೋ ಸಾಧ್ಯನೇ ಇಲ್ಲ, ಅಪಾಯ ಇದೆ ಅಂತ ಹೋಗಿಲ್ಲ, ಜಮೀನ್ದಾರ ಕಟ್ಸ್ಕೊಂಡಿದ್ದಾನೆ, ಗೃಹಪೇಷ ಮಾಡೋಕ್ಕೆ ಅವನ ಕೈಲಿ ಆಗಿಲ್ಲ, ಹೋಗೋದಕ್ಕಾಗೋದಿಲ್ಲ ಅಂತ ಇವ್ರು ಹೇಳ್ತಾರೆ. ನಮ್ಗೆ ಅದೆಲ್ಲ ಯೋಚನೆ ಇಲ್ಲ, ಅದೆಲ್ಲ ಯೋಚನೆ ಇಲ್ಲ, ನಮಗೆ ಕೊಡಿ, ನಮ್ಗೆ ಕೊಡೋದಾದ್ರೆ ವಾಸ ಮಾಡ್ತೀವಿ ಅಂದ್ರೆ. ಆಯ್ತು ರೀ, ಮಳೆ ಬಾರ ತಗೊಂಡ್ರೆ ಅಂತ ಕೊಟ್ಟರಂತೆ. ಇವ್ರು ಪಾಠ ಪ್ರವಚನ ಮಾಡ್ತಾರೆ, ಒಂದು ದಿವಸ ಬ್ರಹ್ಮರಾಷ್ಟ್ರ ಒಳಗೆ ಬರಲಿಕ್ಕೆ ಆಗಲಿಲ್ಲ, ಅಪಸರ್ಪಂತೆಯೇ ಭೂತ ಹೇಳಲಿಲ್ಲ. ಈಗ ಯಾವಾಗಲೂ ಘಂಟಾನಾದ ಕೇಳಿದ್ರೆ ಸಾಕತ್ತೆ ಓಡ್ಬಿಡ್ತಾರೆ, ದೇವ್ರ ಪೂಜೆ ಮಾಡಿದ್ರೆ ಸಾಕು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ್. ನಮ್ಗೆ ಎಷ್ಟು ಸುಲಭದ ಉಪಾಯ ಇದೆ, ಅದು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ ಜನಗಳು, ಪರಮಾಶ್ಚರ್ಯ. ಹೇಳ್ತಾರೆ ಆಚಾರ್ಯರು, ಪಕ್ಕದಲ್ಲಿ ಗಂಗಾ ನದಿ ಇದೆ, ಬಾಯಾರಿಕೆ ಆಗಿದೆ, ಬಾವಿ ತೋಡ್ತಾ ಕೂದ್ನಂತ, ಏನ್ ಮಾಡ್ಬೇಕು, ಅರ್ಜೆಂಟ್ ಬಾವಿ ತೋಡ್ತೀನಿ ಅಂತ ಹೇಳಿ. ಬೆವರು ಬರುತ್ತೆ, ನೀರು ಬರೋದ್ರಲ್ಲಿ ಬೆವರು ಬರುತ್ತೆ ಅಷ್ಟೇ. ಎಷ್ಟು ಆಶ್ಚರ್ಯ ನಿಜವಾದ ಅರ್ಥದಲ್ಲಿ. ತುಷಿತೋ ಜಾಹ್ನವಿ ತೀರೇ ಕೂಪಂ ಖನತಿ ದುರ್ಮತಿ ವಾಸುದೇವಂ ಪರಿತ್ಯಜ್ಯ ಯೋ ಅನ್ಯಂ ದೇವಂ ಉಪಾಸತೆ. ತುಷಿತೋ ಜಾಹ್ನವಿ ತೀರೇ ಕೂಪಂ ಖನತಿ ದುರ್ಮತಿ. ಗಂಗಾ ತೀರದೊಳಗೆ ಬಾವಿ ತೋಡ್ತಕ್ಕಂಥ ಮಹಾ ಮೂರ್ಖತನ ಮಾಡಿದಾಗತ್ತೆ. ಇವತ್ತು ನಾವು ಜನ ಬಹಳ ಅರ್ಥ ಮಾಡ್ಕೋಬೇಕು, ಇದನ್ನು ನಮ್ಮ ಜನಗಳಿಗೆ ಹೇಳಬೇಕು, ನಮ್ಮ ಹುಡುಗರಿಗೆ ಹೇಳಬೇಕು. ಅವರೆಲ್ಲ ಸುಖವಾಗಿ ಅತ್ಯಂತ ಕಡಿಮೆ ಆಯಾಸದಿಂದ ಶ್ರಮದಿಂದ ಅತ್ಯುತ್ತಮವಾದ ಫಲ ಪಡೆಯಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದೇ ಒಂದು ಸ್ಥಳ ಅಂದರೆ ಇಂಥ ವೈಷ್ಣವ ವ್ರತಾಚರಣೆಗಳು. ಯೋಚನೆ ಮಾಡಿದ, ಅದು ಆಗಲಿಲ್ಲ, ಏನು ಮಾಡೋದು, ಯೋಚನೆ ಮಾಡಿ ಮಾಡಿ ಕೊನೆಗೆ ತುಂಬ ಹತಾಶನಾದ. ಅಲ್ಲಿಗೆ ಒಂದು ಯಾವುದೋ ಜನ್ಮದ ಯೋಗ ಕೂಡಿ ಬಂತವನಿಗೆ, ಅಲ್ಲಿ ನೋಡಿದ ದೊಡ್ಡ ಉತ್ಸವ ಒಂದು ಕಾಣಿಸ್ತು, ಏನಾಗುತ್ತೆ ಅಂತ ನೋಡ್ಲಕ್ಕೆ ಹೋದ. ಪಿಶಾಚಿ ಯಾರೊಳಗೆ ಎಂಟರ್ ಆಗಿಲ್ಲ, ಅವನು ನೋಡ್ತಾ ಇದ್ದಾನೆ, ಯಾರು ಕೃಷ್ಣಾಷ್ಟ ವ್ರತ ಮಾಡಿ ಎಲ್ಲ ಅರ್ಘ್ಯಾದಿ ಎಲ್ಲ ಬಿಡ್ತಾ ಇದ್ದ. ಅದನ್ನು ನೋಡಿದನಂತೆ, ನೋಡ್ತಿರ್ಲಿಕ್ಕೆ ಎಲ್ಲ ಪಾಪ ಕಳೆದು ವಿಮಾನ ಬಂದು ಹತ್ತಿ ಹೊರಟುಬಿಟ್ಟಂತೆ. ಇನ್ನು ಮಾಡೋರು ಅಲ್ಲೇ ಇದ್ದಾರೆ, ನೋಡಿದ್ರೆ ಸದ್ಗತಿಗೆ ಹೊರಟುಬಿಟ್ಟಂತಾಗಲಿ. ಅಂದರೆ ಕೃಷ್ಣಾಷ್ಟಮಿ ಮಾಡೋದನ್ನು ನೋಡಿ ಆದ್ರೂ ನೋಡಿ ಕೊನೆ ಪಕ್ಷ ಅಂತ ಅರ್ಥ. ಮಾಡ್ಲಿಕ್ಕಾಗೋದಿಲ್ಲ ಹೋದ್ರೆ ಮಾಡೋದನ್ನು ನೋಡಿ, ವಿಶ್ವಪಂಚಮಿನ ಹಾಗೆ ಮಾಡೋದನ್ನು ನೋಡಿ ಕೊನೆ ಪಕ್ಷ. ಯಾವುದೇ ಒಳ್ಳೆ ಸತ್ಯನಾರಾಯಣ ಪೂಜೆ ದೇವರು ಏನೇ ಕರೀತಾರೆ, ಪೂಜೆ ಮಾಡ್ತೀವಿ ಬನ್ನಿ ಅಂತ ಕರೀತಾರೆ, ಯಾತಕ್ಕೆ ಅಂತ ಗೊತ್ತಿಲ್ಲ. ಕರೆಯೋರು ಅಷ್ಟೇ, ವೈಭವ ತೋರಿಸ್ಲಿಕ್ಕೆ ಕರೆದಿರ್ತಾರೆ ಅಷ್ಟೇ, ಎಂಥ ಮಟ್ಟ ಬಂದದ್ದು ಗೊತ್ತಾ ನಿಮಗೆ, ಹೊಟ್ಟೆ ಉರಿಸ್ಲಿಕ್ಕೆ ಅದು ಬೇರೆ, ಜೊತೆಗೆ ಹೊಟ್ಟೆ ಉರ್ಕೋಬೇಕು ಅಂತ ತರಿಸಿರ್ತಾರೆ. ತಪ್ಪದು, ನೋಡಿ ಒಳ್ಳೇದಾಗಲಿ ಅಂತ ಕರೆದಿರ್ತಾರೆ. ಶಾಸ್ತ್ರದಲ್ಲಿ ಯಾತಕ್ಕೆ ಕರೀತಾರೆ, ಒಳ್ಳೇದಾಗಲಿ ನಿಮಗೆ, ತುಂಬ ಕಲ್ಯಾಣವಾಗಲಿ, ಬಂದು ನೋಡಿ. ನೋಡಿದವನಿಗೆ ಅನಿಸುತ್ತೆ ನಾವು ಮಾಡಬೇಕು ಅನ್ನೋ ಭಾವನೆ ಸಹಜವಾಗಿ ಬಂದ್ಬಿಡುತ್ತೆ. ಯಾವುದೋ ಟಿ ವಿ ನೋಡ್ತಾರೆ ಅಂತ ಟಿ ವಿ ತೋಬೇಕು ಅನಿಸುತ್ತಾ ಇಲ್ಲ ಅವರಿಗೆ, ಸಾರೆ ಕ್ಯಾಮ್ರ ನೋಡಿದ್ರೆ ಅನಿಸೋದೇ ಇಲ್ಲ ಫಸ್ಟ್ ಇವರಿಗೆ. ಸದ್ಯ ನೀವೇ ಇಟ್ಕೊಂಡು ಬೆಳೆಯ ಕೈ ಮುಗಿದ್ಬಿಡ್ತಾರೆ ಆಗಲೇ. ನಮಗಿಲ್ಲಿರುವ ಬಗ್ಗೆ ಯಾಕೆ ಅನಿಸೋದಿಲ್ಲ, ನಮ್ಮ ಥಿಂಕಿಂಗ್ ಕೆಟ್ಟ ಪರ್ವಲ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಪರ್ವಲ್ಟ್ ಇಡ ಥಿಂಕಿಂಗ್, ಆದ್ದರಿಂದ ಮಾಡಬಾರದ್ರ ಬಗ್ಗೆ ನೋಡಬಾರದ್ರ ಬಗ್ಗೆ ಕಾಂಪಿಟೇಷನಿಂದ ತಗೊಳ್ತಾನೆ, ಮುಖ್ಯವಾದ ವಿಷಯಕ್ಕೆ ಬಿಟ್ಟುಬಿಡ್ತಾನೆ. ಅಲ್ಲೇ ಮನುಷ್ಯ ಸೋಲು, ಆ ಸೋಲು ಬರಬಾರದು ಅನ್ನೋದಕ್ಕೋಸ್ಕರನೇ ಇಂಥ ರಥ ಉಪವಾಸಗಳಿಂದ ರಿನ್ಯೂವಲ್, ಎವ್ರಿ ಇಯರ್ ರಿನ್ಯೂವಲ್ ಆದಾಗಲಿಕ್ಕೆ ವೈಷ್ಣವ ದೀಕ್ಷೆ ರಿನ್ಯೂವಲ್ ಆಗುತ್ತೆ. ಕೃಷ್ಣಾಷ್ಟಮಿ ಮಾಡಿದ್ದೇನೆ, ಐ ಬಿಕಮ್ ಮೋರ್ ವೈಷ್ಣವ ಅಂತ, ಏಕಾದಶಿ ಮಾಡಿದ್ದೇನೆ, ಎವ್ರಿ 15 ದಿವಸಕ್ಕೊಮ್ಮೆ ವೈಷ್ಣವತ್ವ ಅವ್ರು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಮೆಕ್ಯಾನಿಕಲಿ ಯೋಚನೆ ಮಾಡೋ ಅಭ್ಯಾಸ ಬರಬಾರದು. ಆ ಸತ್ಯಜಿತ್ತು ಕೂಡ ಸದ್ಗತಿ ಹೊರಟೇ ಬಿಟ್ಟ. ಇದು ಎರಡು ದೃಷ್ಟಾಂತ, ಒಂದು ಸತಿ ಮಾಡಿದವಳು ಒಬ್ಬಳು, ಅವಳು ಸಂಬಂಧ ಬಂಬಂದಿಗಳಾದ ಭಾಗ್ಯದಿಂದ ಅವಳು ಸದ್ಗತಿಗೆ ಹೋದರು, ಇವರು ಬರೀ ನೋಡಿದ ಅದರಿಂದ ಸದ್ಗತಿಗೆ ಹೋದ. ಇನ್ನು ನಾವೇ ಮಾಡಿದರೆ, ಸಮಗ್ರವಾಗಿ ಮಾಡಿದರೆ, ಪ್ರತಿ ವರ್ಷದಲ್ಲೂ ಕೂಡ ತಪ್ಪದೇ ಮಾಡಿದರೆ ಎಷ್ಟು ಭಾಗ್ಯ. ಒಂದು ಮಾಡಿದ್ದೇವೆ ಸಾಕು ಆಗಲ್ಲ ಅನ್ಕೊಳ್ಳೋಕೆ ಹೋಗ್ಬಾರ್ದು. ದೇವರು ಎಲ್ಲಿವರೆಗೆ ಶಕ್ತಿ ಕೊಟ್ಟಿರ್ತಾನೆ, ತಿಳುವಳಿಕೆ ಕೊಟ್ಟಿರ್ತಾನೆ, ಅಲ್ಲಿವರೆಗೂ ಮಾಡಿದರೆ ಜೀವನ ಪರಮ ಸಾರ್ಥಕವಾಗುತ್ತೆ. ಅದು ಇನ್ನು ಉಪವಾಸ ಇರ್ತಾನೆ, ಉಪವಾಸ ಎಲ್ಲ ಮುಗಿಸ್ತಾನೆ. ತುಂಬ ಜನ ಸಾಯಂಕಾಲ 6 ಗಂಟೆವರೆಗೂ ಹಾಗೋ ಹೀಗೂ ಇರ್ತಾರೆ ಪಾಪ. ಅಷ್ಟೊತ್ತಿಗೆ ಅರಿಕೆ ಕೊಡೋದು ಎಷ್ಟೋ ಜನ ಕೊಡ್ತಾರೆ, ಇವತ್ತಿಗೂ ನೋಡ್ಬೋದು ಬೇಕು. ಎಷ್ಟೋ ಮೇಲೆ 6 ಗಂಟೆ ಕೊಟ್ಬಿಟ್ಟಿರ್ತಾರಾಗಲಿ, ಸೂರ್ಯ ಮುಳುಗೋದೇ ತಡ ಕೊಡೋರು ಕೆಲವರು, 9 ಗಂಟೆವರೆಗೆ ಕಾಯೋರು ಕೆಲವರು, ಎಲ್ಲ ಹೇಳಿಲ್ಲ ತಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನುಕೂಲ ಇರ್ತಕ್ಕಂಥ. ಕೆಲವರಿಗಂತೂ ಮಧ್ಯಾಹ್ನ ತಡ್ಕೊಳ್ಳೋಕೆ ಆಗಿದ್ರೆ ಮನೆ ತುಂಬ ವಾಸನೆ ಹಬ್ಬಿಟ್ಟಿರುತ್ತೆ, ಆ ಚಕ್ರಿ ಕಾಳ್ಬೇಳೆ ಕರೆದಾಕ್ಬಿಟ್ಟಿರ್ತಾರೆ, ತಡ್ಕೊಳ್ಳೋ ಜೀವ ಇರೋದಿಲ್ಲ, ಅಷ್ಟು ಬೇಗ ತಿಂದಾಕಿದ್ರು ಅದ್ಯಾವುದು ಸರಿಯಲ್ಲ. ಅದು ಟೆಂಪ್ಟ್ ಆಗಿದ್ರೆ ಕರಿಲೇಬೇಡಿ ಸುಮ್ಮನೆ, ಅದೆಲ್ಲ ಟೆಂಪ್ಟ್ ಆಗದಾರು ಬಿಟ್ಟುಬಿಡಿ, ಯಾವುದು ಯೋಚನೆ ಮಾಡ್ಕೋಬೇಡಿ. ಕೃಷ್ಣ ಅದನ್ನು ಕೇಳೋದೇ ಇಲ್ಲ, ಇದನ್ನು ಕೇಳ್ತಾರಷ್ಟೇ. ಇನ್ನು 12 ಗಂಟೆವರೆಗೆ ಕಾಯೋದು ಬೇಕಿಲ್ಲ, ಚಂದ್ರೋದಯದವರೆಗೆ ಕಾಯಿ. ಆ ಕಾದು ಬಿಟ್ಟು ಅರಿಕೆ ಕೊಟ್ಟರು ಅಂತ ಕೇಳಿದರೆ ಎಷ್ಟು ಪುಣ್ಯ ಬರುತ್ತೆ, ಅದನ್ನು ಕೇಳಿಯಾದರೂ ಮಾಡಿ ಅಂತ ಹೇಳ್ತಾರೆ. ಇಡೀ ಭೂಮಂಡಲವನ್ನು ಇಂಚ್ ಬೈ ಇಂಚ್ ನವರತ್ನಗಳಿಂದ ತುಂಬಿಸಿ ಕೃಷ್ಣಾರ್ಪಣ ಅಂತ ಕೊಟ್ಟರೆ ಎಷ್ಟು ಪುಣ್ಯನೋ, ಅರಿಕೆ ಕೊಟ್ಟರೆ ಅಷ್ಟು ಪುಣ್ಯ ಬರುತ್ತಂತೆ. ಶ್ರೀ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣಾಯ ಇದಮರ್ಘ್ಯಂ ಇದಮರ್ಘ್ಯಂ ಇದಮರ್ಘ್ಯಂ, ಅಷ್ಟೆ ಇನ್ನೇನಿಲ್ಲ. 3 ಅರಿಕೆ ಕೊಟ್ಟರೆ ಎಷ್ಟು ಪುಣ್ಯ ಇದೆ ಯೋಚನೆ ಮಾಡಿ, ಏನು ಕಾಸು ಖರ್ಚಿಲ್ಲ, ಎಷ್ಟು ಸುಲಭವಾಗಿ ಮಾಡ್ತಕ್ಕಂಥ ದೊಡ್ಡ ಸಾಧನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೂ ಕೂಡ ಚಂದ್ರಾರ್ಘ್ಯ ಕೊಡಬೇಕು, ಬಹಳ ಜನಕ್ಕೆ ಅದು ಗೊತ್ತಿಲ್ಲ. ಸೂರ್ಯಾರ್ಘ್ಯ ಹೇಗೆ ನಾವು ಕೃಷ್ಣಾರ್ಘ್ಯ ಕೊಡ್ತೇವೋ ಚಂದ್ರಾರ್ಘ್ಯವನ್ನು ಕೊಡಬೇಕು. ಸೂರ್ಯಾರ್ಘ್ಯ ಪ್ರತಿನಿತ್ಯ ಇದೆ, ಚಂದ್ರಾರ್ಘ್ಯ ವರ್ಷಕ್ಕೊಮ್ಮೆ ಅಷ್ಟೇ, ಹೆಚ್ಚಿಲ್ಲ, ವರ್ಷಕ್ಕೊಮ್ಮೆನೆ. ಆದರೆ ಚಂದ್ರಾರ್ಘ್ಯ ಕೊಡಬೇಕಾದ್ರೆ ಮಂತ್ರ ಬೇರೆ ಇದೆ, ಜಾತಕಂಸವಧಾರ್ಥ ಇತ್ಯಾದಿ ಕೃಷ್ಣಾರ್ಘ್ಯ ಮಂತ್ರವಾದರೆ ಅದಕ್ಕೆ ಶಶಿನೇ ಸೀತಬಿಂಬಾಯ ಅಂತೇಳಿ ಆತನಿಗೆ ಮಂತ್ರ ಇದೆ. ರೋಹಿಣಿ ಸಕ್ತ ಚಿತ್ತಾಯ ಅಂಥೇಳಿ ಅತ್ರಿನೋತ್ರ ಗಮನ ಸಮುದ್ಭವ, ಚಂದ್ರನೆಲ್ಲ ಸ್ಮರಣೆ ಮಾಡಿಕೊಂಡು ಆತನ ಕೊಡಬೇಕು. ಅದು ಮನೆಯಿಂದ ಹೊರಗೆ ಕೊಡಬೇಕು, ಬಹಳ ವಿಶೇಷ ಅಂದರೆ ಮನೆಯಿಂದ ಹೊರಗೆ ತುಳಸಿ ಹತ್ತರ ತೆಂಗಿನಕಾಯಿ ಹೊಡೆದು ಬಿಡಿ, ಕೊಬ್ಬರಿ ಇರುತ್ತಲ್ಲ ನೈವೇದ್ಯ ಹಾಗೆ ಮಾಡಿರುತ್ತೆ ಅದರಲ್ಲಿ ಕೊಡಬೇಕು. ಕಾರಣ ಚಂದ್ರ ಕಾಣ್ತಾನೋ ಬಿಡ್ತಾನೋ, ಕೊಬ್ಬರಿ ಬೆಳ್ಳಗಂತ ಕಾಣುತ್ತಲ್ಲ, ಚಂದ್ರ ಇದ್ದಾಗ ಅರ್ಧ ಚಂದ್ರಾಕಾರವಾಗಿ ಇರುತ್ತೆ, ಅದರಲ್ಲಿ ಹಾಲಿನಿಂದ ಅರಿಕೆ ಕೊಡಬೇಕು ಚಂದ್ರನಿಗೆ, ಅದು ವಿಶೇಷ. ಹಾಲಿನಿಂದ ಕೊಡಬೇಕು ಚಂದ್ರನಿಗೆ, ಕೊಟ್ಟರೆ ಬಹಳ ಶ್ರೇಷ್ಠ. ಆಗ ಚಂದ್ರನಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಚಂದ್ರೋಪಸ್ಥಾನ ಅಂತ ಹೆಸರು, ಚಂದ್ರನಿಗೆ ಅರಿಕೆ, ಚಂದ್ರನಿಗೆ ಉಪಸ್ಥಾನ, ಅಲ್ಲೇ ನಮಸ್ಕಾರ, ಅಷ್ಟಾಗ ನಮಸ್ಕಾರ. ಚಂದ್ರ ಕಂಡ್ರೆ ಭಾರಿ ಸಂತೋಷ, ಮೋಡ ಗಿಡದಿಂದ ಕಾಣದವ್ರು ಯೋಚನೆ ಇಲ್ಲ. ಆದರೆ ಚಂದ್ರನ ಧ್ಯಾನ ಮಾಡಿಬಿಟ್ಟು ನಮಸ್ಕಾರ ಮಾಡಿದರೆ ಆಯ್ತು. ಚಂದ್ರನು ಬ್ರಹ್ಮದೇವರ ಸನ್ನಿಧಾನ ನೆನಪಿರಬೇಕು, ಬ್ರಹ್ಮದೇವರ ಸನ್ನಿಧಾನ, ಅದಕ್ಕೆ ಚಂದ್ರನಿಗೆ ಅಷ್ಟು ಮಹತ್ವ ಬಂದಿತ್ತು. ಬರೀ ಚಂದ್ರನಿಗೆ ಮಹತ್ವ ಬರ್ತಿರಲಿಲ್ಲ, ಬ್ರಹ್ಮದೇವರ ಸನ್ನಿಧಾನ. ಅವರು ಶುದ್ಧ ಭಾಗವತಾರ ಮರತನು, ಅವ್ರು ನೋಡ್ತಕ್ಕಂಥ ಚಂದ್ರ ದರ್ಶನಕ್ಕೆ ಯಾತಕ್ಕೆ ಪುಣ್ಯ ಅಂತ ಕೇಳಿದರೆ, ಒಳಗಿರೋ ಬ್ರಹ್ಮದೇವರನ್ನ ಅನುಸಂಧಾನ ಮಾಡಲಿಕ್ಕೆ ಅವಕಾಶ ಇದೆ. ಬ್ರಹ್ಮದೇವರ ದರ್ಶನ ಅಂದರೆ ಅವರಂಥ ವಿನ್ಯಾರಿದ್ದಾರೆ, ಏನು ವಾಯುದೇವರೇ ಬಂದ ಆಗಿನ ಬ್ರಹ್ಮದೇವರು. ಅದನ್ನು ಅರ್ಥ ಮಾಡಿಕೊಂಡು ಚಂದ್ರನಿಗೆ ಅರಿಕೆ ಅನುಸಂಧಾನ ಕೊಡಬೇಕು. ಚಂದ್ರನೊಳಗೆ ಸಾಕ್ಷಾತ್ ಭಗವಂತ ಚಂದ್ರಮಂಡಲದ ಹಯಗ್ರೀವ ದೇವರಿದ್ದಾರಂತೆ. ಹಯಗ್ರೀವ ದೇವರದಕ್ಕೆ ಜ್ಞಾನವನ್ನು ಕೊಡ್ತಾನೆ ಭಗವಂತ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಬದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಗನ್ಯಾ ಪ್ರವಾಹವತ್. ಎಷ್ಟೋ ಜನ ಮಕ್ಕಳಿಗೆ ಮಾತು ಬರೋದಿಲ್ಲ ಅಂತ ಬರ್ತಾರೆ. ಹಯಗ್ರೀವ ಅನಿಸ್ರಿ ಕೊನೆ ಪಕ್ಷ ಅನಿಸೋದಲ್ಲಿ ಏನೋ ಕೊಡ್ತಾರೆ ಕೊಡ್ತಾರೆ, ಎರಡೋ ಮಾಡ್ತಿರ್ತಾರೆ, ಪೂರ್ತಿ ಹಾಳಾಗಿ ಹೋಗ್ಬಿಡ್ತಾರೆ, ಮಾಡಬಾರ್ದಾಗೆಲ್ಲ. ಎಷ್ಟೋದ್ರಿಗೆ ಮಾತು ಬಂದಿದೆ ನೆನಪಿರ್ಬೇಕು, ಹಯಗ್ರೀವ ಹಯಗ್ರೀವ ಅಂತ ಹೇಳಿದರೆ ಖಂಡಿತ ಬರುತ್ತೆ. ಆ ಶಕ್ತಿ ಇಟ್ಟಿದ್ದಾರೆ ದೇವರು ಅಪ್ಪ. ತನ್ನ ರೂಪಗಳು ಎಲ್ಲ ರೂಪಗಳು ಭಗವಂತನ ಸಮಾನ, ಎಲ್ಲ ನಾಮಗಳು ಸಮಾನ, ವಿಶೇಷ ಶಕ್ತಿ ಕೆಲದಲ್ಲಿ ಇಟ್ಟಿರ್ತಾರೆ. ಅದು ಆತ್ಮೀಯ ಸಂಕಲ್ಪ. ಹೈಗ್ರೀವ ರೂಪದ ಆರಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರೋ ಚಂದ್ರಮಂಡಲದೊಳಗೆ, ಸೂರ್ಯಮಂಡಲದಲ್ಲಿ ನಾರಾಯಣ, ಚಂದ್ರಮಂಡಲದಲ್ಲಿ ಹೈಗ್ರೀವ ಪ್ಲಸ್ ಧನ್ವಂತರಿ. ಧನ್ವಂತರಿ ಚಂದ್ರಬಿಂಬ ಅಂತರ್ಗತನೇ. ಧನ್ವಂತರಿ ಧ್ಯಾನ ಮಾಡಿದರೆ ರೋಗ ಇಲ್ಲ. ಇನ್ನು ಇವರು ಹೈಗ್ರೀವ ಆಪ್ಷನ್ ಹೇಳಿದ್ರೆ ಜ್ಞಾನ ಬರುತ್ತೆ. ಇನ್ನೇನು ಯೋಚನೆ ಇಲ್ವಲ್ಲ, ಧನ್ವಂತರಿ ರೂಪನೂ ಮುಖ್ಯ ನಮಗೆ, ಹೈಗ್ರೀವ ರೂಪನೂ ಮುಖ್ಯ. ಆದಷ್ಟು ಇದ್ದ ಚಂದ್ರಾರ್ಘ್ಯವನ್ನು ಕೊಟ್ಟು ಚಂದ್ರ ನಮಸ್ಕಾರ ಮಾಡಬೇಕು. ಆಮೇಲೆ ಬಂದು ಉಳಿದ ದೇವತೆಗಳಿಗೆಲ್ಲ ಮೊದಲು ಬೇಕಾದ್ರೆ ತೀರ್ಥ ಕೊಟ್ಟಿರಬಹುದು, ಆಗ ತೀರ್ಥ ಕೊಟ್ಟರು ಆಯಿತು. ಕೃಷ್ಣನಿಗೆ ನೈವೇದ್ಯ ಮೊದಲೇ ಮಾಡಿರಬೇಕು, ಚಂದ್ರೋದಯಕ್ಕಿಂತ ಮುಂಚೆನೇ ನೈವೇದ್ಯ ಮಾಡಿಬಿಡ್ಬೇಕು. ಆಮೇಲೆ ಅರ್ಘ್ಯ ಕೊಟ್ಟ ಮೇಲೆ ಉಳಿದ ದೇವತೆಗಳಿಗೆ ಅವರಿಗೆಲ್ಲ ಕೂಡ ನೈವೇದ್ಯ ರಾತ್ರಿ ಯಾರಿಗೂ ಇಲ್ಲ ಅಂದರೆ ತೀರ್ಥ ಮಾತ್ರ ಕೊಡಬೇಕು ಅವರಿಗೆ, 3 ಸರಿ ತೀರ್ಥ ಕೊಡಬೇಕು. ಅದು ವಿಶೇಷ. ಎಲ್ಲ ದೇವರು ರಮಾದೇವಿಗೆ ಬ್ರಹ್ಮವಾಯುಗಳಿಗೆ ಮತ್ತು ಎಲ್ಲ ದೇವತೆಗಳು 3 ಸರಿ ತೀರ್ಥ ಕೊಟ್ಟುಬಿಟ್ಟು ಆಮೇಲೆ ಗಂಧಾಕ್ಷತೆ ಅವರಿಗೂ ಕೊಡಬೇಕು, ಅವರಿಗೆ ಕೊಡಬೇಕು. ಆಮೇಲೆ ನಾವು ತೀರ್ಥ ತಗೊಂಡು ಹಚ್ಕೋಬೇಕು ಗುರುಗಳಿಗೆ. ಅದೇ ಬರ್ತದೆ ಎಲ್ಲ ಬ್ರಹ್ಮ ಎಲ್ಲ ಬಂದೋದ್ರೊಳಗೆ ಗುರುಗಳು ಎಲ್ಲರಿಗೂ ಬರ್ತಾರೆ, ಬ್ರಹ್ಮಗಳ ಗುರುಗಳು ಎಲ್ಲರಿಗೂ ಕೂಡ ಇದುಂಟು, ಯಾವುದು ತೀರ್ಥ ಉಂಟು, ಗಂಧಾಕ್ಷತೆ ಉಂಟು. ಅಷ್ಟಾದ್ರೆ ಅವ್ರಿಗೆ ನೈವೇದ್ಯ ಮಾತ್ರ ಮಾಡಾಗಿಲ್ಲ, ನೈವೇದ್ಯ ಮಾಡಾಗಿಲ್ಲ. ಆದ್ದರಿಂದ ನಾವೇನು ತಗೊಳ್ಳಾಗಿಲ್ಲ. ಅವ್ರಿಗೆ ನೈವೇದ್ಯ ರಮಾದೇವಿಗೆ ನೈವೇದ್ಯ ಎಲ್ಲ ತಗೊಂಡ್ರೆ ದರಿದ್ರನಾಗಿ ಹೋಗ್ತಾನೆ ಅಷ್ಟೇನೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕರೆಯೋದು, ನೀನು ಬಿಟ್ಟು ಆ ತಿಂತಿ ನಮ್ಮ ಅಂದರೆ ಯಾಕೆ ತಿನ್ನಕ್ಕಾಗ್ತದೆ, ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಲಕ್ಷ್ಮೀ ದೇವಿಗಿಲ್ಲ, ವಿಶ್ವದೇವನೇ ಇಲ್ಲ, ಅವತ್ತು ರಮಾಬ್ರಹ್ಮಾದಿ ನೈವೇದ್ಯ ಇಲ್ಲ. ಎಷ್ಟೋದ್ರು ತಗೊಳ್ಳೋ ದುರಭ್ಯಾಸ ಇಟ್ಕೊಂಡಿರ್ತಾರೆ, ಮಾಡಿದ ಪುಣ್ಯ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅಷ್ಟೊತ್ತು ಇದ್ದಿದ್ದು ಏನು ಉಪಯೋಗ, ಎಲ್ಲ ವೇಸ್ಟ್ ಆದಾಗಲೆ. ಪೂರ್ತಿ ಶುದ್ಧ ಉಪವಾಸದಿಂದ ಇರಬೇಕು. ಒಂದು ವಿಶೇಷ ಏಕಾಚಿಗದಕ್ಕೆ ಏನು ವ್ಯತ್ಯಾಸ ಅಂದರೆ 3 ತೀರ್ಥ ತಗೊಳ್ಬೇಕು, ಅದು ಮೊದಲನೇ ವ್ಯತ್ಯಾಸ. ಆ ತೀರ್ಥ ಗಂಧೋದಕ್ಕೆಲ್ಲ ಹಾಕಿರ್ಬೋದು, ಏಕಾಚಿ ಹಾಕಬಾರ್ದು. ತುಳಸಿದಾಳ ಹಾಕಿರ್ಬೋದು, ತುಳಸಿದಾಳ ತಗೊಳ್ಬಾರ್ದು ಅಷ್ಟೇ, ತುಳಸಿದಾಳ ಹಾಕಿರ್ಬೋದು, ತುಳಸಿದಾಳ ತಿನ್ನಬಾರ್ದು. ತೀರ್ಥದಲ್ಲೇ ತೀರ್ಥ ತಗೋಬೇಕಾದ್ರೆ ಅಭಿಷೇಕ ಕಾಲಕ್ಕೆ ಹಾಕಿದ್ದೆಷ್ಟೋ ಅಷ್ಟೇ. ಅಷ್ಟಾಗಬೇಕು, ಆ ಗದ್ದಾಕ್ಷತೆ ಹಚ್ಕೋಬೇಕು. ಹಚ್ಕೊಂಡು ವಿಶೇಷ ಇನ್ನೊಂದು ವ್ಯತ್ಯಾಸ ಅಂದರೆ ಏಕಾದಶಿ ಜಾಗರಣೆ ಮಾಡಬೇಕು. ಇದು ಬೇಕಾರ ಮಾಡಿ ಸಾಕಾರ ಬಿಡಿ ಅಂತ ಹೇಳ್ತಾರೆ. ಬೇಕಾದ್ರೆ ಶಕ್ತಿ ಆಚಾರ ಹೇಳ್ಬಿಡ್ತಾರೆ ಈ ಮಾತನ್ನು, ಶಕ್ತಿ ಇದ್ರೆ ಜಾಗರಣೆ ಮಾಡಿ, ಇಲ್ಲದೆ ಹೋದ್ರೆ ಮಲ್ಕೊಡಿ, ಏನು ಪರವಾಗಿಲ್ಲ. ಯಾಕಂದ್ರೆ ಮುಂದೆ ಏಕಾದಶಿ ಇದೆಲ್ಲ ತಯಾರಾಗಿ ಅಂತ ಅರ್ಥ, ಇನ್ನು ಹತ್ರ ಇದೆ ಆಗಲೇ, ನೀನು 3 ದಿವಸಕ್ಕೆ ಬಂದ್ಬಿಡುತ್ತೆ, ಆದ್ದರಿಂದ ಅದನ್ನು ಬಿಡಾಗಿಲ್ಲ. ಅಷ್ಟು ಮಾಡಿದರೆ ಸಾಕು. ಇದು ಎದ್ದಿರೋರು ಸುಮ್ಮನೆ ಎದ್ದಿರಬೇಡಿ, ಭಾಗವತಾದಿ ಪಾರಾಯಣ ಮಾಡಿ, ಏನು ಬರುತ್ತೋ ಜ್ಞಾನ ಕಾರ್ಯ ಮಾಡ್ಕೊಂಡಿದ್ದು ಬಿಟ್ಟರೆ ಅದು ಬಿಡು. ಮಧ್ಯರಾತ್ರಿ ಪಾರಾಯಣೆ ಮಾತ್ರ ಯಾವ ಕಾಲಕ್ಕೂ ಮಾಡಬಾರದು. ಮಾಡಂತ ಸ್ಮಾತ್ ಮಾಡಿದರೆ ಸತ್ಯ ಪಾರಾಯಣ ತೀರ್ಥರು ಬರೀತಾರೆ ತಮ್ಮ ಜಯಂತಿನ ವ್ಯಾಖ್ಯಾನದೊಳಗೆ. ಆ ರೀತಿ ಮಾಡಿದ್ರೆ ಪುಯೋದ ಅಂತ ನರಕ ಇದೆ, ಕೀವಿನ ಸಮುದ್ರ, ಅಲ್ಲಿ ಹಾಕಿಬಿಡ್ತಾರೆ ಅಂತ ಹೇಳಿದ. ಪೂಯ ಶೋಡಿತ ಬತ್ತಿ ಸಹ ಆಚಾರ ಹೇಳ್ತಾರೆ, ಯೋ ಹುಂಕ್ತೇ ತದ್ದಿನೇ ಮೋಹ, ಪೂಯ ಶೋಡಿತ ಬತ್ತಿ ಸಹ. ಅದು ರಕ್ತ ಮಾಂಸಗಳಿಂದ ಅಷ್ಟು ಪಾಪಿ ಆಗ್ತಾನಾದ್ರಿಂದ ಏನು ಮಾಡಿದ್ರೆ ಮಧ್ಯರಾತ್ರಿ ತಗೊಳ್ಬಾರ್ದು. ಅಷ್ಟು ಮಾಡಿ ಮರು ದಿವಸ ಬೆಳಿಗ್ಗೆ ಯಥಾಪ್ರಕಾರ ಪೂಜಾದಿಗಳನ್ನು ಮಾಡಿ ಅಲ್ಲಿ ಮಠಭೇದ ಯಥಾಪ್ರಕಾರ ಶುರುವಾಗುತ್ತೆ. ಯಾವ ಮಠದಲ್ಲೂ ಕೂಡ ರಾತ್ರಿ ತಗೊಳ್ಳೋ ಅಭ್ಯಾಸ ಇಲ್ಲ, ಮರು ದಿವಸ ಮಾತ್ರ ಬೆಳಿಗ್ಗೆ, ಮಧ್ಯಾಹ್ನ ತಿಥ್ಯಂತೆ ಭಾಂತೆ ತಿಹುಯಂತೆ ಎಲ್ಲ ಉಂಟು. ಯಾವ ಸಾಧ್ಯರೋ ಅದು ಮಾಡ್ಬೋದು, ಯಾವುದು ಸೆಕೆ ಅಂದರೆ ಅಷ್ಟು ಮಾಡ್ಬೋದು. ಅದು ಅಷ್ಟು ದೊಡ್ಡದಲ್ಲ, ಇದು ದೊಡ್ಡದು. ಉಪವಾಸ ಮಾಡೋದಕ್ಕೆ ಅದು ಏನು ಮಾಡ್ತಾರೆ, ಮಧ್ಯರಾತ್ರಿ ತೊಗೊಂಡ್ಬಿಡ್ತಾರೆ, ಮರು ದಿವಸ ತಿಥಿ ಬಿಗುವರೇ ಕಾಯ್ತಾರೆ. ಯಾವ ಸಂಪತ್ತಿಗೆ ಅದು, ಇವತ್ತು ನಾಳೆ ಎರಡು ಉಪವಾಸರೇ ಕ್ಯಾನ್ಸಲ್ ಮಾಡ್ಕೊಂಡೆ ಲೆಕ್ಕ ಅವರು. ಬಹಳ ತಪ್ಪದು, ಎಂದು ಮಾಡಬಾರ್ದು. ಇವ ಸಾಧ್ಯ ಪಕ್ಷಗಳಿದ್ದವರು ಇವತ್ತು ಮಾಡಾಗಿಲ್ಲ, ಮರು ದಿವಸನೇ ಮಾಡಬೇಕೇ ಹೊರತು ಬೇರೆ ಇದು ಮಾಡಾಗಿಲ್ಲ. ಅವ್ರು ಮಠ ಸಂಪ್ರದಾಯ ಅನುಸರಣೆ ಮಾಡೋದು ಶ್ರೇಷ್ಠನೇ, ಏನು ತಪ್ಪಲ್ಲ. ಅಶಕ್ತರು ಬೆಳಿಗ್ಗೆ ಮಾಡಿದ ದೋಷ ಇಲ್ಲ, ಅಶಕ್ತರು ಅಂತ ಕೇಳಿಬಿಟ್ಟಿದ್ದಾರೆ. ಅಶಕ್ತರಿಗೆ ಅವಕಾಶ ಕೊಟ್ಟು ಅಶಕ್ತರು ಅಂತ ಪಟ್ಟಿ ಸೇರಿಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸರಿಯಾಗಿ ಅಶಕ್ತರಾದರೆ ಮಾಡಕ್ಕೆ ಬರಲ್ಲ. ಸಂಪ್ರದಾಯ ಮಾಡ್ಕೊಂಡು ಮುಗಿಸ್ಬೋದು. ಎಷ್ಟು ಮಾಡಿದರೆ ಕೃಷ್ಣಾಷ್ಟಮಿ ವ್ರತದ ಪುಣ್ಯ ಬಹಳ ದೊಡ್ಡ ಪುಣ್ಯ ಅದು. ಅದರ ಬೆಳವಣಿಗೆ ನಾವು ಅನುಭವಿಸಿದೆ, ಆಮೇಲೆ ಯೋಚನೆ ಮಾಡಬೇಕು ನಮ್ಗೆ ಏನು ಬದಲಾವಣೆ ಆಗಿದೆ. ಈಗ ಆ ಥರ ಅಭ್ಯಾಸ ಮಾಡಿಬಿಟ್ರೆ ಎಲ್ಲ ಪುಣ್ಯದ ಬಗ್ಗೆ ನಂಬಿಕೆ ಹುಟ್ಟುತ್ತ. ಸುಮ್ಮನೆ ಹೇಳ್ತಾರೆ ಮಾಡಿದ್ವಿ ಬಿಟ್ಟು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಅನುಭವಿಸಿ ನೋಡಿ, ಆಗ ಒಳ್ಳೆ ಜ್ಞಾನ ಕಾರ್ಯ ಅರ್ಥ ಆಗುತ್ತೆ, ವಿಷಯಗಳ ಬಗ್ಗೆ ನಂಬಿಕೆ ಬರುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಕಾಮಕ್ರೋಧ ಎಲ್ಲ ಬಿಡ್ಲಕ್ಕೆ ಶುರುವಾಗ್ತಾನೆ, ಸತ್ಯ ಹೇಳಬೇಕು ಅನಿಸುತ್ತೆ. ಥರ ಇವಳು ಟೆಂಪ್ಟ್ ಆಗೋದು ಯಾರು ಮಾಡ್ತಾರೆ ಅವರ ನನಗ್ಯಾಕೆ ಯೋಚನೆ. ಆ ಥರ ಒಂದು ತೃಪ್ತಿ ಸಿಗುತ್ತೆ ಮನಸ್ಸು, ಆ ತೃಪ್ತಿ ಕೊಡೋ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ, ಭಗವದ್ಭಕ್ತಿಗೆ ಮಾತ್ರ ಇರೋದು. ಆ ರೀತಿ ಅನುಭವಿಸಿ ಮಾಡೋದನ್ನು ಕಲಿಬೇಕು ಯಾವಾಗಲೂ ಕೂಡ. ಇಷ್ಟೆಲ್ಲ ಮಾಡೋದೆಲ್ಲ ಪಾರ್ಟ್ ಎ, ಎಂಜಾಯ್ ಮಾಡೋದು ಪಾರ್ಟ್ ಬಿ. ತುಂಬ ಜನಕ್ಕೆ ಅದು ಗೊತ್ತು, ಬೈಕೊಂಡು ಏಕಾಸಿ ಮಾಡೋದಿಲ್ಲ ಕೃಷ್ಣ, ಬೈಕೊಂಡು ಮಾಡ್ತಾರೆ ಮಾಡೋರು ಕೂಡ. ಚರಿತ್ರ ಬಂತು ಬಹಳಷ್ಟು, ಇವತ್ತು ಗೊತ್ತಲ್ರಿ ನಿಮಗೆ ಅಂತ ಅದು ಬೇಡ ಹೇಳೋದು, ಯಾರೇ ಕೇಳಿಬಿಟ್ರೆ ಯಾಕೆ ಡಲ್ಲಾಗಿರ್ತಾರೆ. ಮನಸ್ಸಿನ ಫೈಲಿಂಗ್ಸ್ ಮುಖದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಮನಸ್ಸಲ್ಲಿ ಏನಿರುತ್ತೆ ಅಲ್ಲ ಮುಖದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ಇರಬಾರ್ದು. ಎಂಜಾಯ್ ಮಾಡಬೇಕು ಯಾವಾಗ, ಡ್ರೈವರ್ ಇರ್ತಾರೆ, ಬೈಕೊಂಡು ಡ್ರೈವ್ ಮಾಡಿದರೆ ನಾವು ಕೂಡಬೇಕು ಅನಿಸೋದಿಲ್ಲ, ಈ ಮನೆಗೆ ಹೋಗ್ಬಿಟ್ಟು ಇಳಿದು ಬಿಡ್ತೀವಿ ಅಂತ ಹೇಳ್ತೀವಿ. ಅದು ಎಂಜಾಯ್ ಮಾಡಿದ್ರೆ ಮಾತು ಎಲ್ಲಿ ಕೇಳಿದ್ರೆ, ಎಲ್ಲಿ ಕೇಳಿ ನಿಲ್ಲಿಸ್ಬೇಕು ಹೇಳಿದ್ರೆ ಬೈತಾನೆ, ಮತ್ತೆ ಶುರು ಮಾಡಿ ಬೈತಾನೆ, ನಮ್ಮ ಸಿಟ್ಟು ಬಂದ್ಬಿಡುತ್ತೆ. ಯಾವಾಗ ಬಿಡ್ತಾ ಅವ್ರು ಖುಷಿ ಆಗುತ್ತೆ, ಅದಕ್ಕೆ ಬಡಿಸೋರು ಅದೊಂದಿಷ್ಟು ಹಾಕಿದ್ರೆ ಇಷ್ಟು ಬೈದು ಕೇಳಿದರೆ ಅಡುಗೆ ಮಾಡಿದ್ರೆ ಎಷ್ಟೇ ದುಡ್ಡು ಕೊಟ್ಟು ಸಮಾಧಾನ ಆಗೋದಿಲ್ಲ, ಅಡುಗೆ ಚೆನ್ನಾಗಿದೆ ಅಂದರೆ ಸುಖ ಆಗುತ್ತೆ. ಮಾಡಿ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳಿಬಿಟ್ರೆ ಆ ದುಡ್ಡಿಗಿಂತ ಹೆಚ್ಚು ಅದು ಖುಷಿ ಜಾಸ್ತಿ ಆಗುತ್ತೆ. ಆ ಎಂಜಾಯ್ ಮಾಡೋ ಅಭ್ಯಾಸ ಮಾಡಬೇಕು. ನಮ್ಮಲ್ಲಿ ಪದ್ಧತಿ ಇಲ್ಲ, ಸಂಧ್ಯಾ ಒಂದು ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಯಾವಾಗ. ಹೋಗಿಕೊಂಡು ಮುಂಜಾನೆ ಮಾಡ್ತೀನಿ, ನೀರು ಎಲ್ಲೋ ಬೀಳ್ತಿರ್ತ ಈಗ ಅಂತಿರ್ತಾನೆ, ಯಾರು ಮೇಲೆ ಬೀಳ್ತಿರುತ್ತೆ ಅವ್ರು ಬೈಲಿಗೆ ಆಗ್ತಾರೆ ಅಷ್ಟೇ, ಏನು ಉಪಯೋಗ ಇಲ್ಲ ಅದರಿಂದ. ಹಾಗೆ ಮಾಡಬಾರ್ದು, ಖುಷಿಯಿಂದ ಆಚರಣೆ ಮಾಡಿ ಎಂಜಾಯ್ ಮಾಡಿ, ಪ್ರಾಣಾಯಾಮ ಮಾಡಿ ಎಂಜಾಯ್ ಮಾಡಿ, ದಾನ ಕೊಡಿ ಎಂಜಾಯ್ ಮಾಡಿ, ಮತ್ತೆ ಅವ್ನು ತಗೊಳ್ಳೋಣ ಅವನು ಎಂಜಾಯ್ ಮಾಡೋದು, ದೇವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲಿ ಹೇಳ್ತಾರೆ ಎಲ್ಲಿ ಅತೃಪ್ತಿ ಬರುತ್ತೋ ಅಲ್ಲಿ ಕೊಟ್ಟವನಿಗೆ ಒಳ್ಳೋದಲ್ಲ ತಗೊಂಡನು ಒಳ್ಳೇದಲ್ಲ ಅಂತ ಹೇಳ್ಬಿಡ್ತಾರೆ. ಕೊಟ್ಟವನು ಸಾಯ್ತಾನೆ, ತಗೊಂಡವನು ಸಾಯ್ತಾನೆ, ಪ್ರತಿಯೊಂದು ಹೈಲಿ ಎಂಜಾಯ್ಮೆಂಟ್ ಜಾಗಪ್ಪ ಆಗಬೇಕು. ನಮ್ಮಲ್ಲಿ ದೊಡ್ಡ ಮಿಸ್ಸಿಂಗ್ ಅದೇ ಗೊತ್ತಿನ ದಿವಸ ಧರ್ಮಾಚರಣೆ ಮಿಸ್ ಆಗಿರೋದು ಎಷ್ಟು ಮುಖ್ಯನೋ ಅದು ಖುಷಿಯಿಂದ ಮಾಡೋ ಜನಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತದೆ. ಕೆಲವರಂತೂ ಬೈತಿರ್ತಾರೆ ಮಕ್ಕಳನ್ನ, ನಮಗಂತೂ ನಿರ್ವಾಹ ಇಲ್ಲ, ನೀವ್ಯಾಗ ಸಾಯ್ತಿರೋ ಅಂತ ಅವ್ರು ಬೈತಾರೆ. ಅಂದ್ರೆ ತಾ ಸಾಯೋದ್ ಗ್ಯಾರಂಟಿ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇ, ನಮಗಂತೂ ನಿರ್ವಾಹ ಇಲ್ಲ, ನೀವ್ಯಾಗ ಸಾಯ್ತೀರಿ, ತಿನ್ರಿ ಸಾಕಷ್ಟು ಅಂತ ಹೇಳಿದ. ಎಷ್ಟೋ ಜನ ಯತಿಗಳು ಹೇಳೋದಕ್ಕೆ ಕೇಳ್ತೀವ ಆ ಥರ, ನಮಗಂತೂ ಬಿಟ್ಟಿದ್ದಾರೆ, ನೀವ್ಯಾಕೆ ಗೊತ್ತಾಗ್ತೀರಿ ಗೃಹಸ್ಥರು, ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಅದಕ್ಕೆ, ಎಷ್ಟು ತಪ್ಪು ಗೊತ್ತ, ಹಾಗೆಲ್ಲ ಮಾಡಬಾರದು. ಮತ್ತು ಎಂಜಾಯ್ಮೆಂಟ್ನಿಂದ ತೀರ್ಥ ತಗೊಳ್ಳಿ, ಎಂಜಾಯ್ ಮಾಡಬೇಕಾದ್ರೆ. ಎಷ್ಟು ಜನ್ಮದ ಭಾಗ್ಯ ಇದು, ಇವತ್ತು ಏನೋ ಕುಡಿಯೋ ಮನುಷ್ಯ ಇವತ್ತನ ಯೋಗ ಬಂದಿದೆ ಅಂತ ಕೇಳಿದರೆ ದೇವರ ದಯೆ ಇದು. ಆ ಬುದ್ಧಿ ಬರಬೇಕು, ಕೈಯಲ್ಲಿ ತೀರ್ಥ ಇರಬೇಕು, ತಗೊಳ್ಳೋ ಇದಿರಬೇಕು. ಎಷ್ಟು ಯೋಗ ಅದು, ಸಾರಾಗ್ರಹ ಮುಟ್ಟು ಒಂದಿವಸ ಮುಟ್ಟಬೇಕಾದ್ರೆ ಎಷ್ಟು ಜನ್ಮದ ಭಾಗ್ಯ ಇರಬೇಕು. ಎಷ್ಟು ಜನಕ್ಕೆ ಗೊತ್ತಲ್ಲ ಇದೆ ಅಂತ ಹೇಳಿಬಿಟ್ಟು ದೇವರ ಸನ್ನೆ, ಎಷ್ಟು ಜನಕ್ಕೆ ಗೊತ್ತಿದೆ ಇದೆಲ್ಲ ಕೂಡ, ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಆಗ ನಮ್ಮ ಜೀವನಕ್ಕೆ ಹೊಸ ತಿರುವು ಬರುತ್ತೆ. ಆ ಅಭ್ಯಾಸ ಮಾಡಬೇಕಾದ ಅದು ಯಾವಾಗ ಎಮ್ಮಿತ ಮಾಡಕ್ಕೆ ಬರುತ್ತೆ ಗೊತ್ತಾ, ಮಹತ್ವ ಗೊತ್ತರ ಎಂಜಾಯ್ ಮಾಡ್ತಾರೆ, ಇಲ್ಲದ್ರೆ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಮತ್ತು ಇಂಟರ್ವ್ಯೂ ಹೋಗ್ತಾರೆ, ಏನು ಬಸ್ಸು ಉಪವಾಸ ಆಗಿ ಗೊತ್ತಾರೆ ಅನಿಸೋದೇ ಇಲ್ಲ ಅವನಿಗೆ. ಆ ಗುರಿ ಇಟ್ಕೊಂಡಿದ್ದಾನೆ, ಒಳ್ಳೆ ಗುರಿ ಇಟ್ಕೊಂಡಿದ್ದಾರೆ, ಆದರೆ ಕೆಲಸ ಸಿಕ್ಬಿಡುತ್ತೆ, ಆಮೇಲೆ ತಿನ್ನಕ್ಕೆ ಮನಸ್ಸು ಬರೋದಿಲ್ಲ ಅವನಿಗೆ. ಅಷ್ಟು ಖುಷಿ ಅವನಿಗೆ, ಓ ಕೆಲಸ ಸಿಕ್ತು, ಇಂಟರ್ವ್ಯೂ ಪಾಸ್ ಆಗಿಬಿಡುತ್ತೆ, ಖುಷಿ ಪಡ್ತಿರ್ತಾರೆ. ಆ ಖುಷಿಯಲ್ಲಿ ಅವರ ಆನಂದ ಕಾಣಬೇಕು, ಇದೆಲ್ಲ ಸೆಕೆಂಡರಿ ಆಗಿಬಿಡುತ್ತೆ. ಯಾವ ಇಲ್ಲದೆ ಹೋದ ಕಾಲಕ್ಕೆ ಅದೇ ಭಾರಿ ದೊಡ್ಡದಾಗಿ ಕಾಣಿಸುತ್ತೆ ಅವನಿಗೆ. ನಮ್ಮಲ್ಲಿ ಯಾತಕ್ಕೆ ಉಪವಾಸ ದಿನೇ ದಿನ ಕಡಿಮೆ ಆಗ್ತಿದೆ ಅಂದರೆ ಮಾಡದೇ ಇರೋದೊಂದು, ಮಾಡೋರು ಡಲ್ ಆಗಿರೋದು ನೋಡಿ ಇವನು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ಅವರಂತೆ ನಾನು ಯಾಕೆ ಆಗಬೇಕು ಈ ಮಧ್ಯೆ ಅಂತೆ. ಚಿಕ್ಕ ಮಕ್ಕಳು ಭಾಳ ಸೈಂಟಿಫಿಕ್ ಆಗಿ ಥಿಂಕ್ ಮಾಡ್ತಾರೆ, ನಮಗೆ ಇಷ್ಟೆಲ್ಲ ಹೇಳ್ತಿರಲ್ಲ, ನೀವೇ ದಕ್ಕ ಮಾಡ್ತೀರಿ, ನಮಗೇನು ಹೇಳ್ತೀರಿ ಅಂತ ಕೇಳಿಬಿಡ್ತಾರೆ. ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಆ ಎಂಜಾಯ್ ಮಾಡೋದನ್ನು ಕಂಡ್ರೆ ಹೌದಾ, ಉಪವಾಸದಲ್ಲೂ ಖುಷಿ ಇದೆ. ಅದರಲ್ಲಿ ಕೃಷ್ಣಾಷ್ಟಮಿ ವ್ರತ ಒಳ್ಳೆ ರಾಜವ್ರತ ಅದು ಒಂದು. ಎಲ್ಲ ವ್ರತಗಳು ಒದಗಿ ಎಲ್ಲ ಗ್ರಂಥಗಳು ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆ ಅಂತ ಹೇಗೋ, ಎಲ್ಲ ದೇವರು ಒಂದು ಕಡೆ, ವಿಷ್ಣು ಒಂದೇ ಒಂದು ಕಡೆ ಹೇಗೆ ಹೇಗೋ, ಎಲ್ಲ ಗುರುಗಳು ಒಂದು ಕಡೆ, ಶ್ರೀಮದ್ ಆಚಾರ್ಯ ಒಂದು ಕಡೆ ಹೇಗೋ, ಹಾಗೆ ಎಲ್ಲ ವ್ರತರು ಒಂದು ಕಡೆ, ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ಒಂದು ಕಡೆ. ಇದನ್ನು ಸಪ್ಪದೇ ಮಾಡಿದರೆ ಅದಕ್ಕೆ ಪುರಾಣಗಳು ಹೇಳಿದ್ರು 20 ಕೋಟಿ ಏಕಾದಶಿ ಮಾಡಿದ, ಉಪವಾಸ ಮಾಡಿದ ಪುಣ್ಯವನ್ನು ಕೊಡ್ತಕ್ಕಂಥ ವ್ರತ. ಕೃಷ್ಣ ಅವತಾರ ಮಾಡ್ತಾನೆ, ಆ ಚಿಂತನೆ ಆ ಕಾಲಕ್ಕೆ ಅದೆಲ್ಲ ಯೋಚನೆ ಮಾಡಬೇಕು. ತಮದ್ಭುತಂ ಬಾಲಕ ಮಂಬೂಜೇಷ್ಠಣ ಹೇಳ್ತಾರೆ, ಚತುರ್ಭುಜಂ ಶಂಖ ಗದಾರಿ ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಆ ಕೃಷ್ಣ ಆಗ ಬಂದಾಗ ವಸುದೇವತೆಗೆ ಎಷ್ಟು ಆನಂದವಾಗಿರಬೇಕು. ಬ್ರಹ್ಮಾದಿಭಿ ಕುಸುಮವರ್ಷಿಭಿ ರೀಡ್ಯಮಾನ, ಬ್ರಹ್ಮಾದಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿ ಮಾಡ್ತಾ ಇದ್ದಾರೆ ಅಂತ ಕೃಷ್ಣ ನಮೋ ನಮೋ ಅಂತ ಹೇಳ್ತಾ ಇದ್ದಾರೆ. ಅಂತ ಭಗವಂತ ತಾನು ಕೃಷ್ಣ ಭಗವಂತ ಧ್ಯಾಗ ತೋರಿಸಿದ ಅರೋಸ್ ಮಾಡಿ ಅಲ್ಲ, ಚಕ್ರಶಂಖ ಕಥಾಪದ್ಮಗಳೇ ಸಾಕ್ಷ್ಯತೆ. ಪೊಲೀಸರು ಪೊಲೀಸ್ ಡ್ರೆಸ್ ನೋಡೇ ಪೊಲೀಸರು ತಿಳ್ಕೋತಾರೋ ಇಲ್ಲೋ, ಡ್ರೆಸ್ ನೋಡಿ ಇನ್ಸ್ಪೆಕ್ಟರ್ ಕ್ಲರ್ಕ್ ತಿಳ್ಕೋತಾರೋ ಇಲ್ಲೋ, ಭಗವಂತನ ಡ್ರೆಸ್ ನೋಡಿ ಹೇಗಿದೆ. ಶಂಖಚಕ್ರ ಕಥಾಪದ್ಮಧರ ನಾಲ್ಕೈ, ಶಂಖಚಕ್ರ ಕಥಾಪದ್ಮಧರ ಮುಖದಲ್ಲಿ ಆನಂದ, ಕೌಸ್ತುಭ ಬಡಿ, ಒಂದೊಂದು ಕೃಷ್ಣ ಅಂತ ಬೇಡ. ಸೂರ್ಯನಿಗಾರ ಅಡ್ರೆಸ್ ಆಗಿ ಯಾರು ಬೋರ್ಡ್ ಹಾಕಿದ್ದಾರೆ ಸೂರ್ಯನ ಮೇಲೆ, ಅದನ್ನು ಬೆಳಕು ನೋಡಿದ ತಕ್ಷಣ ಸೂರ್ಯ ಅಂದ್ಬಿಡ್ತಾರೆ. ಎಷ್ಟು ಕೋಟಿ ದೀಪಗಳೇನು, ನಕ್ಷತ್ರಗಳೇನು, ಎಲ್ಲ ಹಾಗೆ ಇರುತ್ತೆ. ಒಬ್ಬ ಸೂರ್ಯ ಎಲ್ಲದರಿಂದ ಬೇರೆಯಾಗಿ ಕಾಣ್ತಾನೆ ನಿಮಗೆ. ಎಲ್ಲರೂ ಅಸ್ತಿತ್ವರೇ ಸೂರ್ಯನ ಎಕ್ಸಿಸ್ಟೆನ್ಸೇ ಬೇರೆ. ಇದು ಭಗವಂತನಾದ ಕೃಷ್ಣದ ಅವತಾರವಾಗ್ತಿರ್ಲಿಕ್ಕೇನೆ ವಿಶ್ವಕ್ಕೆ ಒಂದು ಹೊಸ. ಯಾವ ಸೂರ್ಯನೂ ಅಷ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಸೂರ್ಯರುಗಳು ಏಕಕಾಲಕ್ಕೆ ಅವತಾರ ಬಂದು ಕಾಣಿಸ್ಕೊಂಡ್ರೆ ಹಾಕೋ ಹಾಗೆ ನೋಡ್ತಾ ಇರೋ ವಸುದೇವ ದೇವಕಿಯರು. ಆ ಕ್ಷಣಕ್ಕೆ ಏನಾಯ್ತಂತ ಅವರಿಗೆ, ಬಂಧನ ಕಂಸ ಹಾಕಿದ ಬಂಧನ ಬಿಚ್ಚೋಗಿಬಿಡ್ತು. ಇದು ಫಲ ಇದು, ನೋಡ್ತಿರ್ಲಿಕ್ಕೆ ಬಂಧನ ಬಿಚ್ಚೋಯ್ತು. ಅಂದರೆ ಕೃಷ್ಣನ ನೋಡ್ತಿರ್ಲಿಕ್ಕೆ, ಕೃಷ್ಣಾಷ್ಟಮಿ ಮಾಡ್ತಿರ್ಲಿಕ್ಕೆ ಆಗ್ತಿರ್ಬೇಕಾದ್ರೆ ಕೃಷ್ಣ ನೋಡ್ತಿರ್ಲಿಕ್ಕಾಗಿದ್ದೇನು ಆಶ್ಚರ್ಯ. ಆ ಕ್ಷಣಕ್ಕೆಲ್ಲ ಅದು ಬಂಧ ಬಿಟ್ಟೋಯ್ತಂತೆ. ಕೃಷ್ಣ ಸ್ತೋತ್ರ ಮಾಡ್ತಾರೆ, ಯೋಯಂ ಕಾಲ ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾ ಬಾಹು ಚೇಷ್ಟತೆ ಏನ ವಿಶ್ವಂ ತಂತ್ವಾ ಕ್ಷೇಮಧಾಮ ಪ್ರಪದ್ಯೆ. ಕೃಷ್ಣ ನಿನ್ನ ಮಗನಲ್ಲ, ನಿನ್ನ ಸರ್ವೋತ್ತಮ ಅಂತ ಹಾಡಿಬಿಡ್ತಾರೆ. ಕೃಷ್ಣ ರಾತ್ರಿ ಯಾಕೆ ಅವತಾರ ಮಾಡ್ದ? ವಜ್ರಾಸವಾಮಿಗಳು ಬರೀತಾರೆ, ಕೊಲ್ಲಬೇಕು ಬಂದಿದ್ದು ಕೃಷ್ಣ ರಾತ್ರಿಚಾರರನ್ನ, ರಾಕ್ಷಸರನ್ನ. ರಾಕ್ಷಸರು ರಾತ್ರಿ ಎದ್ದಿರ್ತಾರೆ, ಅದಕ್ಕೆ ಅವ್ರು ಎದ್ದ ಕಾಲಕ್ಕೆ ಕೃಷ್ಣ ಕೊಲ್ಲಕ್ಕೆ ಬಂದ. ಮತ್ತು ಪೊಲೀಸರು ರಾತ್ರಿ ಕೆಲಸ ಅಂತ, ರಾತ್ರಿನೇ ಕೆಲಸ, ಕಳ್ಳರು ರಾತ್ರಿ ಓಡಾಡ್ತಾರೆ, ರಾತ್ರಿ ಬೀಟಿಂಗ್ ಜಾಸ್ತಿ. ಯಾಕೆ ಅವ್ರು ರಾತ್ರಿ ಹಿಡಿಬೇಕಲ್ಲ. ಕೃಷ್ಣ ಆ ರೀತಿ ತಾನು ರಾತ್ರಿ ಅವತಾರ ಮಾಡಿದ್ದು ರಾಕ್ಷಸನ ಕೊಲ್ಲಕ್ಕೋಸ್ಕರ ಬಂದಿದ್ದರಿಂದ ಅವ್ರಿಗೆ ಅಲರ್ಟ್ ಆಗಿರೋದೇ ರಾತ್ರಿ. ಅದಕ್ಕೆ ಭಗವಂತ ರಾತ್ರಿನೇ ಅವತಾರ ಮಾಡ್ದ. ಮಧ್ಯರಾತ್ರಿ ಅವ್ರಿಗೆ ಭಾರಿ ಆಕ್ಟಿವ್, ಕೃಷ್ಣ ಆಗಲೇ ಅವತಾರ ಮಾಡ್ದ. ನೀವು ಎದ್ದಿರ್ಬೇಕಾದ್ರೆ ಅವತಾರ ಮಾಡ್ತೀರಿ, ಏನು ಮಾಡ್ತಿರೋ ಮಾಡಿ ಅಂತೇಳಿ. ಜೊತೆಗೆ ಅಷ್ಟಮಿ, 8 ದಿಕ್ಕುಗಳಲ್ಲಿರ್ತಕ್ಕಂಥ ರಾಕ್ಷಸನ ಕೊಲ್ಲಕ್ಕೆ ಕೃಷ್ಣ ಬಂದಿದ್ದ. ಕೆಲವರು ಇರ್ತಾರೆ, ನಮ್ಮ ಜುಡಿಷ್ಯರ್ ಅಲ್ಲ ಅಂದ್ಬಿಡ್ತಾರೆ. ವೀರಪ್ಪ ಹಿಡಿಬೇಕಾದ್ರೆ ಫಜೀತಿ ಆಯಿತು, ಯಾವ ಸರ್ಕಾರ ಹಿಡಿಬೇಕು ಅಂತ ಗಲಾಟೆ. ಅಷ್ಟರೊಳಗೆ ಅವ್ರು ಸುಖವಾಗಿ ಎಂಜಾಯ್ ಮಾಡ್ಕೊಂಡಿದ್ದು ಬಿಟ್ಟೆ, ತೀರ್ಮಾನ ಆಗೋತ್ತಿಗೆ ಎಷ್ಟೋ ದಿನ ಆಗಿಬಿಟ್ಟು. ದೇವರಿಗೆ ಆಗಿಲ್ಲ, 8 ದಿಕ್ಕಲ್ಲಿ ಎಲ್ಲ ರಾಕ್ಷಸರು ಕೊಲ್ತಾನೆ ಭಗವಂತ. ಅಂಥವ್ರಲ್ಲ ಅದನ್ನು ಸಂಬಂಧಪಟ್ಟಿದ್ದಾನೆ, ಸಂಬಂಧಪಟ್ಟಿದ್ದಲ್ಲ ಅಲ್ಲ, ಎಲ್ಲರೂ ಸಂಹಾರ ಮಾಡಿದ. ಅದೇ ಅಷ್ಟಮಿ, 8 ದಿಕ್ಕುಗಳು ಅಷ್ಟಮಿ ಅವತಾರ ಮಾಡಿದ. ಚಂದ್ರೋದಯ, ಚಂದ್ರೋದಯದ ಕಾಲಕ್ಕೆ ಅವತಾರ ಮಾಡ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಮಾಡ್ತಾನೆ ಚಂದ್ರ, ಅವತ್ತು ಅರ್ಧ ಕಾಣಿಸ್ತಾರೆ. ಅಷ್ಟಮಿ ಸರಿಯಾಗಿ ನೋಡಿ ಅರ್ಧ ಕಾಣಿಸ್ತಾರೆ, ಅರ್ಧ ಕಾಣದಲ್ಲ ಅರ್ಧ ಕಾಣಿಸ್ತಾರೆ, ಅರ್ಧ ಹೊಡಿತಾನೆ ಅರ್ಧ ಕಾಣಿಸೋದೇ ಇಲ್ಲ. ಅದಿರಾಸ ಒಳ್ಳೆ ತಮಾಷೆ ಮಾಡ್ತಾರೆ. ಚಂದ್ರ ಯಾತಕ್ಕೆ ಅರ್ಧ ಕಂಡ, ಅರ್ಧ ಡಲ್ಲಾದ ಅಂತ ಕೇಳಿದರೆ, ಚಂದ್ರನಿಗೆ ಒಂದು ಮನಸ್ಸಲ್ಲಿ ದುಃಖ ಇತ್ತಂತೆ. ಶ್ರೀ ರಾಮರೂಪದಿಂದ ಕೃಷ್ಣ ಭಗವಂತ ಈ ಸೂರ್ಯವಂಶದಲ್ಲಿ ಹುಟ್ಟಿಬಿಟ್ಟ. ಸೂರ್ಯ ಅಡಿಸ್ತಾನೆ, ನಮಗಿದೆ ನಿಮ್ಮಲ್ಲಿ ಇಲ್ಲ ಅಂತಾರಲ್ಲ. ಸೂರ್ಯ ನೋಡು ನಮ್ಮಲ್ಲಿ, ಚಂದ್ರ ಕೃಷ್ಣ ಅವತಾರ ಮಾಡಿದ್ದಾನೆ, ಚಂದ್ರ ವಂಶದಲ್ಲಿ ಮಾಡೇ ಇಲ್ಲ. ಅವರಿಬ್ಬರು ಸಮ, ಸೂರ್ಯಚಂದ್ರಿಬ್ಬರು ಸಮ, ಅಂತ ಸಮಾನರಲ್ಲಿ ಯಾವಾಗ ಅಸೂಯೆ ಇತ್ಯಾದಿ ಜಾಸ್ತಿ ಬರೋದು. ನಮ್ಮ ವಂಶದಲ್ಲಿ ಹುಟ್ಟಿಲ್ಲ ಅಂತ ದುಃಖ ಪಡ್ತಿದ್ದಂತೆ. ಕೃಷ್ಣ ಅವತಾರ ಮಾಡಿದ್ನಲ್ಲ, ಖುಷಿಯಾಗಿಬಿಡ್ತದೆ ಚಂದ್ರನಿಗೆ. ಹಬ್ಬ, ನನ್ನ ವಯಸ್ಸು ಕೃಷ್ಣ ಅವತಾರ ಮಾಡಿಬಿಟ್ಟ, ಇದು ಸೂರ್ಯ ಏನು ಹೆಚ್ಚರಿಗೆ ಹೇಳ್ಕೊಳ್ಳಾಗಿಲ್ಲ, ಖುಷಿಯಾಯ್ದು ಹೊಡಿತಾ ಇದ್ದಾರಂತೆ. ಮತ್ತೆ ಇನ್ನೂ ಅರ್ಧ ಡಲ್ಲಾಕಾದ ಅಂತ ಕೇಳಿದರೆ, ಚಂದ್ರನಿಗೆ ಭಾರಿ ದುಃಖ ಆಯ್ತಂತೆ. ಇಷ್ಟು ದಿವಸಗಳ ಕಾಲ ಭಾರಿ ಸುಂದರ ಮುಖ ಅಂದರೆ ಚಂದ್ರಮುಖ, ಚಂದ್ರಮುಖ ಅಂತ ಕರೀತಿದ್ರು. ಇನ್ಮೇಲೆ ಕೃಷ್ಣನ್ ನೋಡಿದ್ಮೇಲೆ ನನ್ನ್ಯಾರು ಚಂದ್ರ ಅಂತ ಕರೀತಾರೆ, ದುಃಖ ಆಗೋಯ್ತು. ಕೃಷ್ಣನ್ ನೋಡಿದ ಮೇಲೆ ಯಾವ ಚಂದ್ರನೂ ಇಲ್ವಲ್ಲ, ಈಗ ಅದ್ರ ಡಿಮ್ಯಾಂಡ್ ಹೋಯ್ತು ಅಂತ ಅರ್ಥ. ಚಂದ್ರ ಡಿಮ್ಯಾಂಡ್ ಡಲ್ ಆಗಿಬಿಟ್ಟಂತೆ. ಅದು ಎಷ್ಟು ಕಾವ್ಯವನ್ನು ತೋರಿಸ್ತಾರೆ. ಕೃಷ್ಣನಂಥ ಅಂದ ಚಂದ್ರನಿಗಿಲ್ಲ. ಹಿಂದು ರುಚಿ ಸುಂದರ ಸುಮಂದ ಹಸಿ ತಾಸ್ಯಂ ನಂದ ತನಯಂ ದುರಿತ ಸಂದಹನ ದಕ್ಷಂ ಸೇಂದ್ರ ಸುರ ವೃಂದ ಪರಿವಂದಿತ ಪದಾಬ್ಜಂ ಸಂಸ್ಮರ ಸದಾಂತರ ಮುಕುಂದ ಮತಿಕಾಂತಂ ಅಂತ ಕೃಷ್ಣನನ್ನ ವರ್ಣನೆ ಮಾಡಿದಾಗ ಎಷ್ಟು ಶ್ರೇಷ್ಠ ಕೃಷ್ಣ ಅಂತ ಗೊತ್ತಾಗುತ್ತೆ. ಯಾರು ಹಿಡಿದಾಕಿದ್ದು ವಸುದೇವ ದೇವಕಿಯರನ್ನ ಅಂದರೆ ಕಬಸ ಹಿಡಿದಾಕಿರ್ತಾರೆ. ಇದೇ ಅಧ್ಯಾತ್ಮ ಅಂದ್ರದೆ. ನಮ್ಮ ಸಂಸಾರ ಹಿಡಿಸಿರೋದು ಯಾವುದು ಗೊತ್ತೇನು? ಸಂಸಾರ ಬಂಧನ ಯಾರು ಹಾಕಿರೋದು? ಕಂಸನೇ ಅಂತ ಹೇಳ್ತಾರೆ. ಕಂಸ ಅಂದ್ರೆ ಯಾರು? ಕಾಮ. ಈ ಬಂತಲ್ಲ, ಅಪೇಕ್ಷೆ ಪಟ್ಟಿದ್ದಕ್ಕೆ ಬಂದ್ಲು ಅಂತ ಹೇಳಿಬಿಟ್ಟು. ಎಲ್ಲಿ ಫಲ ಬಂತೋ ಅಲ್ಲಿ ಬಂಧನ ಗ್ಯಾರಂಟಿ. ನಮಗೆ ಫಲದ ಆಸೆ ಇದೆ, ಅವನೇ ಕಂಸ. ಕಂಸ ಹಿಡಿದಾಕ್ಬಿಟ್ಟಿದ್ದಾನೆ. ಫಲ ಬೇಡ ಅಂದ್ರೆ ಇವತ್ತು ಯಾವುದು ಇಷ್ಟ ಇಲ್ಲ, ಹೊಗೆ ನೀನು ಯಾರು ಅಂತ ಕೇಳ್ತಾರೆ. ನಿಸ್ಪೃಹಶ್ಯ ದೃಢಂ ಜಗತ್ ಅಂತ ಹೇಳಿ. ಆಸೆ ಇಲ್ಲದವರಿಗೆ ಜಗತ್ತಲ್ಲಿ ಯಾರು ಬಂದರೂ ಅಷ್ಟೇ, ಡೋಂಟ್ ಕೇರ್ ಅಂದ್ಬಿಡ್ತಾರೆ. ಆಸೆ ಇದ್ದ ಕಂಡವ್ರ ಕಾಲು ಹಿಡಿತಾರೆ. ಆಸೆ ಇದ್ರೆ ಆ ದೃಷ್ಟಿಗೆ ಆಸೆ ನಮ್ಮನ್ನು ಹಿಡಿದಾಕಿಬಿಟ್ಟಿದೆ, ಸಂಸಾರ ಬಂಧನದಲ್ಲಿ ಹಾಕಿದೆ. ವಸುದೇವ ಸಾತ್ವಿಕ ಜೀವ, ದೇವಕ್ಕೆ ಸಾತ್ವಿಕ ಬುದ್ಧಿ, ಎರಡು ಸಿಕ್ಕಾಕೊಂಡಿದೆ. ಈಗ ಕೃಷ್ಣ ಅವತಾರವಾಯಿತು, ತಕ್ಷಣ ಬಿಚ್ಚೋಗ್ಬಿಡುತ್ತೆ. ದೇವರನ್ನು ಕಂಡ ಮೇಲೆ ಯಾವ ಬಂಧನ ಇರೋದೇ ಇಲ್ಲ, ದೇವರು ಕಂಡ ಮೇಲೆ ಬಂಧನ ಇರೋದಿಲ್ಲ. ಕೃಷ್ಣ ಆ ತೋರಿಸ್ತಾನೆ, ಗೋಕುಲಕ್ಕೆ ಒಯ್ದು ಬಿಡು ಅಂತ ಹೇಳುತ್ತ, ಗೋಕುಲದಲ್ಲಿ ಬಿಡು. ಯಾತಕ್ಕೆ ಅಂತ ಕೇಳಿದ್ರೆ ಗೋಕುಲದಲ್ಲಿ ತಾನು ಬೆಳೀತೇನೆ, ಕೃಷ್ಣನೇ ಬೆಳವಣಿಗೆ ತೋರಿಸ್ತಾನೆ. ಗೋ ಅಂದರೆ ಶಾಸ್ತ್ರ, ಶಾಸ್ತ್ರ ಓದಿ ನನ್ನ ಬಗ್ಗೆ ಜಾಸ್ತಿ ಜ್ಞಾನ ಬರುತ್ತೆ ಅಂತ ಭಗವಂತ ತೋರಿಸ್ತಾನೆ. ಕೃಷ್ಣ ಕಂಡಿದ್ದಕ್ಕಿಂತ ತಿಳಿಯೋದು ಜಾಸ್ತಿ ಆಗಬೇಕು. ಕೃಷ್ಣ ಕಾಣೋದು ಸ್ವಲ್ಪ, ತಿಳಿಯೋದು ತುಂಬ ಆಗಬೇಕು. ಗೋಕುಲದಲ್ಲಿ ಬೆಳೀತಾನಂತೆ. ಅಲ್ಲಿ ಯಾರಿದ್ದಾರೆ? ನಂದಗೋಪ ಇದ್ದಾನೆ, ಇಲ್ಲಿ ಆನಂದ ತೀರ್ಥರಿದ್ದಾರಲ್ಲ, ನಂದಗೋಪ ಇದ್ದಾನೆ, ಯಶೋದೆ ಇದ್ದಾಳೆ, ಅವ್ರ ಮಧ್ಯೆ ಬೆಳೀತೇನೆ, ನಿಮಗೆ ಆಮೇಲೆ ಮಹಿಮೆ ತೋರಿಸ್ತೇನೆ ಅಂತ ಕೃಷ್ಣ ಅಲ್ಲಿ ಕಳಿಸಿಕೊಟ್ಟನಂತೆ. ಮತ್ತೆ ಯಮುನಾ ನದಿ ದಾಟಬೇಕಾಗಿದೆ, ದಾಟಕ್ಕೆ ತೊಂದರೆ ಆಯ್ತಾ? ಏನು ತೊಂದರೆ ಆಗಲಿಲ್ಲ. ಕೃಷ್ಣ ಕೈಯಲ್ಲಿದ್ದಕ್ಕೆ ಯಮುನಾ ನದಿಯನ್ನು ಲೀಲಾಜಾಲ ದಾಟಿದ ಅಂತ ಹೇಳಿದ್ದಾರೆ. ದೇವರು ಕೈಯಲ್ಲಿದ್ದರೆ ಸಂಸಾರ ಸಮುದ್ರವನ್ನೇ ಮನುಷ್ಯ ದಾಟುತ್ತಾರೆ ಅಂದಮೇಲೆ ಇದ್ಯಾವ ಲೆಕ್ಕ? ಪ್ರತಿಯೊಂದು ಅಧ್ಯಾತ್ಮ ಸೇರಿಸ್ತಾ ಹೋಗ್ತಾರೆ. ಕೃಷ್ಣ ಕೈಯಲ್ಲಿ ಆ ಸಮುದ್ರ ಕಾಲು ಹೊಳೆಯಾಯ್ತಂತೆ, ಕಾಲು ಹೊಳೆಯಾಯ್ತು. ಅದೇ ರೀತಿ ಕೃಷ್ಣ ಅಲ್ಲಿ ಬಿಡ್ತಾನೆ, ಕೈ ತುಂಬ ದುರ್ಗೆ ಬರ್ತಾಳೆ, ಕೃಷ್ಣನ ಆರಾಧನೆ ಮಾಡಿ ಕೈ ತುಂಬ ಸಂಪತ್ತು ಬರುತ್ತೆ ಅಂತ ಹೇಳ್ತಾರೆ. ದುರ್ಗೆನ ಕೇಳಲೇ ಇಲ್ಲ, ಆತ ಹೇಳ್ತಾರೆ ದುರ್ಗೆ ನೀನೇ ಕರ್ಕೊಂಡು ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಕೊಡು, ಅಲ್ಲಿ ಮನಸ್ಸು, ದುರ್ಗೆ ಕೈ ಸಿಗ್ತಾಳೆ ತಕ್ಷಣನೇ. ಲಕ್ಷ್ಮಿ ಬೇಕು ಅನ್ನೋರು ದೇವ್ರ ಪೂಜೆ ಮಾಡಿ ಫಸ್ಟ್, ಭಗವದ್ ಆರಾಧನೆ ಪೂಜೆ ಮಾಡಿದ್ರು ಕೈ ತುಂಬ ಸಂಪತ್ತು ಗ್ಯಾರಂಟಿ ನಿಶ್ಚಿತ. ಮತ್ತೆ ಯಾತಕ್ಕೆ ಬಲಿಷ್ಠನಿಗೆ ಎಷ್ಟು ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಡಲ್ಲಾಗಿ ಯಾಕಿರ್ತಾನೆ, ಯಾಕೆ ದುಡ್ಡು ಮಾಡ್ತಾನೆ ಅಂದರೆ ದೇವರನ್ನು ಬಿಟ್ಟಿದ್ದಾನೆ, ಆದ್ರಿಂದ ಲಕ್ಷ್ಮಿಯಿಂದ ಸಂತೋಷ ಆಗೋದಿಲ್ಲ, ಸುಖ ಸಿಗೋದಿಲ್ಲ. ದೇವರ ಆರಾಧನೆ ಮಾಡಿದಾಗ ಬರೋ 10 ಪೈಸೆ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ದೇವರ ಆರಾಧನೆ ಮಾಡದೆ ಬಂದಾಗ ಎಂಥ ಸಂಪತ್ತು ಅವನಿಗೆ ರುಚಿಸೋದಿಲ್ಲ. ಹಸಿವಾದವನಿಗೆ ಊಟದ ಗಂಜಿ ರುಚಿಸುತ್ತೆ, ರೋಗ ಇದ್ದವನಿಗೆ ಪಾಯಸ ಹಾಕಿದ್ರೂ ತಿನ್ನಕ್ಕಾಗೋದಿಲ್ಲ, ಅವನಿಗೆ ಕ್ಷೀರ ಹಾಕಿದ್ರು ಅಸಹ್ಯ ಬಂದ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ದೇವರು ಅನುಗ್ರಹ ಮಾಡಬೇಕಾದ್ರೆ ಹೇಗಿರ್ತಾನೆ, ಹೇಗೆ ಅನುಗ್ರಹ ಉನ್ಮುಖನಾಗ್ತಾನೆ ಎಂಬ ತಿಳಿಸಿಕೊಡ್ತಾರೆ. ವಸುದೇವ ಕರೆದ ಲಕ್ಷ್ಮಿ ಬರ್ತಾಳೆ, ಕಂಸ ಬಂದರೆ ಜಾರ ಹೋಗ್ಬಿಡ್ತಾಳೆ, ಕಂಸ ಹಿಡ್ಕೊಂಡ್ರೆ ಜಾರ ಹೋಗ್ಬಿಡ್ತಾಳೆ. ಯೋಗ್ಯರ ಬಳಿಯಲ್ಲಿ ಸಂಪತ್ತು ಉಳಿಯುತ್ತೆ, ಅಯೋಗ್ಯರ ಹತ್ರ ಉಳಿಯೋದಿಲ್ಲ. ಇವೆಲ್ಲ ಕೇಳಿ ಕೇಳಿ ನಾವು ಬಿಡೋದಾದರೆ ಅದು ಅರ್ಥನೇ ಇರೋದಿಲ್ಲ. ಅಂತ ಕೃಷ್ಣರಿಂದ ಜಗತ್ತಿಗಾಗಿದ್ದ ಇತಿಹಾಸ, ಒಂದು ಕಡೆಗೆ ಕಂಸಾದಿಗಳು ಶತ್ರು, ಇನ್ನೊಂದು ಕಡೆ ದುರ್ಯೋಧನಾದಿಗಳು ಶತ್ರು. ಕೌರವಾಣಾಂ ವಿನಾಶಾಯ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ, ಧರ್ಮ ಸ್ಥಾಪನೆಯಾಯಿತು. ಇವತ್ತು ಲೋಕದಲ್ಲಿ ಧರ್ಮಸ್ಥಾಪನೆ ಬಗ್ಗೆ ಬೇಡ, ಮನಸ್ಸಿನಲ್ಲಿ ಧರ್ಮಸ್ಥಾಪನೆ ಆಗಬೇಕಾದ್ರೆ ಕೃಷ್ಣನ ಆರಾಧನೆ ಮಾಡಿದರೆ ಮನಸ್ಸಿನಲ್ಲಿ ಪೂರ್ಣ ಧರ್ಮದ ಬುದ್ಧಿ ಬರುತ್ತೆ, ನಿಷ್ಠೆ ಬರುತ್ತೆ, ಸುಖಾಯ ಪರಿಷ್ಠ ಬದುಕ್ತಾನೆ. ಇವತ್ತು ಕಲಿಯುಗದ ಪುರಂದ್ರದಾಸ ಯಾವುದೋ ಕಾಲ ಹುಟ್ಟಿದವರಲ್ಲ, ಕಲಿಯುಗದಲ್ಲೇ ಹುಟ್ಟಿದವರು. ರಾಯರು ಯಾವುದೋ ಕಾಲಕ್ಕೆ ಬಂದವರಲ್ಲ, ಕಲಿಯುಗದಲ್ಲೇ ಬಂದವರು. ಅವ್ರು ಸಾಧನೆ ಮಾಡಿದ್ದಂಥದ್ದು ನಮಗೆ ಅರ್ಥ ಆಗುತ್ತಾಗ, ಕಲಿಯುಗದಲ್ಲಿದ್ದ ಅವರು ಅಷ್ಟು ಸುಖವಾಗಿದ್ದ ನಾವ್ಯಾಕಿರ್ಲಿಕ್ಕಾಗೋದಿಲ್ಲ ಅಂದರೆ ಅವ್ರು ದೇವನ ಹಿಡಿದಿದ್ದಾರೆ, ನಾವು ಬಿಟ್ಟಿದ್ದೇವೆ ಅಷ್ಟೇ. ದೇವನ ಹಿಡಿದ್ರೆ ಹಾಗಿದ್ದೇ ಇರ್ತಾ ಹಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಜ್ಞಾನಿಗಳ ಚರಿತ್ರೆ ಬಹಳ ಮುಖ್ಯವಾದ ಚರಿತ್ರೆ. ಅದನ್ನು ತಿಳ್ಕೊಂಡು ಸರಿಯಾಗಿ ಅರ್ಘ್ಯವನ್ನು ಕೊಟ್ಟು ಮರುದಿವಸ ಬೆಳಿಗ್ಗೆ ಪಾಲನೆ ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು. ಆ ಪುಣ್ಯ ಸೇವ್ ಆಗಬೇಕು. ಅದು ಎಷ್ಟು ಗಂಟೆಗಟ್ಟಲೆ ಕಂಪ್ಯೂಟರ್ ಮಾಡ್ತಾನೆ, ಬಿಡ್ತಾರೆ ಕರೆಂಟ್ ಹೋಗುತ್ತೆ, ಎಲ್ಲ ಕೃಷ್ಣಾರ್ಪಣ ಸೇವ್ ಮಾಡಬೇಕು ಇಮಿಡಿಯೇಟ್. ಆ ಸೇವ್ ಕೃಷ್ಣಾರ್ಪಣ ಅಂದರೆ ಸೇವ್ ಆಗುತ್ತೆ, ಇಲ್ಲದವರು ಮಾಡಿದ್ದೆಲ್ಲ ಓದಿ ಬೆಳಗ್ಗಿಂದ ಸಾಯಂಕಾಲದವರೆಗೆ ಮಾಡಿ ಎಲ್ಲ ಜೀರೋ ಆಗಿಬಿಟ್ರೆ ಏನು ಉಪಯೋಗ? ಆದ್ರಿಂದ ನಾವು ಕಂಪ್ಯೂಟರ್ ಸೇವ್ ಅಂತ ಅರ್ಥ ಆಗ್ತದೆ ನಿಮಗೆ. ಅದೇ ಸೇವ್ ಮಾಡ್ಕೊ ಅಂತ ಪಟ್ಟದ್ದು ಒತ್ತದಷ್ಟು ಇನ್ನೇನಿಲ್ಲ, ಅದು ಬಿಟ್ಟಿದ್ದಕ್ಕೆಲ್ಲ ಹೋಗಿಬಿಡುತ್ತೆ. ಇವತ್ತು ಕೃಷ್ಣಾರ್ಪಣ ಅಂದರೆ ಸಾಕಿ, ಇನ್ನೇನು ಬೇಕು? ದೇವರೇ ಎಲ್ಲ ನಿನ್ನ ಸೇರಿತ್ತು. ಆ ರೀತಿ ಪ್ರತಿ ಕೃಷ್ಣ ಪ್ರತಿಷ್ಠಾನ ಅನ್ಕೋಬೇಕು. ದೇವರಿಗೆ ಮಾಡಿದ್ದೆಲ್ಲ ಕೃಷ್ಣನಿಗೆ ಅರ್ಪಣ, ಇನ್ನು ಮುಂದೆ ಮಾಡೋದೆಲ್ಲ ಕೃಷ್ಣನಿಗೆ ಅರ್ಪಣ. ಶಾಸ್ತ್ರದಲ್ಲಿ ಹೇಳ್ತಾರೆ, ಮುಂದೆ ಮಾಡೋದನ್ನು ಹಿಂದೆ ಮಾಡೋದನ್ನು ಯಾಕೆ ಒಪ್ಪಿಸ್ಬೇಕು ಅಂದರೆ ಸಣ್ಣವರಿದ್ದ ಜ್ಞಾನನೇ ಇದ್ದಿಲ್ಲ ನಮಗೆ, ಈಗಲೇ ಇಲ್ಲ, ಸಣ್ಣವರಿದ್ದಾಗ ಎಲ್ಲಿತ್ತು? ಸಣ್ಣವರಿದ್ದ ಜ್ಞಾನ ಇಲ್ಲ, ದೇರ್ಫೋರ್ ತಿಳಿದೇ ಮಾಡಿದ್ದೇನೆ ಕೃಷ್ಣಾರ್ಪಣ. ಇನ್ನು ಮುಂದೆ ಜ್ಞಾನ ಇರುತ್ತೆ ಯಾರಿಗೆ ಗೊತ್ತು? ಈ ಮಧ್ಯೆ ಅಂತ್ಯಕಾಲದಲ್ಲಿ ಎಷ್ಟೋ ಜನ ಎಚ್ಚರಲ್ಲಿ ತಪ್ಪೇ ಹೋಗೋರು ಜಾಸ್ತಿ, ಅದಕ್ಕೋಸ್ಕರ ಆಗ ನನಗೆ ಜ್ಞಾನ ಇರೋದಿಲ್ಲ. ಈಗಲೇ ಮರ್ತು ಬಿಟ್ಟರೆ ಕಷ್ಟದ ಮೊದಲೇ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾನಲ್ಲ, ಹಾಕಿ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ರಿಲೇಷನ್ ಕೊಡ್ತಾರೆ ಸ್ವಲ್ಪ ಎಲ್ಲೇ ಸೇರಲ್ಲ.